सुमतिभिरनुमेयं शुभ्रकायं सखायं सुखमयमनपायं मुक्त्युपायं विमायं ग्रहयमहममेयं ध्येयमाम्नायगेयं सदयमसदजेयं श्रीसहायं भजेयं वेदव्यासगुणावासविद्याधीशसतं वश मां निराशं गतक्लेशं कुर्वनाशं हरेनिशम् लक्ष्मीं लक्षणसम्पन्नां लक्ष्मणाग्रजकाङ्क्षिणीं लक्षयामि क्षणं लक्षवित्तदात्रीं कटाक्षतः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपोविद्याविरक्त्यादिसद्गुणौघाकरानहम् वादिराजगुरून्वन्देहयग्रीवदयाश्रयान् चित्रैपदैश्च गम्भीरैर्वाक्यैर्मानैरखण्डितैः गुरुभावं विञ्जयन्ती भाति श्रीजयतीर्थवाक् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये दुर्वादिध्वान्तरवये वैष्णवेन्दीवरिन्दवे श्रीराघवेन्द्रगुरवे नमोऽत्यन्तदयालवे रक्षयित्रे पोषयित्रे विद्यादात्रे मनःसते पित्रे मात्रे च मित्राय विश्वेशगुरवे नतिः आपादमूलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीवेदान्तमहाचलं हि परितः संयोज्य सूत्राहिपम् सद्वातागमपोषितात्महृदयं तत्पूर्वपक्षासुरैः सिद्धान्तोक्तिसुरेश्वरैश्च मथितो यः कृष्णदुग्धाम्बुधिः स्वीयानाम् अमृतम् प्रयच्छति समाम् पायाद्गुणोद्यन्मणिः परमपूज्यराद ಜ್ಞಾನಿಗಳು ತಪಸ್ವಿಗಳು ಸಾಧನ ನಿರತರವಾದಂತಹ ಶ್ರೀಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಆದೇಶ ಹಾಗೂ ಅನುಗ್ರಹದ ಮೇರೆಗೆ ಕೃಷ್ಣನ ಚರಿತ್ರೆಯನ್ನು ಯಥಾಶಕ್ತಿ ಹೇಳಬೇಕು ಅಂತ ಭಗವಂತ ನಮ್ಮಲ್ಲಿ ನಿಂತು ನುಡಿಸಬೇಕು ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಕೃಷ್ಣನನ್ನ ಅಕ್ರೂರ ರಥದಲ್ಲಿ ಕುಡಿಸಿಕೊಂಡು ಮಧುರಾ ನಗರಿಗೆ ಹೊರಟಿದ್ದಾನೆ. ಗೋಕುಲದ ಜನತೆ ಎಲ್ಲವೂ ಕೂಡ ಕೃಷ್ಣನನ್ನೇ ನೋಡ್ತಾ ಕೃಷ್ಣ ಯಾವಾಗ ಬರ್ತಾನೆ ಅಂತನ್ನುವ ನಿರೀಕ್ಷೆಯಲ್ಲಿ ಅವರು ಇತ್ತ ಇದ್ದಾರೆ. ಕೃಷ್ಣನನ್ನ ಕೂಡಿಸಿಕೊಂಡು ಕೃಷ್ಣ ರಾಮರನ್ನ ರಥದಲ್ಲಿ ಕೂಡಿಸಿಕೊಂಡು ಅಕ್ರೂರ ಮಧುರಾ ನಗರಿಗೆ ಹೊರಟಿದ್ದಾನೆ. ದಾರಿಯಲ್ಲಿ ಬರ್ತಾ ಮಧ್ಯದಲ್ಲಿ ಮಧ್ಯಾಹ್ನದ ಕಾಲ ಆಗಿದೆ. ಮಧ್ಯಾಹ್ನದ ಕಾಲ ರಥವನ್ನ ಒಂದು ಕಡೆ ನಿಲ್ಲಿಸಿದನಂತೆ. ನಿಲ್ಲಿಸಿ ಯಮುನಾ ನದಿಯ ದಡ ಅಲ್ಲಿಗೆ ರಥವನ್ನು ನಿಲ್ಲಿಸಿ ಕೃಷ್ಣನ ಹತ್ರ ಹೇಳ್ತಾ ಇದ್ದಾನೆ, ಕೃಷ್ಣ ಇದು ಮಧ್ಯಾಹ್ನದ ಕಾಲ, ಮಾಧ್ಯಾಹ್ನಕ್ಕೆ ಮಾಡಬೇಕು, ಆದ್ದರಿಂದ ನೀನು ಅಪ್ಪಣೆ ಕೊಡಬೇಕು ಅಂತ ಕೃಷ್ಣನಲ್ಲಿ ಅಕ್ರೂರ ಕೇಳ್ತಾ ಇದ್ದಾನಂತೆ. ಕೃಷ್ಣ ಅಂದ ಆಯ್ತು, ನೀನು ಮಾಡಿಕೊಂಡು ಬಾ, ನೀವಿಬ್ಬರು ಇಲ್ಲೇ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ಆಯ್ತು ಅಂತ ಕೃಷ್ಣ ರಾಮರಿಬ್ಬರು ಕೂಡ ರಥದಲ್ಲಿ ಕೂತಿದ್ದಾರೆ. ಅಕ್ರೂರ ನದಿಗೆ ಇಳಿದ, ನದಿಗೆ ಇಳಿದು ಸ್ನಾನವನ್ನು ಮಾಡಿದ, ಮುಳುಗ ಹಾಕಿದ್ದಾನಂತೆ, ಅವಗಾಹನ ಮಾಡಿದ್ದಾನೆ. ಅವಗಾಹನ ಮಾಡಿದಾಗ ಅಲ್ಲಿ ನೋಡ್ತಾ ಇದ್ದಾನೆ ಕೃಷ್ಣರಾಮರು ಅಲ್ಲಿ ಕಾಣಿಸ್ತಾ ಇದ್ದಾರೆ ನೀರಿನಲ್ಲಿ. ಆಶ್ಚರ್ಯ ಆಯ್ತು ಅವನಿಗೆ, ನಾನು ರಥದಲ್ಲಿ ಕೂಡಿಸಿ ಬಂದಿದ್ದೇನೆ, ಅದೇ ಕೃಷ್ಣರಾಮರು ನೀರಿನಲ್ಲಿ ಕಾಣಿಸ್ತಾ ಇದ್ದಾರಲ್ಲ, ಏನಿದು ಅಂತ ಆಶ್ಚರ್ಯಪಟ್ಟಿದ್ದಾನೆ. ಮತ್ತೆ ಮೇಲೆದ್ದು ಬಂದು ನೋಡ್ತಾ ಇದ್ದಾನೆ ಕೃಷ್ಣರಾಮ ರಥದಲ್ಲಿ ಇದ್ದಾರೋ ಇಲ್ಲೋ ಅಂತ ನೋಡ್ತಾನೆ. ರಥದಲ್ಲಿ ಕೃಷ್ಣರಾಮ ಹಾಗೆ ಕೂತಿದ್ದಾರಂತ, ಮತ್ತೆ ಮುಳುಗ ಹಾಕಿದಂತ. ಮುಳುಗ ಹಾಕಿದಾಗ ಅಲ್ಲಿ ಅನಂತ ಶಯನ ಕಾಣಿಸ್ತಾ ಇದ್ದಾನೆ, ಅನಂತನ ಮೇಲೆ ವಿಹರಿಸುವ ಭಗವಂತ ಅಲ್ಲಿ ಕಂಡು ಬರ್ತಾ ಇದ್ದಾನೆ. ಹೀಗೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಅಂತಂದ್ರೆ ಹೇಳ್ತಾ ಇದ್ದಾರೆ, ಭಕ್ತೋ ನಾಮ ಸಯೇ ವಯಃಕರಗತೆ ಕೃಷ್ಣೇಪಿ ವೇದೋದಿತಂ ತತ್ಕರ್ಮಾಚರದೇ ತದೇವ ದುರಿತ ಪ್ರಧ್ವಂಸಿ ಕರಮಕ್ಷಿತೌ ತೀರ್ಥಂ ಚಾಪಿ ತದೇವ ಜಾತ್ವಪಿತಯೋ ಸಂಸೇವಯ ಶ್ರವ್ಯಯ ದೃಶ್ಯಂ ರೂಪ ಮದರ್ಶಯನ್ ಮುರರಿಪುಃ ದಾಸೀಕವಶ್ಯ ಪ್ರಭುಃ. ಕೃಷ್ಣನ ದರ್ಶನ, ಭಗವಂತನ ದರ್ಶನ ಆಗ ಅಕ್ರೂರನಿಗೆ ಆಗಿದೆ. ಯಾಕೆ ಅಂತಂದ್ರೆ ನಿಜವಾದ ಭಕ್ತ ಅಕ್ರೂರ ಕೃಷ್ಣ ಜೊತೆಗಿದ್ದಾನೆ. ಕೃಷ್ಣ ಜೊತೆಗಿದ್ದರೂ ಕೂಡ ಯಮುನೆಯಲ್ಲಿ ಮುಳುಗಬೇಕು, ಈಗ ನಾನು ಮಾಧ್ಯಾನಿಕ ಮಾಡಬೇಕು ಅಂತ ಹೊರಟಿದ್ದಾನೆ. ಅಲ್ಲ, ಎಲ್ಲ ಕರ್ಮಗಳನ್ನು ಮಾಡೋದು ಭಗವಂತನಿಗೋಸ್ಕರ, ಭಗವಂತನ ಜೊತೆಗಿರಬೇಕಾದ್ರೆ ಮತ್ತೆ ಯಾಕೆ ಕರ್ಮಾಚರಣೆ ಮಾಡಬೇಕು ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಅಕ್ರೂರ ಕೊಡೋ ಉತ್ತರ, ಹೌದು ದೇವರ ಜೊತೆಗಿದ್ದಾನೆ, ಆದರೆ ದೇವರ ಹೇಳಿದ್ದಾನೆ ತಾನೆ ಸಕಾಲಕ್ಕೆ ಸಂಧ್ಯಾ ವಂದನೆಯದನ್ನೆಲ್ಲವನ್ನು ಕೂಡ ಮಾಡಬೇಕು ಅಂತ. ಅದು ದೇವರ ಮಾತು, ವೇದದ ಮಾತು, ವೇದವಾಣಿ ಭಗವಂತನ ಮಾತು. ಆದ್ದರಿಂದ ಭಗವಂತನ ಆದೇಶವನ್ನು ನಾವು ಪರಿಪಾಲನೆ ಮಾಡಲಿಲ್ಲ ಅಂತಾದ್ರೆ ನಾವು ಭಕ್ತರಂತಾಗೋದಿಲ್ಲ. ಆದ್ದರಿಂದ ನಾವು ಭಗವಂತನ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅಂತನ್ನುವ ಉದ್ದೇಶದಿಂದ ಅಕ್ರೂರ ಕೃಷ್ಣನ ಜೊತೆಗಿದ್ದರೂ ಕೂಡ ಮಧ್ಯಾಹ್ನದ ಕಾಲದಲ್ಲಿ ಸಂಧ್ಯಾ ವಂದನೆಗೆ ತಿಳಿದಿದ್ದಾನೆ. ಅವನ ಭಕ್ತಿಗೆ ಮೆಚ್ಚಿ ಭಗವಂತ ದರ್ಶನ ಕೊಟ್ಟಿದ್ದಾನೆ. ಪ್ರತಿನಿತ್ಯ ಅವನು ಅಘಮರ್ಷಣ ಸೂಕ್ತವನ್ನು ಹೇಳಿ ಅವಗಾಹನ ಮಾಡಿದಾಗ ಅವನಿಗೆ ಶೇಷದೇವರ ದರ್ಶನ ಆಗ್ತಾ ಇತ್ತಂತೆ. ವಿಶೇಷ ಭಕ್ತ ಅಕ್ರೂರ, ಅವನಿಗೆ ಶೇಷದೇವರ ದರ್ಶನ ಆಗ್ತಾ ಇತ್ತಂತೆ. ಇವತ್ತು ಕೇವಲ ಶೇಷನಲ್ಲ, ಶೇಷ ಸಾಯಿಯ ದರ್ಶನ ಆಗ್ತಾ ಇದೆ. ಹೀಗೆ ಭಗವಂತನ ದರ್ಶನ ಅವತ್ತು ಅವನಿಗಾಗಿದೆ. ಸರೋವರ ತೀರ್ಥ ಅಂತಂದ್ರೆ ನದಿ ಅಂತಂದ್ರೆ ಅದು ಪವಿತ್ರ ತೀರ್ಥ ನದಿ, ಯಮುನಾ ನದಿ. ಯಾವುದು? ಭಗವಂತನನ್ನು ತೋರಿಸ್ತಾ ಇದೆ. ಯಾವ ಯಮುನೆಯಲ್ಲಿ ಮುಳುಗಿದಾಗ ಅಕ್ರೂರನಿಗೆ ಭಗವಂತನ ದರ್ಶನವನ್ನು ಕೊಟ್ಟಿದೆಯೋ ಅಂತಹ ಯಮುನೆಯ ನದಿ, ನಿಜವಾದ ಪವಿತ್ರವಾದ ನದಿ, ಭಗವಂತನ ದರ್ಶನವನ್ನು ಕೊಟ್ಟಂತಹ ನದಿ. ಆದ್ದರಿಂದ ಎಲ್ಲಿ ಅಕ್ರೂರನಿಗೆ ಭಗವಂತನ ದರ್ಶನ ಆಗಿದೆಯೋ ಅದನ್ನ ಬ್ರಹ್ಮ ಸರೋವರ ಅಥವಾ ಬ್ರಹ್ಮಕರದ ಅಂತ ಆ ಭಾಗವನ್ನು ಕರೀತಾ ಇದ್ದಾರೆ. ಅಂತಹ ಪವಿತ್ರವಾದ ಸ್ಥಳ ಅಲ್ಲಿ ಭಗವಂತನ ದರ್ಶನ ಅಕ್ರೂರನಿಗೆ ಆಗಿದೆ. ಆನಂದ ಪಡ್ತಾ ಇದ್ದಾನೆ ಅಕ್ರೂರ, ಭಗವಂತನ ನೋಡ್ತಾ ಇದ್ದಾನೆ. ಸಸಹಸ್ರ ಸಹಸ್ರಾಂಶು ಮರೀಚಿ ವ್ಯಾಪ್ತ ದಿಕ್ತಟಂ ಕಮಲಾಕರ ಪದ್ಮಾರ್ಥ ಚರಣಾರುಣ ಭಾಸ್ಕರಂ. ಭಗವಂತನ ಅಪಾದ ಮಸ್ತಕ ಪರ್ಯಂತ ನೋಡ್ತಾ ಇದ್ದಾನೆ ಅಕ್ರೂರ. ಹೇಗಿದ್ದಾನೆ ಕೃಷ್ಣ ಭಗವಂತ? ಭಗವಂತನ ಪಾದ ಅರುಣವಾದಂತಹ, ಸೂರ್ಯನಂತೆ ಪ್ರಕಾಶಮಾನವಾದಂತಹ ಪಾದ. ಕಮಲಾಕರ ಪದ್ಮಾರ್ಥ ಚರಣಾರುಣ ಭಾಸ್ಕರಂ. ಲಕ್ಷ್ಮೀದೇವಿ ನಿರಂತರ ಭಗವಂತನ ಪಾದಸೇವೆಯನ್ನು ಮಾಡ್ತಾ ಇದ್ದಾಳೆ. ಅಂತ ಭಗವಂತನ ಪಾದಸೇವೆಯನ್ನು ಲಕ್ಷ್ಮೀದೇವಿ ಮಾಡೋದನ್ನ ಅವನು ನೋಡ್ತಾ ಇದ್ದಾನಂತ ಕ್ರೂರ. ಲಕ್ಷ್ಮೀದೇವಿಯಿಂದ ಪೂಜಿತವಾದ ಪಾದ ಸಂವಹನವನ್ನು ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ. ಅಂತ ಭಗವಂತನ ಪಾದವನ್ನ ಅಕ್ರೂರ ನೋಡ್ತಾ ಇದ್ದಾನೆ. ವಜ್ರಾಂಕುಶ ಪತಾಕಬ್ಜ ಲಕ್ಷ ಪಾದ ತಲೋಜ್ವಲಂ ಭಿನ್ನ ಪ್ರವಾಲ ವಿಲಸದಂಗುಲೀದಲ ಮಂಡಿತಂ. ಕೃಷ್ಣನ ಪಾದದಲ್ಲಿ, ಭಗವಂತನ ಪಾದದಲ್ಲಿ ಅನೇಕ ಚಿಹ್ನೆಗಳಿವೆ. ವಜ್ರ, ಅಂಕುಶ, ಧ್ವಜ, ಪತಾಕ, ಈ ಚಿಹ್ನೆಗಳೆಲ್ಲ, ಶಂಖ, ಚಕ್ರ, ಪದ್ಮ, ಈ ಚಿಹ್ನೆಗಳನ್ನೆಲ್ಲ ನೋಡ್ತಾ ಇದ್ದಾನೆ. ಅಂತ ಚಿಹ್ನೆಗಳಿಂದ ಅಂಕಿತವಾದಂತಹ ಭಗವಂತನ ಪಾದ, ಸುಂದರವಾದ ಪಾದ. ಲಕ್ಷ್ಮೀದೇವಿ ಒತ್ತಾ ಇದ್ದಾಳೆ, ಭಗವಂತನ ಪಾದ ಚಿಂತನೆ ಮಾಡ್ತಾ ಇದ್ದಾಳೆ. ಲಕ್ಷ್ಮೀದೇವಿ ನಿರಂತರ ಭಗವಂತನ ಪಾದ ಚಿಂತನೆಯನ್ನ ಮಾಡ್ತಾ ಇದ್ದಾಳೆ, ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ತಾ ಇದ್ದಾಳೆ. ಭಗವಂತನ ಪಾದದ ಅಂಗುಟದ ಉಗುರಿನ ತುದಿಯಲ್ಲಿರುವಂತಹ ಭಗವಂತನ ಗುಣಗಳನ್ನ ಅನಾದಿ ಕಾಲದ ಚಿಂತನೆ ಮಾಡ್ತಾ ಇದ್ದರೂ ಇವತ್ತಿಗೂ ಮುಗಿದಿಲ್ಲ ಅಂತ ಹೇಳ್ತಾರೆ ಪಂಡಿತಾಚಾರ್ಯರು. ತಿರುಕುರು ಪಂಡಿತಾಚಾರ್ಯರು ಹೇಳ್ತಾರೆ, ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಮನುಪಕ್ರಂತ ಸಂವಿತ್ಪುಣಾನ ಆನಂತ್ಯಾನಿ ಸ್ವಭರ್ತು ಪದ ಕಮಲ ಕನಿಷ್ಠಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವ ನವ ಸುವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಬ್ಧು ಸುಮಹತಿ ಗಹನೆ ಗಾಹಮಾನಾವತನ್ನ. ಲಕ್ಷ್ಮೀದೇವಿಗೆ ಭಗವಂತನ ಗುಣಗಳನ್ನು ಎಣಿಸಬೇಕು ಅಂತ ದೀಕ್ಷೆ ಅಂತ, ದೀಕ್ಷೆಯನ್ನ ದೀಕ್ಷಾಬದ್ಧರಾಗಿ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಹಾಗೆ ಲಕ್ಷ್ಮೀದೇವಿಗೆ ಭಗವಂತನ ಗುಣಗಳನ್ನು ಎಣಿಸಬೇಕು ಅಂತ ದೀಕ್ಷೆ ತೊಟ್ಟಿದ್ದಾಳೆ. ಯಾವಾಗ? ಅನಂತ ಕಾಲದ ಹಿಂದೆ ಶುರು ಮಾಡಿದ್ದು. ಅನಂತ ಕಾಲದಿಂದ ಭಗವಂತನ ಪಾದ ಚಿಂತನೆಯನ್ನು, ಪಾದದಲ್ಲಿರುವ ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ ಶುರು ಮಾಡಿದ್ದಾಳೆ. ಎಲ್ಲಿ ಶುರು ಮಾಡಿದ್ದು? ಭಗವಂತನ ಪಾದದ ಅಂಗುಟದ ಉಗುರಿನ ತುದಿಯಲ್ಲಿ ಭಗವಂತನ ಗುಣಗಳು ಎಷ್ಟಿವೆ ಅಂತ ಎಣಿಸಲು ಶುರು ಮಾಡಿದ್ದಾಳಂತೆ. ಶುರು ಮಾಡಿ ಆ ಗುಣಗಳನ್ನು ಲೆಕ್ಕ ಮಾಡ್ತಾ ಇದ್ದಾಳಂತೆ. ಕ್ಷಣ ಕ್ಷಣಕ್ಕೂ ಕೂಡ ನವನವ ಸುವಿಶೇಷೋಪಲಂಭೇನ, ಕ್ಷಣ ಕ್ಷಣಕ್ಕೂ ಕೂಡ ಲಕ್ಷ್ಮೀದೇವಿಗೆ ಹೊಸ ಹೊಸ ಗುಣಗಳು ಕಾಣುತ್ತಂತೆ. ಲಕ್ಷ್ಮೀದೇವಿ ವೇದಾಭಿಮಾನಿಣಿ. ಭಗವಂತನನ್ನ ಕೊಂಡಾಡೋದು ವೇದ, ವೇದಾಭಿಮಾನಿನಿ ಲಕ್ಷ್ಮೀದೇವಿ. ಪ್ರಾಣದೇವರೇ ವೇದದಲ್ಲಿ ಹೇಳಿದ್ದು ಹೇಳಲಾರದ ಗುಣಗಳನ್ನು ಚಿಂತನೆ ಮಾಡ್ತಾರಂತೆ. ಇನ್ನು ಲಕ್ಷ್ಮೀದೇವಿಯ ಅವಳ ಬುದ್ಧಿಮತ್ತ, ಅವಳು ಹೇಗೆ ಭಗವಂತನ ಚಿಂತನೆ ಮಾಡ್ತಾಳೆ ಅಂತಂದ್ರೆ, ಎಲ್ಲವನ್ನ ಮೀರಿ, ವೇದ ಪುರಾಣಗಳು ಭಾರತ ಇವುಗಳನ್ನು ಮೀರಿ ಭಗವಂತನ ಗುಣಗಳನ್ನ ಲಕ್ಷ್ಮೀದೇವಿ ಚಿಂತನೆ ಮಾಡ್ತಾಳೆ. ಅಂತಹ ಲಕ್ಷ್ಮೀದೇವಿಗೆ ಕ್ಷಣ ಕ್ಷಣಕ್ಕೂ ಕೂಡ ಭಗವಂತನ ಆ ಅನೇಕ ಗುಣಗಳು ಕಂಡು ಬರ್ತಾ ಇವೆ ಅಂತ. ಕಾಣಿಸ್ತಾ ಕಾಣಿಸ್ತಾ ಆಶ್ಚರ್ಯದ ಸಮುದ್ರದಲ್ಲಿ ಮುಳುಗುತ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದ. ಆ ಭಗವಂತನ ಗುಣಗಳನ್ನ ಕಾಣ್ತಾ ಆಶ್ಚರ್ಯದ ಸಮುದ್ರದಲ್ಲಿ ಕ್ಷಣ ಕ್ಷಣದಲ್ಲಿ ಮುಳುಗುತ್ತಾ ಇದ್ದಾಳೆ, ಸಂತೋಷ ಪಡ್ತಾ ಇದ್ದಾಳೆ. ಇನ್ನಷ್ಟು ಗುಣಗಳನ್ನು ಚಿಂತನೆ ಮಾಡ್ಬೇಕು, ಇನ್ನಷ್ಟು ಗುಣಗಳನ್ನು ಚಿಂತನೆ ಮಾಡಬೇಕು ಅಂತ. ಅಂತಹ ಕಮಲಾಕರ ಪದ್ಮಾರ್ಥ್ಯ ಚರಣಾರುಣ ಭಾಸ್ಕರಂ, ಲಕ್ಷ್ಮೀದೇವಿಯ ಕರಗಳಿಂದ ಪದ್ಮಾರ್ಥ್ಯ ಪದ್ಮಗಳು ಬಯಸತ್ತೆ. ಪದ್ಮ ಸೂರ್ಯನನ್ನು ಬಯಸತ್ತೆ, ಸೂರ್ಯ ಉದಯಿಸಿದರೆ ಕಮಲ ಅರಳತ್ತೆ. ಹಾಗೆ ಲಕ್ಷ್ಮೀದೇವಿಯ ಕರಗಳಿಗೆ ಭಗವಂತನ ಪಾದ ಅದು ಸೂರ್ಯ. ಯಾವತ್ತೂ ಕೂಡ ಭಗವಂತನ ಪಾದ ಸೇವೆ, ಆ ಭಗವಂತನ ಪಾದ ಗುಣಚಿಂತನೆ, ಅದನ್ನು ಮಾಡೋದರಲ್ಲಿ ಹೆಬ್ಬಯಕೆ ಲಕ್ಷ್ಮೀದೇವಿಗೆ. ಅಂತಹ ಲಕ್ಷ್ಮೀದೇವಿ ಭಗವಂತನ ಪಾದವನ್ನು ಚಿಂತನೆ ಮಾಡ್ತಾ ಇದ್ದಾಳೆ, ಆ ಪಾದವನ್ನು ಸಂವಹನ ಮಾಡ್ತಾ ಇದ್ದಾಳೆ. ಆ ಪಾದದಲ್ಲಿ ವಜ್ರ ಅಂಕುಶ ಮೊದಲಾದಂತಹ ಚಿಹ್ನೆಗಳಿವೆ. ಅಂತಹ ಸುಂದರವಾದ ಪಾದ, ಹೊಳೆಯುವ ಉಗುರುಗಳು ಭಗವಂತನ ಆ ನಖ ಉಗುರುಗಳು ಒಳ್ಳೆಯ ಹೊಳಿತಾ ಇದೆ. 32 ಲಕ್ಷಣಗಳನ್ನು ಹೇಳ್ತಾ ದೇಹದಲ್ಲಿ ಇಷ್ಟು ಲಕ್ಷಣಗಳಿರಬೇಕು. ಅದೇನು ಲಕ್ಷಣಗಳು, ಅದೆಲ್ಲ ಲಕ್ಷಣಗಳು ಕೂಡ ಭಗವಂತನಲ್ಲಿದೆ. ಪಂಚ ದೀರ್ಘಾಹ, ಪಂಚ ಸೂಕ್ಷ್ಮಾಹ, ಸಪ್ತ ರಕ್ತಾಹ, ಷಡುನ್ನತಾಹ, ತ್ರಿಪೃಥು ಲಘು ಗಂಭೀರ ಧಾತ್ರಿ, 32 ಲಕ್ಷಣಗಳು ಅಂತ. ಇದನ್ನು 32 ಲಕ್ಷಣ ಅಂತ ಹೇಳ್ತಾ ಇದ್ದಾರೆ. 5 ದೀರ್ಘವಾಗಿರಬೇಕು, ಬಾಹು ಕೇಶ ಇದೆಲ್ಲವೂ ಕೂಡ ದೀರ್ಘವಾಗಿರಬೇಕು ಅಂತ. ಪಂಚ ಸೂಕ್ಷ್ಮ, ಕೆಲವೊಂದೆಲ್ಲ ಸೂಕ್ಷ್ಮವಾಗಿರಬೇಕು, ಕಂಠ ಉದರ ಅದೆಲ್ಲವೂ ಕೂಡ ಸೂಕ್ಷ್ಮವಾಗಿರಬೇಕು ಅಂತೆಲ್ಲ ಹೇಳ್ತಾರೆ. ಸಪ್ತ ರಕ್ತಾಹ, 7 ಕೆಂಪುಗಿರಬೇಕು, ಉಗುರು ಅಂಗೈ ಅಂಗಾಲು ತುಟಿ ಕಣ್ಣಿನ ಅಂಚು, ಹೀಗೆ ಇದೆಲ್ಲವೂ ಕೂಡ ರಕ್ತ ಬಣ್ಣದಲ್ಲಿರಬೇಕು ಅಂತ. 7 ಕೆಂಪುಗಿರಬೇಕು ಅಂತ, ನಾಲಿಗೆ ಕಿರುನಾಲಿಗೆ ತುಟಿ, ಹಾಗೆ ಕಣ್ಣಿನ ಅಂಚು ಅಂಗೈ ಉಗುರು ಅಂಗಾಲು ಇದೆಲ್ಲವೂ ಕೂಡ ರಕ್ತ ಕೆಂಪು ವರ್ಣದ್ದಾಗಿರಬೇಕು ಅಂತ ಹೇಳ್ತಾರೆ. ಭಗವಂತನಲ್ಲಿ ಎಲ್ಲಾ ಲಕ್ಷಣಗಳು ಕೂಡ ಇವೆ. 32 ಲಕ್ಷಣದ ಯುಕ್ತನ ಅಂತ ಅವನು ಭಗವಂತ. ಆ ರಕ್ತವಾದಂತಹ ಪಾದ, ಸುಂದರವಾದಂತಹ ಪಾದ, ಸುಂದರವಾದಂತಹ ಉಗುರುಗಳು ಹೊಳಿತಾ ಇದೆ. ಹಾಗೆ ಅವನ ಗುಲ್ಫ ಅಂದ್ರೆ ಕಾಲಿನ ಗಂಟು, ಕಾಲಿನ ಗಂಟನ್ನ ಗುಲ್ಫ ಅಂತ ಕರೀತಾರೆ. ಕಾಲಿನ ಗಂಟು ಕಾಣಿಸಬಾರದು ಅಂತ, ಅದು ದೈಹಿಕ ಲಕ್ಷಣದಲ್ಲಿ ಹೆಚ್ಚು ಕಾಣಿಸ್ತಾ ಇತ್ತು, ಅದು ಅವಲಕ್ಷಣ ಅಂತ. ಕಾಣಿಸಬಾರದು, ಎದ್ದು ಕಾಣಬಾರದು ಕಾಲಿನ ಗಂಟು. ಆ ಕಾಲಿನ ಗಂಟು ಕಾಣ್ತಾ ಇಲ್ಲ. ಅಂತಹ ಸುಂದರವಾದಂತಹ ಭಗವಂತನ ಪಾದ. ಹಾಗೆ ಮೇಲೆ ಬಂದ್ರೆ ಸುಂದರವಾದಂತಹ ಮೊಣಕಾಲು, ಅವನ ತೊಡೆ, ಮೃದು ವರ್ತುಲ ಸಂಭಾಸ್ವ ದ್ರಂಭಾಸ್ತಂಭೋರ ಮುವ್ಯಯಂ, ಮೃದುವಾದಂತಹ ದೃಢವಾದಂತಹ ಭಗವಂತನ ಎಲ್ಲ ಅವಯವಗಳು ಬಹಳ ಸುಂದರವಾದಂತಹದ್ದು. ಒಳ್ಳೆಯ ಭಗವಂತ ಪೀತಾಂಬರವನ್ನು ಹುಟ್ಟಿದ್ದಾನೆ. ಎಂತಹ ಪೀತಾಂಬರ, ಹೊಳೆಯುವಂತಹ ಸೂರ್ಯನಂತೆ ಪ್ರಕಾಶಮಾನವಾದಂತಹ ಪೀತವರ್ಣದ ಹಳದಿ ಬಣ್ಣದ ಬಟ್ಟೆಯನ್ನು ಹುಟ್ಟಿದ್ದಾನೆ. ಅವನು ನೀಲವರ್ಣದವ, ಹುಟ್ಟಿದ್ದು ಪೀತವರ್ಣವನ್ನ ವರ್ಣದ ವಸ್ತ್ರವನ್ನ. ಒಳ್ಳೆಯ ಕಾಂಬಿನೇಷನ್ ಭಗವಂತನ. ನೀಲವರ್ಣದ ಭಗವಂತ ಪೀತವರ್ಣದ ವಸ್ತ್ರವನ್ನು ಹುಟ್ಟಿದ್ದಾನೆ, ಬಹಳ ಸುಂದರವಾಗಿ ತೋರ್ತಾ ಇದ್ದಾನೆ. ಹೈಮ ಕಾಂಚಿ ಗುಣದ್ಯುತಿಂ, ಬಂಗಾರದ ಉಡಿದಾರವನ್ನ ಕಟ್ಟಿಕೊಂಡಿದ್ದಾನೆ. ಅದರಲ್ಲಿ ಧ್ವನಿಯನ್ನ ಮಾಡುವಂತಹ ಹೆಜ್ಜೆಗಳು ಅವನ ಉಡಿದಾರದಲ್ಲಿದೆ. ಅಂತಹ ಉಡಿದಾರವನ್ನ ಕೃಷ್ಣ ಸುತ್ತಿಕೊಂಡಿದ್ದಾನೆ, ಅದನ್ನು ಕಟ್ಟಿಕೊಂಡಿದ್ದಾನೆ. ಭಗವಂತನ ಉದರ, ಸುಂದರವಾದಂತಹ ಉದರ, ಅತ್ಯಂತ ತನುವಾದ ಸಣ್ಣದಾದಂತಹ ಉದರ. ಸಣ್ಣದಾದ ಉದರದಲ್ಲಿ ದೊಡ್ಡ ಬ್ರಹ್ಮಾಂಡವನ್ನು ಹೊತ್ಕೊಂಡಿದ್ದಾನೆ, 14 ಲೋಕಗಳ ಬ್ರಹ್ಮಾಂಡವನ್ನು ಹೊತ್ತಿದ್ದಾನೆ. ಅದೇನು ಆಶ್ಚರ್ಯ ಅಲ್ಲ, ಯಾಕೆ ರೋಮಕೂಪದಲ್ಲಿ ಅನೇಕ ಬ್ರಹ್ಮಾಂಡಗಳು ಇರಲಿಕ್ಕೆ ಸಾಧ್ಯ ಇರುವಾಗ ಇನ್ನ ಚಿಕ್ಕ ಉದರದಲ್ಲಿ ಬ್ರಹ್ಮಾಂಡ ಇರೋದೇನು ಆಶ್ಚರ್ಯ ಅಲ್ಲ. ಭಗವಂತನ ಉದರದಲ್ಲಿ ಬ್ರಹ್ಮಾಂಡ ಇದೆ. ನಾಭಿ, ಸುಂದರವಾದಂತಹ ನಾಭಿ, ವಿರಿಂಚ ಭೃಂಗ ಶೋಭಾಬ್ಜ ಲಸನ್ ನಾಭಿ ಸರೋವರಂ, ಒಂದು ಸರೋವರ, ಆ ಸರೋವರದಲ್ಲಿ ಒಂದು ಕಮಲ, ಆ ಕಮಲದಲ್ಲಿ ಒಂದು ಗುಯಿಗುಡ್ತಾ ಇರುವಂತಹ ಒಂದು ದುಂಬಿ ಅಂತ ಹೇಳ್ತಾ ಇರ್ತಾರೆ. ಭಗವಂತನ ನಾಭಿ ಅಂದ್ರೆ ಅದು ಸರೋವರ. ಆ ನಾಭಿ ಎಂಬುವಂತಹ ಸರೋವರದಲ್ಲಿ ಒಂದು ಕಮಲ ಇದೆ, ನಾಭಿಯಿಂದ ಒಂದು ಕಮಲ ಹುಟ್ಟಿ ಬಂತು. ಆ ಕಮಲದಲ್ಲಿ ಬ್ರಹ್ಮದೇವರಿದ್ದಾರೆ, ಅವ್ರು ಗುಯಿಗುಡ್ತಾ ಇದ್ದಾರೆ. ಆ ದುಂಬಿ ಯಾವತ್ತೂ ಕೂಡ ಧ್ವನಿ ಮಾಡ್ತಾ ಇದೆ, 4 ಮುಖಗಳಿಂದ 4 ವೇದಗಳನ್ನು ಹೇಳುವಂತಹ ದುಂಬಿ ಆ ಕಮಲದಲ್ಲಿ ಕೂತಿದೆ ಅಂತ ಹೇಳ್ತಾ ಇದ್ದಾರೆ. ವಿರಿಂಚಿ ಭೃಂಗ ಶೋಭಬ್ಜ ಲಸನ್ನಾಭಿ ಸರೋವರಂ ಅಂತಹ ಸುಂದರವಾದಂತಹ ಭಗವಂತನ ನಿಮ್ನವಾದ ಆಳವಾದಂತಹ ನಾಭಿ. ವಲಿತ್ರಯ ಮೂರು ಆ ಭಗವಂತನ ರೇಖೆಗಳು, ಉದರದಲ್ಲಿ ಮೂರು ರೇಖೆಗಳು ಕಂಡು ಬರ್ತಾ ಇದೆ. ವಿಶಾಲವಾದ ವಕ್ಷಸ್ಥಳ, ಶ್ರೀವತ್ಸ ಚಿಹ್ನೆಯಿಂದ ಅಂಕಿತನಾಗಿದ್ದಾನೆ ಭಗವಂತನ ಭಗವಂತ ಶ್ರೀವತ್ಸ ಚಿಹ್ನೆ ಇದೆ. ಅನೇಕ ರಾಗಗಳನ್ನು ಭಗವಂತ ಲೇಪನ ಮಾಡಿಕೊಂಡಿದ್ದಾನಂತೆ. ಅದನ್ನ ಲಕ್ಷ್ಮೀದೇವಿ ಅದನ್ನ ಭಗವಂತನೇ ರಾಗವನ್ನು ಹಚ್ಚಿದ್ದಾಳಂತೆ. ಸುಂದರವಾದಂತಹ ಆ ತನ್ನ ಕತ್ತಿನಲ್ಲಿ ಅನೇಕ ಸರಗಳನ್ನ ಭಗವಂತ ಧಾರಣೆ ಮಾಡಿಕೊಂಡಿದ್ದಾನೆ. ಪುಷ್ಟವಾದ ಬಾಹುಗಳಲ್ಲಿ ಭಗವಂತ ಶಂಖ ಚಕ್ರ ಗದಾ ಪದ್ಮೈಶ್ಚಾಂಕಿತ ಶ್ರೀಕರಾಂಬುಜಂ, ಭಗವಂತನ ಕರಕಮಲದಲ್ಲಿ ಶಂಖ ಚಕ್ರ ಗದಾ ಪದ್ಮಗಳಿವೆ. ಶಂಖ ಚಕ್ರ ಎಲ್ಲವನ್ನು ಕೂಡ ಕೃಷ್ಣ ಧಾರಣೆ ಮಾಡಿಕೊಂಡಿದ್ದಾನೆ. ಚಕ್ರ ಸಾವಿರ ಅರವುಳ್ಳಂತಹ ಆ ಸುಂದರವಾದಂತಹ ಚಕ್ರ, ಸೂರ್ಯ ಕೋಟಿ ಪ್ರತೀಕಾಶ, ಆ ಭಗವಂತನ ಚಕ್ರವೇ ಕೋಟಿ ಸೂರ್ಯರ ಕಾಂತಿ ಚಕ್ರಕ್ಕಿದೆ ಅಂತ ಅದನ್ನ ಆಚಾರ್ಯ ಹೇಳ್ತಾರೆ. ಚಕ್ರ ಅಂದ್ರೆ ಯಾರು, ಶಂಖ ಅಂತಂದ್ರೆ ಯಾರು, ಗದಾ ಅಂತಂದ್ರೆ ಯಾರು, ಪದ್ಮ ಅಂತಂದ್ರೆ ಯಾರು, ಅದನ್ನೆಲ್ಲವನ್ನು ಕೂಡ ಆಚಾರ್ಯ ಹೇಳ್ತಾರೆ. ಚಕ್ರ ಅಂತಂದ್ರೆ ದುರ್ಗಾತ್ಮಿಕ, ದುರ್ಗಾದೇವಿ ಚಕ್ರ ರೂಪದಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಶಂಖ ಅಂತಂದ್ರೆ ಶ್ರೀಹಿ, ಲಕ್ಷ್ಮೀದೇವಿ ಮೂರು ರೂಪಗಳು, ಶ್ರೀ ಭೂ ದುರ್ಗಾ ಅಂತ ಅವತ್ತು ನೋಡಿದ್ದೇವೆ. ಶ್ರೀ ರೂಪದಿಂದ ಲಕ್ಷ್ಮೀದೇವಿ ಶಂಖಾತ್ಮಕಳಾಗಿದ್ದಾಳೆ. ಶಂಖ ಅಂದ್ರೆ ಲಕ್ಷ್ಮೀದೇವಿ ಶ್ರೀ ರೂಪ. ಇನ್ನ ಚಕ್ರ ಅಂತಂದ್ರೆ ಲಕ್ಷ್ಮೀದೇವಿಯ ದುರ್ಗಾರೂಪ. ಇನ್ನು ಪದ್ಮ ಅಂತಂದ್ರೆ ಅದು ಭೂರೂಪ, ಭೂರೂಪಳಾಗಿ ಪದ್ಮರೂಪದಲ್ಲಿ ಇದ್ದಾಳೆ ಲಕ್ಷ್ಮೀದೇವಿ. ಇನ್ನು ಗದಾ ಅಂತಂದ್ರೆ ವಾಯು, ಪ್ರಾಣದೇವರೇ ಗದಾ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ದೇವತೆಗಳೇ ಅಲ್ಲಿ ಕೂತಿದ್ದಾರಂತ. ಅಂತಹ ಶಂಖ ಚಕ್ರ ಗದಾ ಪದ್ಮಗಳನ್ನ ಭಗವಂತ ಧಾರಣೆ ಮಾಡಿಕೊಂಡಿದ್ದಾನೆ. ಸುಂದರವಾದಂತಹ ಕಂಠ, ಒಳ್ಳೆಯ ಮೂರು ರೇಖೆ ಉಳ್ಳಂತಹ ಸುಂದರವಾದ ಕಂಠ. ಕೆಲವರು ಹೇಳ್ತಾರೆ ಕುತ್ತಿಗೆ, ಏನ್ ಕುತ್ತಿಗೆ ಅವ್ರದ್ದು ಎಷ್ಟು ಉದ್ದ ಇದೆ ಅಂತ. ಕುತ್ತಿಗೆ ಬಹಳಷ್ಟು ಉದ್ದ ಇರೋದು ಅವಲಕ್ಷಣ, ಇನ್ನ ಕುತ್ತಿಗೆನೇ ಕಾಣಿಸದೇ ಇರೋದು ಅವಲಕ್ಷಣ. ಸೂಕ್ಷ್ಮವಾಗಿರಬೇಕು, ಅದು ಕಾಣುವಂತಿರಬೇಕು, ಅದನ್ನ ಅದು ಸರಿಯಾದಂತಹ ಲಕ್ಷಣ. ಕಂಬು ಸಮಾನವಾದಂತಹ, ಶಂಖದಂತೆ ತೋರುವಂತಹ, ಮೂರು ರೇಖೆ ಉಳ್ಳಂತಹ ಸುಂದರವಾದಂತಹ ಕಂಠ ಭಗವಂತನ ಕಂಠ. ಆ ಕಂಠದಿಂದ ಅನೇಕ ವೇದಗಳು ಹೊರಹೊಮ್ಮತಾ ಇದೆ. ಅಂತಹ ಒಳ್ಳೆಯ ಮಧುರವಾದ ಧ್ವನಿಯನ್ನು ಹೊರಹೊಮ್ಮಿಸುವಂತಹ ಕಂಠ ಭಗವಂತನ ಕಂಠ. ಅತಿರಕ್ತ ಮೃದು ಸ್ನಿಗ್ಧ ಪಕ್ವ ಬಿಂಬ ನಿಭಾಧರಂ, ಭಗವಂತನ ಮುಖವನ್ನು ವರ್ಣನೆ ಮಾಡ್ತಾ ಭಗವಂತನ ತುಟಿ, ಕೆಳ ತುಟಿ, ಅದನ್ನು ಅಧರ ಅಂತ ಹೇಳ್ತಾ ಇದ್ದಾರೆ. ಅದು ಹೇಗೆ ಒಳ್ಳೆಯ ಕೆಂಪು ವರ್ಣದ, ಯಾವ ತಾಂಬೂಲವನ್ನು ಚರ್ವಣೆ ಮಾಡಬೇಕಾಗಿಲ್ಲ ಅಥವಾ ಯಾವ ಲೇಪನೆಯನ್ನು ಹಚ್ಚಿಕೊಳ್ಬೇಕಾಗಿಲ್ಲ, ಅದ್ಯಾವುದರಿಂದ ಆಹಿತವಾದಂತಹ ರಕ್ತವರ್ಣ ಅಲ್ಲ, ಅದು ಸ್ವಾಭಾವಿಕವಾದ ರಕ್ತವರ್ಣ, ಸುಂದರವಾಗಿ ಇರುವಂತಹ ಕೆಂಪು ವರ್ಣದ ಆ ತುಟಿ, ಅದರೊಳಗಿರುವ ಕುಂದ ಕುಡ್ಮಲ ಸಂಶೋಭಿ ದಂತ ಪಂಕ್ತಿಂ ದಯಾನಿಧಿಂ, ಅದರೊಳಗಿರುವ ಭಗವಂತನ ದಂತ ಪಂಕ್ತಿ, ಹಲ್ಲಿನ ಸಾಲು ಅದು ಹೇಗಿದೆ, ಹಲ್ಲಿನ ಸಾಲು ಅದು ಬಹಳ ದೊಡ್ಡದಾಗಿರೋದು ಅವಲಕ್ಷಣ ಅಂತ ಹೇಳ್ತಾರೆ. ಆ ಸೂಕ್ಷ್ಮವಾಗಿರುವಂತಹ ಸಾಲುಗಟ್ಟಿರುವಂತಹ ಹಲ್ಲುಗಳು, ಒಳ್ಳೆ ಶುಭ್ರವರ್ಣವಾದ ಮಲ್ಲಿಗೆ ಮಗ್ಗಿನಂತೆ ಸೂಕ್ಷ್ಮವಾಗಿ ಸಾಲುಗಟ್ಟಿರುವಂತಹ ಆ ಹಲ್ಲಿನ ಸಾಲು ಅಂತ ರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಅಂತಹ ಭಗವಂತನ ಆ ಹಲ್ಲುಗಳು, ಅವನ ಮಧುರವಾದಂತಹ ಧ್ವನಿಯನ್ನ ಹೊಮ್ಮಿಸುವಂತಹ ಕಂಠ, ನಾಲಿಗೆ, ಅದನ್ನ ವರ್ಣನೆ ಮಾಡ್ತಾ ಭಗವಂತನ ಸುಂದರವಾದಂತಹ ಮುಖ. ಇನ್ನ ನಾಸಿಕ, ಮೂಗು ಅದು ಒಳ್ಳೆ ಸಂಪಿಗೆ ಅಂತ ತೀಡಿ ಉದ್ದಕ್ಕೆ ಇರುವಂತಹ ಮೂಗು, ಶ್ರೇಷ್ಠವಾದಂತಹ ಕಿವಿ, ಆ ಕಿವಿಯಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾದಂತಹ ಆ ಕರ್ಣ ಕುಂಡಲವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಮಕರ ಕುಂಡಲವನ್ನ ಕೃಷ್ಣ ಭಗವಂತ ನಾರಾಯಣ ಧಾರಣೆ ಮಾಡಿಕೊಂಡಿದ್ದಾನೆ, ಅದನ್ನು ನೋಡ್ತಾ ಇದ್ದಾರೆ. ಇನ್ನ ಅವನ ಕಣ್ಣು, ಅವನ ಕಣ್ಣು ಹೇಗಿದೆ, ದಯಾದೃಷ್ಟಿ ಶಾಲಿತಾಶ್ರಿತ ಕಲ್ಮಷಂ. ಯಾರು ಭಗವಂತನನ್ನು ಗಾನ ಮಾಡ್ತಾ ಇದ್ದಾರೆ ಅವರನ್ನ ಕುರಿತು ಭಗವಂತ ನೋಡ್ತಾ ಇದ್ದಾನೆ, ಅವರ ಕುರಿತಾಗಿ ಭಗವಂತ ನೋಟ ಇದೆ. ಎಂತಹ ನೋಟ ಅದು, ಕ್ಷಾಲಿತಾಶ್ರಿತ ಕಲ್ಮಷಂ, ಆ ನೋಟ ಅದು ತೊಳೆದು ಹಾಕ್ತಾ ಇದೆ ಅಂತ. ಅವರೊಳಗಿರುವ ಪಾಪವನ್ನ ಎಲ್ಲವನ್ನೂ ಕೂಡ ತೊಳೆದು ಹಾಕಿ ಅವರಿಗಿರುವ ಅನಿಷ್ಟವನ್ನೆಲ್ಲ ತೊಳೆದು ಹಾಕುವಂತಹ ಭಗವಂತನ ಕರುಣಾ ರಸವರ್ಷ ಅಂತ ಹೇಳ್ತಿದ್ದಾರೆ. ಅದು ನೋಟ ಅಲ್ಲ, ಅದು ರಸವರ್ಷ. ಆ ರಸವರ್ಷ ಏನ್ ಮಾಡ್ತಾ ಇದೆ, ಜೋರಾಗಿ ಮಳೆ ಬಂದ್ರೆ ಆ ದಾರಿಯೆಲ್ಲ ಸ್ವಚ್ಛವಾಗಿ ತೊಳೆದು ಹೋಗುತ್ತಲ್ಲ, ಹಾಗೆ ನಮ್ಮೊಳಗಿರುವಂತಹ ಕಲ್ಮಶ ಎಲ್ಲವೂ ಕೂಡ, ಅನಿಷ್ಟ ಪಾಪ ಎಲ್ಲವೂ ಕೂಡ ತೊಳೆದು ಹೋಗ್ತಾ ಇದೆ. ಅಂತಹ ಕರುಣಾರಸವರ್ಷಿಯಾದಂತಹ ಭಗವಂತನ ಮಧುರವಾದ ಸುಂದರವಾದಂತಹ ನೋಟ, ಅಂತಹ ಭಗವಂತನ ನೋಟ. ಭಗವಂತ ಊರ್ಧ್ವಪುಂಡವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಆ ಊರ್ಧ್ವಪುಂಡದ ಮಧ್ಯದಲ್ಲಿ ತಿಲಕೋಜ್ವಲ ಭಾಸ್ವರಂ, ಆ ಊರ್ಧ್ವಪುಂಡದ ಮಧ್ಯದಲ್ಲಿ ಕೆಂಪನೆಯ ತಿಲಕವನ್ನ ಭಗವಂತ ಧಾರಣೆ ಮಾಡಿದ್ದಾನೆ ಅದನ್ನು ಹೇಳ್ತಾ ಇದ್ದ. ಹೀಗೆ ಭಗವಂತನ ವಿಶಾಲವಾದ ಹಣೆ, ವಿಶಾಲವಾದ ಹಣೆಯ ಮಧ್ಯದಲ್ಲಿ ಊರ್ಧ್ವಪುಂಡರ ಮಧ್ಯದಲ್ಲಿ ಹೊಳೆಯುವ ಕೆಂಪು ವರ್ಣದ ತಿಲಕ, ಅದರ ಮೇಲೆ ಅಲಕಾಸಕ್ತ ವಿಲಸನ್ ಮುಕುಟ ಅದ್ಭುತ ಭಾಸ್ಕರಂ. ಭಗವಂತನ ತಲೆ ಮುಂಗುರುಳು, ಸುಂದರವಾದಂತಹ ಕಪ್ಪನೆಯ ದಟ್ಟವಾದ ಮುಂಗುರುಳು, ಭಗವಂತನ ಕೂದಲು, ಆ ಕೂದಲಿನ ಮಧ್ಯದಲ್ಲಿ ಭಗವಂತನ ಕಿರೀಟ, ಆ ಕಿರೀಟವನ್ನು ದಾಟಿ ಭಗವಂತನ ಕೂದಲು ಆಚೆ ಬಂದಿದೆ ಅಂತ. ನಮಗೆ ಬಾಲ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಹಿಂದೆ ಹೋಗುತ್ತೆ, ಉದುರಿ ಹೋಗಲಿ ಪ್ರಾರಂಭ ಆಗುತ್ತೆ. ಭಗವಂತನ ಹಾಗಲ್ಲ, ದಟ್ಟವಾಗಿ ನೀಲವಾದಂತಹ ಕೇಶ, ಕೃಷ್ಣವರ್ಣದ ಕೇಶ ಭಗವಂತನದ್ದು, ಅದು ಒಳ್ಳೆಯ ಗುಂಗುರಾಗಿರುವ ಕೂದಲು, ಆ ಕಿರೀಟವನ್ನು ಧಾರಣೆ ಮಾಡಿಕೊಂಡಿದ್ದಾನಂತೆ. ಕಿರೀಟವನ್ನ ಧಾರಣೆ ಮಾಡಿಕೊಂಡದರ ಆಚೆಗೂ ಕೂಡ ಆ ಕೃಷ್ಣ ಕೇಶ ಅದು ಹೊರಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ಅಲಕ ಮುಂಗುರುಳು, ಅದು ಹೊರಗೆ ಶುಭಾಯಮಾನವಾಗಿದೆ. ಅಲಕಾಸಕ್ತ ವಿಲಸನ್ ಮುಕುಟ ಅದ್ಭುತ ಭಾಸ್ಕರಂ ಅದು ಕಿರೀಟ, ಅತ್ಯಂತ ಶುಭಾಯಮಾನವಾದಂತಹ ಕಿರೀಟ. ಇವತ್ತು ತಿಮ್ಮಪ್ಪನ ಪ್ರತಿಮೆಗೆ ಶತಭಾರದ ಕಿರೀಟವನ್ನು ಧಾರಣೆ ಮಾಡಿಸ್ತಾರೆ. ಇನ್ನ ಸಾಕ್ಷಾತ್ ಭಗವಂತ ಅನಂತ ಪದ್ಮನಾಭ, ಅವನು ಎಂತಹ ಕಿರೀಟವನ್ನು ಧಾರಣೆ ಮಾಡಲಿಕ್ಕಿಲ್ಲ. ಸುಂದರವಾದ ಅನೇಕ ವಜ್ರ, ಹಾಗೆ ಇಂದ್ರನೀಲಮಣಿ ಮೊದಲಾದಂತಹ ಪದ್ಮರಾಗ, ಅನೇಕ ಮಣಿಗಳಿಂದ ಖಚಿತವಾದ ಸುಂದರವಾದ ಕಿರೀಟವನ್ನ ಭಗವಂತ ಧಾರಣೆ ಮಾಡಿಕೊಂಡಿದ್ದಾನೆ. ಅಂತಹ ಕಿರೀಟದಿಂದ ಕಂಗೊಳಿಸ್ತಾ ಇಲ್ಲ, ಕಿರೀಟಕ್ಕೆ ಶೋಭೆಯನ್ನ ಕೊಡ್ತಾ ಇದ್ದಾನೆ ಭಗವಂತ. ಅತ್ಯಂತ ಸುಂದರನಾಗಿದ್ದಾನೆ. ಅನರ್ಘ್ಯಹಾರ ಕೇಯೂರ ನೂಪುರ ಅದ್ದೈರ್ವಿರಾಜಿತಂ, ಅನೇಕ ಆಭರಣಗಳನ್ನ ಕಾಲಿನಲ್ಲಿ ಭಗವಂತ ಗೆಜ್ಜೆಯನ್ನು ಹಾಕೊಂಡಿದ್ದಾನೆ, ಸೊಂಟದಲ್ಲಿ ಉಡಿದಾರವನ್ನು ಹಾಕಿಕೊಂಡಿದ್ದಾನೆ, ಕೈಯಲ್ಲಿ ಖಡಗವನ್ನ, ಭುಜಕೀರ್ತಿಯನ್ನ, ತೋಳಬಂದಿಯನ್ನ, ಹಾಗೆ ಕೊರಳಿನಲ್ಲಿ ಅನೇಕ ಹಾರಗಳನ್ನ, ವೈಜಯಂತಿ ಮಾಲೆಯನ್ನ, ಕೌಸ್ತುಭ ಮಣಿಯನ್ನ ಧಾರಣೆ ಮಾಡಿಕೊಂಡಿದ್ದಾನೆ. ಕೌಸ್ತುಭ ಮಣಿ ಅಂತಂದ್ರೆ ಸಾಕ್ಷಾತ್ ಬ್ರಹ್ಮದೇವರು, ಸಾಕ್ಷಾತ್ ಬ್ರಹ್ಮದೇವರೇ ಕೌಸ್ತುಭ ಮಣಿ ಅಂತ ಹೇಳ್ತಾ ಇದ್ದಾರೆ. ಅಂತಹ ಅದನ್ನ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಎಂದೂ ಬಾಡದ ಶ್ರೇಷ್ಠವಾದ ಹಾರವನ್ನ, ವೈಜಯಂತಿ ಮಾಲೆಯನ್ನ ಭಗವಂತ ಕೊರಳಿನಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ. ಅತ್ಯಂತ ಸುಂದರನಾಗಿದ್ದಾನೆ. ಸಾಕ್ಷಾತ್ ಕಂದರ್ಪ ಕೋಟಿ ಲಾವಣ್ಯ ಮಂದಿರಾಕಾರ ಮಚ್ಚುತಂ ಸುವರ್ಣ ಮಂಟಪಾಂತಸ್ಥಂ ಕಮಲಾಮಲ ವಿಷ್ಟರಂ. ಭಗವಂತ ಹೇಗಿದ್ದಾನೆ, ಅತ್ಯಂತ ಸುಂದರನಾಗಿದ್ದಾನೆ. ಎಷ್ಟು ಸುಂದರನಾಗಿದ್ದಾನೆ, ಅವನಷ್ಟೋ ಇವನಷ್ಟೋ ಸೂರ್ಯನಷ್ಟೋ ಚಂದ್ರನಷ್ಟೋ ಇದ್ಯಾರು ಅಲ್ಲ ಅಂತ ಹೇಳ್ತಾರೆ. ಕಂದರ್ಪ ಕೋಟಿ ಲಾವಣ್ಯ, ಕೋಟಿ ಮನ್ಮಥರು ಶರೀರ ಎತ್ತು ಬಂದರೆ ಎಷ್ಟೊಂದು ಸೌಂದರ್ಯ ಇರಬೇಕು, ಅದಕ್ಕಿಂತ ಮಿಗಿಲಾದ ಸೌಂದರ್ಯ ಅಂತ ಹೇಳ್ತಾ ಇದ್ದಾರೆ. ಆ ಸೌಂದರ್ಯಕ್ಕೆ ಪಾರವೇ ಇಲ್ಲ ಅವನಿಗೆ. ಕಾಮನಿಗೆ ಮನ್ಮಥ, ಕಂದರ್ಪ ಮನ್ಮಥ ಅಂತ ಕರೀತಾ ಇರ್ತಾರೆ. ಮನ್ಮಥ ಅಂತ ಯಾಕೆಂದ್ರೆ ಮನಃ ಮತ್ನಾತಿ ಅಂತ, ಮನಸ್ಸನ್ನು ಹಿಂಡಿ ಹಾಕ್ತಾನಂತ, ಅಷ್ಟು ಸುಂದರ ಮನ್ಮಥ. ಆದ್ದರಿಂದ ಅವನು ಮನ್ಮಥ ಅಂತ ಕರೀತಾರೆ. ಅಂತಹ ಮನ್ಮಥ ಮನ್ಮಥ ಮನ್ಮಥನಪ್ಪತಾನೆ ಇವನು. ಆದ್ದರಿಂದ ಕಂದರ್ಪ ಕೋಟಿ ಲಾವಣ್ಯ, ಕೋಟಿ ಆ ಮನ್ಮಥರ ಸೌಂದರ್ಯ ಭಗವಂತನಲ್ಲಿದೆ. ಅಂತಹ ಸುಂದರ ತಮನಾದ ಆ ಭಗವಂತ ಅಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಎಲ್ಲಿದ್ದಾನೆ, ಶ್ರೇಷ್ಠವಾದ ಬಂಗಾರದ ಮಂಟಪ ಅಂತೆ, ಬಂಗಾರದ ಸಾವಿರ ಕಂಬದ ಬಂಗಾರದ ಮಂಟಪ. ಸಾವಿರ ಕಂಬದ ಬಂಗಾರದ ಮಂಟಪದ ಮಧ್ಯದಲ್ಲಿ ಒಂದು ಸುಂದರವಾದ ಕಮಲ, ಆ ಕಮಲದ ಮಧ್ಯದಲ್ಲಿ ಭಗವಂತ ವಿರಾಜಮಾನನಾಗಿದ್ದಾನೆ. ಸುವರ್ಣ ಮಂಟಪ ಅಂತಸ್ಥಂ ಕಮಲಾಮಲ ವಿಷ್ಟರಂ ಅಂತಹ ಸುವರ್ಣ ಮಂಟಪದ ಮಧ್ಯದಲ್ಲಿರುವ ಆ ಕಮಲದಲ್ಲಿ ವಿರಾಜಮಾನನಾಗಿದ್ದ. ಕಮಲ ಅಂದ್ರೆ ಮತ್ತೆ ಲಕ್ಷ್ಮೀದೇವಿಯೇ, ಲಕ್ಷ್ಮೀದೇವಿಯೇ ಮತ್ತೆ ಆಸನವೂ ಆಗಿದ್ದಾಳೆ, ಕಿರೀಟವೂ ಆಗಿದ್ದಾಳೆ, ಎಲ್ಲವೂ ಕೂಡ ಭಗವಂತನಿಗೆ ಲಕ್ಷ್ಮಿ ಆಗಿದ್ದಾಳೆ. ಲಕ್ಷ್ಮೀದೇವಿ ಎಲ್ಲಾ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಅಂತಹ ಲಕ್ಷ್ಮೀದೇವಿಯಿಂದ ಸೇವಿತನಾದ ಭಗವಂತನ ಅಕ್ರೂರು ನೋಡ್ತಾ ಇದ್ದಾನೆ, ಆನಂದ ಪಡ್ತಾ ಇದ್ದಾನೆ. ಎಂತಹ ಸುಂದರ ರೂಪ ಭಗವಂತ, ವಿಶ್ವೋತ್ಪತ್ತಿ, ಭಗವಂತ ಜಗತ್ತಿನ ಸೃಷ್ಟಿಯನ್ನ ಸ್ಥಿತಿಯನ್ನ ಎಲ್ಲವನ್ನ ಮಾಡ್ತಾ ಇದ್ದಾನೆ. ಇತ್ಯಾದೇ ಮುಖ್ಯ ಕಾರಣಂ, ಅದೆಲ್ಲದಕ್ಕೂ ಕೂಡ ಮುಖ್ಯ ಕಾರಣನಾದವ ಭಗವಂತ. ಅಂಥವನನ್ನ ಗೀಯಮಾನಂದಯಾ ದೃಷ್ಟಿ ಕ್ಷಾಲಿತಾಶ್ರಿತ ಕಲ್ಮಷಂ ಅಂತ ಭಗವಂತನನ್ನ ನೋಡ್ತಾ ಇದ್ದಾನೆ ಅಕ್ರೂರ, ಆನಂದ ಪಡ್ತಾ ಇದ್ದಾನೆ. ವಿಧಿ ಮುಖ್ಯೈ ಸುರಗಣೈ, ಎಲ್ಲ ಕೇವಲ ಭಗವಂತನ ದರ್ಶನ ಆಗಲಿಲ್ಲ, ಭಗವಂತನ ದರ್ಶನ ಆಯ್ತಂದ್ರೆ ಉಳಿದ ದೇವತೆಗಳ ದರ್ಶನ ಆಗಿರುತ್ತೆ ಅಂತ ಹೇಳ್ತಾರೆ. ಉಳಿದ ದೇವತೆಗಳ ದರ್ಶನ ಆದ್ರೆ ಭಗವಂತನ ದರ್ಶನ ಆಗಬೇಕು ಅಂತಿಲ್ಲ, ಆದ್ರೆ ಭಗವಂತನ ದರ್ಶನ ಆದಾಗ ಉಳಿದ ದೇವತೆಗಳ ದರ್ಶನವೂ ಕೂಡ ಆಗ್ತಾ ಇದೆ. ಅಕ್ರೂರ್ ನೋಡ್ತಾ ಇದ್ದಾನೆ ಭಗವಂತ ಅಲ್ಲಿ ಸುವರ್ಣ ಮಂಟಪದ ಮಧ್ಯದಲ್ಲಿ ಕಮಲದಲ್ಲಿ ವಿರಾಜಮಾನನಾಗಿದ್ದಾನೆ. ಅಂತ ಭಗವಂತ ನೋಡ್ತಾ ಇದ್ದಾನೆ. ಸುತ್ತಮುತ್ತ ಬ್ರಹ್ಮಾದಿ ದೇವತೆಗಳು, ಬ್ರಹ್ಮದೇವರು, ಪ್ರಾಣದೇವರು, ಎಲ್ಲ ರುಜುಗಳು, ಹಾಗೆ ರುದ್ರದೇವರು, ಗರುಡದೇವರು, ಶೇಷದೇವರು, ಇಂದ್ರಾ ದೇವತೆಗಳು, ಎಲ್ಲ ದೇವತೆಗಳು ಕೂಡ ಸುತ್ತುವರೆದು ಭಗವಂತನಿಗೆ ಬೇರೆ ಬೇರೆ ರೀತಿಯ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅವರವರು ಒಂದೊಂದು ರೀತಿಯಲ್ಲಿ ಸೇವೆಗಳನ್ನು ಸಲ್ಲಿಸ್ತಾ ಇದ್ದಾರೆ, ಗಾನ ಮಾಡ್ತಾ ಇದ್ದಾರೆ, ನರ್ತನ ಮಾಡ್ತಾ ಇದ್ದಾರೆ. ಅವರವರಲ್ಲಿ ಎಂತೆಂತಹ ವಿದ್ಯೆಗಳಿವೆ ಅದೆಲ್ಲದರಿಂದ ಭಗವಂತನ ರಚನೆ ಮಾಡ್ತಾ ಇದ್ದಾರೆ. ಅಂತಹ ಅದ್ಭುತವಾದ ಭಗವಂತನ ರೂಪವನ್ನ ನೋಡ್ತಾ ಇದ್ದಾನೆ. ದೃಷ್ಟ್ವಾತಮಂಭೋರ್ಹ ಪತ್ರ ನೇತ್ರಂ ತುಷ್ಟಾವ ತುಷ್ಟಾಖಿಲ ಚಿತ್ತ ವೃತ್ತಿ ಪಶ್ಚಾತ್ ಸುಷೇವೇ ರಥ ಸಂಸ್ಥಿತಂ ತಂ ಮುಕ್ತೋಪಿ ನೈವೋಜ್ಜತಿ ಕೃಷ್ಣ ಸೇವಾಂ. ಹೀಗೆ ಕೃಷ್ಣನನ್ನಲ್ಲಿ ನೋಡಿದ, ಆನಂದ ಪಟ್ಟ, ಕುಣಿದಾಡಿದ, ನರ್ತನ ಮಾಡಿದ, ಭಗವಂತನ ಸ್ತೋತ್ರ ಮಾಡಿದ, ಅನೇಕ ಸ್ತೋತ್ರಗಳನ್ನು ಭಗವಂತನನ್ನು ಕೊಂಡಾಡಿದ. ಭಗವಂತನ ರೂಪ ದೃಶ್ಯ ಆಯ್ತು. ಮೇಲೆದ್ದು ಬಂದ, ಸ್ನಾನ ಮಾಡುವಾಗ ಅಘಮರಸನ ಸೂಕ್ತವನ್ನು ಹೇಳ್ತಾ ಸ್ನಾನ ಮಾಡ್ತಾ ಇದ್ದವ ಅಕ್ರೂರ ಭಗವಂತನನ್ನ ಕಂಡ. ಅಘಮರಸನ ಸೂಕ್ತವನ್ನು ಹೇಳಿ ಸ್ನಾನ ಮಾಡಬೇಕಂತ ಮುಳುಗಿ ಹಾಕಿ ಮೂರು ಬಾರಿ ಅಘಮರಸನ ಸೂಕ್ತವನ್ನು ಹೇಳಬೇಕು. ಹೇಳಿ ಓಂಕಾರವನ್ನು ಹೇಳ್ತಾ ಮೇಲೆದ್ದು ಬರಬೇಕು ಅಂತ ಹೇಳ್ತಾರೆ. ಇದು ಸ್ನಾನದ ಕ್ರಮ. ಸ್ನಾನದ ಸಂಕಲ್ಪಾದಿಗಳಾದ ಮೇಲೆ ಅಘಮರಸನ ಸೂಕ್ತವನ್ನು ಹೇಳ್ತಾ ಸ್ನಾನ ಅವಗಾಹನೆ ಮಾಡಿ ಮುಳುಗಿ ಮೂವು ಹಿಡಿದು ಮುಳುಗಿದರೆ ಮೂರು ಬಾರಿ ಅಘಮರಸನ ಸೂಕ್ತವನ್ನು ಹೇಳಿ ಓಂಕಾರವನ್ನು ಹೇಳ್ತಾ ಮೇಲೆದ್ದು ಬರಬೇಕು. ಅಲ್ಲಿ ಒಳಗಡೆ ಇದ್ದಾಗ ಅಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಕ್ಷೀರ ಸಮುದ್ರದಲ್ಲಿ ನಿಹರಿಸಿರುವಂತಹ ಆ ಭಗವಂತನ ರೂಪವನ್ನ, ಜಗತ್ತಿನ ಸೃಷ್ಟಿಯಾದಿಗಳ ಕಾರಣವಾದ ಭಗವಂತನ ರೂಪವನ್ನ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದ. ಹಾಗೆ ಪ್ರತಿನಿತ್ಯ ಹಾಗೆ ಚಿಂತನೆ ಮಾಡುವಂತಹ ಅಕ್ರೂರನಿಗೆ ಶೇಷದೇವರ ದರ್ಶನ ಪ್ರತಿನಿತ್ಯ ಆಗ್ತಾ ಇತ್ತು. ಇವತ್ತು ಕೃಷ್ಣನ ಸೇವೆಯ ಫಲ. ಆದ್ದರಿಂದ ಸೇವೆಯ ಫಲ ಅಂತಂದ್ರೆ ಕೃಷ್ಣನ ನೋಡಿದ್ದು, ಅವನೊಟ್ಟಿಗೆ ಮಾತನಾಡಿದ್ದು, ಅವನೊಟ್ಟಿಗೆ ಭೋಜನ ಮಾಡಿದ್ದು, ಅವನೊಟ್ಟಿಗೆ ನಿದ್ರಿಸಿದ್ದು, ಎಲ್ಲ ಅವನೊಟ್ಟಿಗೆ ಮಾಡ್ತಾ ಭಗವಂತನ ಭಕ್ತಿಯನ್ನು ಹೊತ್ತು ಮಾಡಿದ್ದು ಅದೆಲ್ಲವೂ ಕೂಡ ಸೇವೆಯಾಗಿದೆ. ಕೃಷ್ಣನ ರಸದಲ್ಲಿ ಹೊತ್ತು ಬರ್ತಾ ಇದ್ದಾನೆ, ಅದೊಂದು ಸೇವೆ. ಆ ಸೇವೆಯ ಫಲವಾಗಿ ಭಗವಂತ ಅವನಿಗೆ ತನ್ನ ರೂಪವನ್ನು ತೋರಿಸಿದ್ದಾನೆ. ಆ ರೂಪವನ್ನು ಕಂಡ, ಆನಂದ ಪಟ್ಟ, ರೂಪ ಅದೃಶ್ಯ ಆಯ್ತು. ಮೇಲೆದ್ದು ಬಂದ, ಮೇಲೆದ್ದು ಬಂದ ಮೇಲೆ ಮತ್ತೆ ಆ ಕುದುರೆಗಳ ಲಗಾಮನ್ನು ಹಿಡಿತಾ ಇದ್ದಾನೆ, ಕಡಿವಾಣವನ್ನು ಹಿಡಿದು ಮತ್ತೆ ರಥವನ್ನು ಓಡಿಸ್ತಾ ಇದ್ದಾನಂತ. ಆಯ್ತಲ್ಲ, ಇನ್ನೇ ಕೃಷ್ಣನ ಹೊತ್ಕೊಂಡು ಹೋಗ್ಬೇಕು, ಯಾಕೆ ಕೃಷ್ಣನ ದರ್ಶನ ಆಯ್ತಲ್ಲ, ಕೃಷ್ಣನ ದರ್ಶನ ಆದ ಮೇಲೆ ಕೃಷ್ಣನ ಸೇವೆಯನ್ಯಾಕೆ ಮಾಡಬೇಕು ಅಂತ ಪ್ರಶ್ನೆ. ಎಲ್ಲವೂ ಕೂಡ ಇವತ್ತು ನಾವು ಮಾಡೋದು ಯಾಕೆ, ಹೇಳೋದು ಕೇಳೋದು ಚಿಂತನೆ ಮಾಡೋದು ಜಪ ಪೂಜೆ ಹೋಮ ಎಲ್ಲವೂ ಕೂಡ ಯಾಕೆ, ಎಲ್ಲ ಭಗವಂತನ ದರ್ಶನ ಆಗಬೇಕು ಅಂತ. ಭಗವಂತನ ದರ್ಶನವೇ ನಮಗೆ ಗುರಿ. ಆ ದರ್ಶನದ ಗುರಿಯಿಂದ ನಾವೆಲ್ಲವನ್ನು ಮಾಡ್ತೇವೆ. ಇನ್ನು ಗುರಿ ಸಿಕ್ಕ ಮೇಲೆ ಮತ್ತೆ ನಾವು ಸೇವೆ ಮಾಡೋ ಕ್ರಮ ಇದೆಯಾ ಅಂತ ಪ್ರಶ್ನೆ. ಕೃಷ್ಣನ ದರ್ಶನ, ಭಗವಂತನ ದರ್ಶನ, ಬಿಂಬರೂಪದ ದರ್ಶನ ಕುರುಣಿಗಾಯ್ತು. ಅದಾದ ಮೇಲೆ ಮತ್ತಿನ್ನ ಕೃಷ್ಣನ ಸೇವೆ ಮಾಡಿದ ಅಂತಂದ್ರೆ ಅದು ಹಾಗೆ ಅವರ ಸ್ವಭಾವ ನೋಡಿ, ಬಿಡ್ಲಿಕ್ಕಾಗೋದಿಲ್ಲ. ಕುಂಬಾರ ಚಕ್ರದಲ್ಲಿ ಹಿಡಿದು ಆ ಮಡಿಕೆಯನ್ನ ತಿರುಗಿಸ್ತಾನೆ, ತಿರುಗಿಸಿದ ಮೇಲೆ ಚಕ್ರವನ್ನ ತಿರುಗಿ ಸ್ವಲ್ಪ ಬಿಡ್ತಾನೆ, ಬಿಟ್ಟೇನಾಗುತ್ತೆ, ಚಕ್ರ ಹಾಗೆ ತಿರುಗ್ತಾ ಇರ್ತದೆ. ನಾವು ಯಾವುದೇ ಚಕ್ರವನ್ನ ಗಾಳಿಯನ್ನು ತಿರುಗಿಸಿದ್ರೆ ಸ್ವಲ್ಪ ಬಿಟ್ಟರೆ ಹಾಗೆ ತಿರುಗ್ತಾ ಇರತ್ತೆ. ಅದರಂತೆ ಅವರಿಗೆ ಇಷ್ಟು ಜನ್ಮಗಳಲ್ಲಿ ಭಗವಂತನ ಸೇವೆಯನ್ನು ಮಾಡಿ ಮಾಡಿ ಅಭ್ಯಾಸ, ಬಿಡ್ಲಿಕ್ಕಾಗೋದಿಲ್ಲ. ಮೋಕ್ಷಕ್ಕೆ ಹೋದ್ರೆ ಮಾಡೋರೆ, ಇಲ್ಲಿ ಸೇವೆ ಮಾಡ್ತಾ ಇದ್ದವರು ಮೋಕ್ಷಕ್ಕೆ ಹೋದ್ಮೇಲೆ ಭಗವಂತನ ಸೇವೆ ಬಿಡೋರಲ್ಲ, ಮೋಕ್ಷಕ್ಕೆ ಹೋದ ಮೇಲೆ ಮುಕ್ತರಾದವರು ಭಗವಂತನ ಸೇವೆಯನ್ನು ಮಾಡ್ತಾನೆ ಇರ್ತಾರೆ. ಅದರಂತೆ ಇವನು ಕೂಡ ಸೇವೆ ಮಾಡ್ತಾ ಇದ್ದಾನೆ. ಇಷ್ಟೇ ವ್ಯತ್ಯಾಸ. ಮುಕ್ತರಲ್ಲಿ ಸಿದ್ಧಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸಾಧ್ಯಭಕ್ತಿ, ಅಲ್ಲಿ ಸಿದ್ಧಭಕ್ತಿ. ಈ ಭಕ್ತಿಯು ಸಾಧ್ಯ ಅಂದ್ರೆ ಭಕ್ತಿಯಿಂದ ಭಗವಂತನ ಅಪರೋಕ್ಷವನ್ನು ನಾವು ಮಾಡಿಕೊಳ್ಳೋದು, ಭಕ್ತಿಯ ಸಂಪಾದನೆ, ಭಕ್ತಿಯಿಂದ ಅಪರೋಕ್ಷದ ಸಂಪಾದನೆ, ಅದೆಲ್ಲವೂ ಕೂಡ ಸಾಧ್ಯ. ಮೋಕ್ಷಕ್ಕೆ ಹೋದರೆ ಮೋಕ್ಷದಲ್ಲಿ ಆಗುವಾಗ ಅದು ಸಿದ್ಧಭಕ್ತಿ, ಅದು ಸಾಧ್ಯ ಭಕ್ತಿ ಅಲ್ಲ, ಅಲ್ಲಿ ಸಿದ್ಧವಾದಂತಹ ಭಕ್ತಿ. ಅದರಿಂದ ಯಾವ ಫಲದ ಅಪೇಕ್ಷೆ ಇಲ್ಲ. ಸಿದ್ಧವಾದಂತಹ ಭಕ್ತಿ ಮೋಕ್ಷದಲ್ಲಿರ್ತದೆ. ಶೈವ ಆನಂದ ಸ್ವರೂಪಿಣಿ ಆಚಾರ್ಯರು ನಿರ್ಣಯದಲ್ಲಿ ಹೇಳ್ತಾ ಇದ್ದಾರೆ. ಮೋಕ್ಷದಲ್ಲಿರುವ ಭಕ್ತಿ ಏನಿದೆ ಅದು ಅದೇ ಸದಾ ಆನಂದ ಸ್ವರೂಪವಾಗಿದೆ. ಇವತ್ತು ನಾವು ಕಷ್ಟಪಟ್ಟು ಹೋಮ ಮಾಡಿ ಹೊಗೆ ಕುಡಿದುಕೊಂಡು ಕಣ್ಣಲ್ಲೆಲ್ಲ ಹೊಗೆ ತುಂಬಿಕೊಂಡು ಎಲ್ಲ ಕಷ್ಟಪಡೋದಿದೆ, ಆದ್ರೆ ಮೋಕ್ಷದಲ್ಲಿ ಹೋಮಿಸುವಾಗ ಅಲ್ಲಿ ಕಷ್ಟ ದುಃಖ ಅದ್ಯಾವುದು ಕೂಡ ಇರೋದಿಲ್ಲ. ಆನಂದದಿಂದಲೇ ಹೋಮಿಸ್ತಾ ಇರ್ತಾನೆ, ಆನಂದದಲ್ಲೇ ಪ್ರವಚನ ಮಾಡ್ತಾನೆ. ನಮಗೆ ಒಂದು ಗಂಟೆ ಒಂದೂವರೆ ಗಂಟೆ ಮಾಡಿದ್ರೆ ಗಂಟಲು ಒಣಗತ್ತೆ, ಆದ್ರೆ ಮೋಕ್ಷದಲ್ಲಿ ಅಲ್ಲಿ ಪ್ರವಚನ ಮಾಡ್ತಾ ಇರ್ತಾರಂತೆ. ಇಜ್ಜತೆ ಯಜ್ಞ ಶೀಲೈಸ್ತ ಯಜ್ಞ ಪ್ರಾಜ್ಞ ಮಧ್ಯೆ ಪರ ಪ್ರೋಚ್ಯತೆ ನೀಹಿ ಗೀಯತೆ ಗೇಯ ಕೀರ್ತಿ ಸುಗೀತೈ ವಿದ್ಯ ಬದ್ಧೈ ಸದಾ ಆನಂದ ಸಾಂದ್ರೈ. ಅವರಿಗೆ ಯಾವ ವಿಧಿ ಇಲ್ಲ, ನಿಷೇಧ ಇಲ್ಲ. ಹಾಗೆ ಅವರು ಮಾಡೋದೇನಿದೆ, ಅವ್ರೇನು ಹೇಳ್ತಾರೆ, ಹೋಮಿಸ್ತಾರೆ, ಗಾನ ಮಾಡ್ತಾರೆ, ನರ್ತನ ಮಾಡ್ತಾರೆ, ಅವರು ಇಲ್ಲಿ ಯಾವ್ಯಾವ ಕ್ರಮಗಳಿಂದ ಭಗವಂತ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋಗಿದ್ದಾರೋ ಅಲ್ಲಿಯೂ ಕೂಡ ಅದೇ ಕ್ರಮದಿಂದ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ. ಅವರು ಆನಂದ ಸಾಂದ್ರೈಹಿ, ಆನಂದ ರೂಪರಾಗಿರ್ತಾರೆ. ಅದರಿಂದ ಆನಂದವನ್ನು ಪಡಿತಾ ಇರ್ತಾರೆ ಹೊರತು ಅಲ್ಲಿ ಕ್ಲೇಶ ಉಂಟಾಗೋದಿಲ್ಲ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಮುಕ್ತೋಪಿ ನೈಮೋಜ್ಜತಿ ಕೃಷ್ಣ ಸೇವಾ, ಮುಕ್ತನಾದವನು ಹೇಗೆ ಭಗವಂತನ ಸೇವೆಯನ್ನು ಬಿಡೋದಿಲ್ಲವೋ ಹಾಗೆ ಇಲ್ಲಿ ಅಕ್ರೂರ ಭಗವಂತನ ದರ್ಶನಾದ ನಂತರದಲ್ಲಿ ಕೂಡ ಕೃಷ್ಣನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಕೃಷ್ಣನ ಹತ್ರ ಬಂದ, ಆ ರಥದಲ್ಲಿ ಕುಳಿತಿದ್ದಾನೆ, ಹೊರಡ್ತಾ ಇದ್ದಾನೆ. ಅಕ್ರೂರ್ ನೋಡಿದಂತೆ ಕೃಷ್ಣ, ಕೃಷ್ಣ ನೋಡಿ ಏನಪ್ಪ ಅಕ್ರೂರ, ಏನೋ ಅದ್ಭುತ ಕಂಡಂತಿದೆ ನಿನ್ನ ಮುಖದಲ್ಲಿ, ಏನು ಅದ್ಭುತ ಕಂಡಿದ್ದಿ ಅಂತ ಕೇಳ್ತಾನೆ. ಏನೋ ಗೊತ್ತಿಲ್ಲದೆ ಇದ್ದವರಂತೆ ಕೃಷ್ಣ ಅಕ್ರೂರನ್ನು ಕುರಿತು ಕೇಳ್ತಾ ಇದ್ದಾನೆ, ಏನಂತ ಅದ್ಭುತವನ್ನು ಕಂಡಿದ್ದಿ, ಏನಾಗಿದೆ ನಿನಗೆ ಅಂತ ಕೃಷ್ಣ ಕೇಳಿದ್ದಂತೆ. ಅದಕ್ಕೆ ಅಕ್ರೂರ್ ಹೇಳ್ತಾನೆ, ಸ್ವಾಮಿ ಇನ್ನೇನು ಅದ್ಭುತ ಉಳಿತು ಅಂತ ಹೇಳ್ತಾರೆ, ಜಗತ್ತಿನಲ್ಲಿ ಇನ್ಯಾವ ಅದ್ಭುತ ಉಳಿದಿದೆ, ನೋಡ್ಲಿಕ್ಕೆ ಉಳಿದಂತಹ ಅದ್ಭುತ ಇನ್ಯಾವುದೂ ಕೂಡ ಇಲ್ಲ, ನಿನ್ನ ದರ್ಶನ ಆದ ಮೇಲೆ ಇನ್ಯಾವ ಅದ್ಭುತ ಇದೆ ಅಂತ ಅಕ್ರೂರ ಹಾಗೆ ಉತ್ತರವನ್ನು ಕೊಡ್ತಾ ರಥದಲ್ಲಿ ಕುಳಿತು ಮತ್ತೆ ಭಗವಂತನ ಸೇವೆಯನ್ನು ಮಾಡ್ತಾ ಇದ್ದಾನೆ. ಮಧುರಾನಗರಿಗೆ ಬಂದ, ಮಧುರಾನುಪಗಮ್ಯಾಥ ಕೃತಸ್ಥಾನ ಪುರಾತ್ ಬಹಿ, ಪಟ್ಟಣದ ಹೊರಗಡೆ ಮಧುರಾನಗರಿ ಪ್ರವೇಶ ಆಗಬೇಕು. ಅಲ್ಲಿಗೆ ಬಂದಿದ್ದಾನೆ ಕೃಷ್ಣ, ಮಧುರಾನಗರಿ ಬಂದಿದೆ ಅಂತ ಹೇಳ್ತಾ ಇದ್ದಾನೆ. ಕೃಷ್ಣ ಒಂದು ಆಯ್ತಪ್ಪ, ನಿನ್ ಕೆಲಸ ಆಯ್ತು, ನಿನ್ ಮನೆಗೆ ಹೋಗಬಹುದು, ನಾನು ಹೋಗ್ತೇನೆ. ಇಲ್ಲ ಕೃಷ್ಣ, ನೀನ್ ಬಿಡ್ಲಿಕ್ಕೆ ಆಗೋದು ಇಲ್ಲ, ನಿನ್ ಕೆಲಸ ಮುಗಿತೀನಿ, ನೀನ್ ಬಂದಿದ್ದಿ, ನಿನ್ ಕೆಲಸ ಆಯ್ತು, ನಿನ್ ಮನೆಗೆ ಹೋಗಬಹುದು ಅಂತ ಹೇಳ್ತಾ ಇದ್ದಾನೆ. ಆವಾಗ ಕೃಷ್ಣನನ್ನ ಬಿಟ್ಟಿರ್ಲಿಕ್ಕೆ ಅಕ್ರೂರನಿಗೆ ಆಗ್ತಾ ಇಲ್ಲ, ಆದ್ರೆ ಅವನ ಕರ್ತವ್ಯ ಏನಿದೆ, ಇನ್ನ ಕೃಷ್ಣನ ಕರ್ಕೊಂಡು ಮನೆಗೆ ಹೋಗೋದು, ಅದ್ಯಾವುದನ್ನು ಅವನಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣ ಹೇಳ್ತಾನೆ, ನಾನು ಇನ್ನ ಪಟ್ಟಣ ನೋಡ್ಬೇಕಾಗಿದೆ, ಇನ್ನು ಗೊಲ್ಲರೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಪಟ್ಟಣ ತೋರಿಸ್ಬೇಕು, ನಾನು ಬಲರಾಮ ಸಹಿತವಾಗಿ ಏನೇನು ಮಧುರಾನಗರಿಲ್ಲಿದೆ ಅದನ್ನೆಲ್ಲ ಸ್ವಲ್ಪ ನೋಡಬೇಕಾಗಿದೆ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣನ ಮಾತನ್ನು ಮೀರ್ಲಿಕ್ಕೆ ಆಗ್ತಾ ಇಲ್ಲ, ಅವನು ಬಿಡ್ಲಿಕ್ಕೆ ಆಗ್ತಾ ಇಲ್ಲ, ಬಹಳ ಸಂಕಟಕ್ಕೊಳಗಾಗಿದ್ದಾನೆ ಅಕ್ರೂರ. ಪ್ರಿಯ ಸಂಗಮ ವಿಚ್ಛೇದ ಭಯ ನಿರ್ವಿಣ್ಣ ಧೀರಸೋ ಗೃಹಪುತ್ರ ಕಲತ್ರೇಕ್ಷಾರಹಿತೋ ಭಕ್ತಿ ಮಾಧವಂ. ಅನೇಕ ಜನ್ಮಗಳಿಂದ ದಾಸನಾದ ಅಕ್ರೂರ ಭಗವಂತನ ದರ್ಶನ ಪಡಿಬೇಕು ಪಡಿಬೇಕು ಅಂತ ಕುತೂಹಲದಲ್ಲಿದ್ದ. ಇದೊಂದು ಜನ್ಮ ಬಂತು, ಜನ್ಮದಲ್ಲಿ ಭಗವಂತನ ವಿಚಿತ್ರ ಸೇವೆಯನ್ನು ಮಾಡಿದ. ಕೊನೆ ಒಂದು ದಿವಸ ಕೃಷ್ಣನ ಹತ್ತಿರ ಹೋಗಲಿಕ್ಕೆ ರಾಜನೇ, ಶತ್ರುವಾದ ರಾಜನೇ ಅವನಿಗೆ ಅವಕಾಶವನ್ನು ಮಾಡಿಕೊಟ್ಟ. ಕೃಷ್ಣನ ಮನೆಗೆ ಹೋದ, ಕೃಷ್ಣನ ದರ್ಶನ ಆಯಿತು. ಒಂದೇ ರಾತ್ರಿ ಹೋಗಿದ್ದಾನೆ, ಕೃಷ್ಣನ ದರ್ಶನ ಆಯಿತು, ಅವನೊಟ್ಟಿಗೆ ಮಾತಾಯಿತು, ಭೋಜನ ಆಯಿತು, ನಿದ್ರೆ ಆಯಿತು. ಅವನೊಟ್ಟಿಗೆ ಬೆಳಿಗ್ಗೆ ಎದ್ದು ರಥದಲ್ಲೇ ಕೂತ್ಕೊಂಡು ಬರ್ತಾ ಇದ್ದಾನೆ. ಆ ಸೇವೆ ಫಲವಾಗಿ ಅವತ್ತು ಅಪರೋಕ್ಷವೂ ಕೂಡ ಅವನಿಗೆ ಆಗಿದೆ, ಬಿಂಬನ ಅಪರೋಕ್ಷವೂ ಕೂಡ ಆಗಿದೆ. ಇಷ್ಟೆಲ್ಲ ಫಲ ಆಯಿತು. ಅವತ್ತಿನ ಸಾಯಂಕಾಲದ ಹೊತ್ತಿಗೆ ಕೃಷ್ಣ, ನಿನ್ನ ಮನೆಗೆ ನೀನು ಹೋಗುವಂತಂದ್ರೆ ಅನೇಕ ಜನ್ಮಗಳಿಂದ ಬಯಸಿದಂತಹ ಆತ್ಮೀಯನಾದ ಸ್ವಾಮಿ ತನ್ನ ಅತ್ಯಂತ ಪ್ರಿಯನಾದ ವ್ಯಕ್ತಿ ಅವತ್ತು ಕಂಡು ಕೂಡಲೇ ಮತ್ತೆ ಅವನ ಬೇರ್ಪಡಿಸಿ ಮತ್ತೆ ಹೋಗ್ತಿದ್ದಾನೆ ಅಂತಂದ್ರೆ ಆ ದುಃಖ ಅವನಿಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಬಹಳ ಸಂಕಟವನ್ನು ಪಡ್ತಾ ಅಕ್ರೂರ ಕೊನೆಗೆ ಪ್ರಾರ್ಥನೆ ಮಾಡ್ತಾನೆ, ಆಯ್ತು ಕೃಷ್ಣ ನೀನು ಹೇಳ್ತಿ ಅಂತ ನಾನು ಹೊರಟಿದ್ದೇನೆ, ಅದು ನನ್ನದೊಂದು ಪ್ರಾರ್ಥನೆ ನಿನ್ನ ಮುಂದೆ ಇದೆ ಅಂತ ಆ ಅಕ್ರೂರ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಂಸಾರಾಸಾರ ಸಿಂಧೋರ್ ಜನಿ ಮರಣ ಜರಾತ್ಯುರಮೆಭರ ಬಾಧಿತಾನಂ ದಾರಾಗಾರಾದಿ ಭಾರ ಕಿಮಿಹ ಸುಖಕರ ಪ್ರೇಮ ಪಾಶೈರ್ ನಿಬದ್ಧಾ ಕೃಷ್ಣ ತ್ವತ್ಪಾದಪೋತಂ ಪ್ರದಿಶ ತದನಿಶಂ ಸತ್ಪತಾಕಂ ಸಕೇತುಂ ರಮ್ಯಂ ಕರ್ಮಂದಿ ಗಮ್ಯಂ ಭವಜಲದಿ ಭವತ್ ಖೇದ ವಿಚ್ಛೇದ ಹೇತುಂ. ಅಕ್ರೂರ ಪ್ರಾರ್ಥನೆ ಮಾಡ್ತಾನೆ, ಕೃಷ್ಣ ನಾವೊಂದು ದೊಡ್ಡ ಸಮುದ್ರದಲ್ಲಿ ಮುಳುಗಿದ್ದೇವೆ, ಈ ಸಮುದ್ರದಲ್ಲಿ ಮುಳುಗಿದ ನಮಗೆ ದಡ ಸೇರಿಸುವ ಒಂದು ತೆಪ್ಪ ಬೇಕಾಗಿದೆ, ದೋಣಿ ಬೇಕಾಗಿದೆ, ಆ ದೋಣಿ ನೀನಾಗು ಅಂತ ಅಕ್ರೂರ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಮುದ್ರದಲ್ಲಿ ಮುಳುಗಿದರೆ ಈಜು ಬಲ್ಲವ ಹೇಗೋ ಕಷ್ಟಪಟ್ಟು ದಡ ಸೇರಬಹುದು, ಆದರೆ ಸುಲಭವಾಗಿ ದಡ ಸೇರಲಿಕ್ಕೆ ಆಗೋದಿಲ್ಲ. ಸರೋವರದಲ್ಲಿ, ಕೆರೆಯಲ್ಲಿ ಈಜಬಹುದು, ಬಾವಿಯಲ್ಲಿ ಈಜಬಹುದು, ನದಿಯಲ್ಲಿ ಈಜೋದು ಸ್ವಲ್ಪ ಕಷ್ಟ, ಸಮುದ್ರದಲ್ಲಿ ಈಜೋದು ಇನ್ನೂ ಕಷ್ಟ. ತೆರೆಗಳು ಅಪ್ಪಳಿಸ್ತಾ ಇರ್ತದೆ, ದಡ ಸೇರೋಣ ಅಂತಂದ್ರೆ ತೆರೆಗಳು ಎತ್ತಿ ಇವ್ರನ್ನ ಮತ್ತೆ ಮಧ್ಯದಲ್ಲಿ ಹಾಕಿಬಿಡ್ತವೆ. ಸಮುದ್ರದ ಮಧ್ಯದಲ್ಲಿರುವ ವ್ಯಕ್ತಿ ಬಹಳ ಅಪಾರವಾದ ಸಮುದ್ರವನ್ನ ದಾಟಿ ದಡ ಸೇರೋದು ಬಹಳ ಕಷ್ಟ ಇದೆ. ಅದರ ಮಧ್ಯದಲ್ಲಿ ತೆರೆಗಳು, ಬರೀ ತೆರೆಗಳ ಹೊಡೆತ ಅಲ್ಲ, ಅದರ ಜೊತೆಗೆ ಮೈ ಮೇಲೆ ಒಂದಿಷ್ಟು ಭಾರ ಹಾಕಿ ಭಾರವನ್ನ ಮೈಗೆ ಹಿಡಿದು ಕಟ್ಟಿಬಿಟ್ರೆ ಅಂತಹ ವ್ಯಕ್ತಿ ಮುಳುಗಿದವ ಹೇಗೆ ತಾನೇ ಎದ್ದು ದಡ ಸೇರ್ಲಿಕ್ಕೆ ಸಾಧ್ಯ, ನಮ್ಮ ಸ್ಥಿತಿ ಹಾಗಾಗಿದೆ ಅಂತ ಅಕ್ರೂರ್ ಹೇಳ್ತಾ ಇದ್ದ. ಕೃಷ್ಣ ಇವತ್ತು ನಾವು ಸಮುದ್ರದಲ್ಲಿ, ಸಮುದ್ರದ ಮಧ್ಯದಲ್ಲಿದ್ದೇವೆ. ಯಾವ ಸಮುದ್ರ? ಸಂಸಾರ ಸಮುದ್ರ. ಹೆಸರು ಸಂಸಾರ ಅಂತ, ಸಂಸಾರ ಅನ್ನೋ ಶಬ್ದಕ್ಕೆ ಅರ್ಥ ತಿಳ್ಕೊಂಡಿದ್ದೇವೆ, ಸಾರ ಅಂದ್ರೆ ಒಳ್ಳೇದು, ಸಂಸಾರ ಒಳ್ಳೆಯ ಸಾರ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ಸಂಸಾರ ಅಂತನೋ ಅರ್ಥದಲ್ಲೆಲ್ಲ, ಅದಕ್ಕೆ ಸಂಸಾರ ಸರಿ, ಆದರೆ ನಾವು ತಿಳ್ಕೊಂಡಿರೋ ಅರ್ಥ ಅಲ್ಲ. ಅರ ಅಂತಂದ್ರೆ ದೋಷ ಅಂತ ಅರ್ಥ, ಸಾರ ಅಂತಂದ್ರೆ ದೋಷ ಸಹಿತ ಅಂತ ಅರ್ಥ, ಸಂಸಾರ ಅಂತಂದ್ರೆ ಚೆನ್ನಾಗಿ ದೋಷ ತುಂಬಿಕೊಂಡಿದೆ ಅಂತ ಅರ್ಥ. ಈ ಅರ್ಥದಲ್ಲಿ ಸಂಸಾರ ಅಂತ ಇದನ್ನು ಬಳಸ್ತಾ ಇರ್ತಾರೆ. ಇಂತಹ ಸಂಸಾರ ಸಮುದ್ರದಲ್ಲಿ ನಾವು ಮುಳುಗಿದ್ದೇವೆ. ಇದರಲ್ಲಿ ದಡ ಸೇರಲಿಕ್ಕೆ ಕಷ್ಟ ಸಾಧ್ಯ. ಯಾಕೆಂದ್ರೆ ಅಲೆಗಳು ಬಂದು ಅಪ್ಪಳಿಸ್ತಾ ಇವೆ. ಯಾವುದು ಷಡೂರ್ಮಿಗಳು, ಆರು ಅಲೆಗಳು. ಯಾವುದು ಹುಟ್ಟು, ನಂತರದಲ್ಲಿ ಯೌವನ, ವಾರ್ಧಕ್ಯ, ವ್ಯಾಧಿಗಳು, ಹಾಗೆ ಮರಣ, ಇಂತಹ ಅನೇಕ ಅವಸ್ಥೆಗಳೇನಿವೆ, ಇದು ಅಲೆಗಳು. ಈ ಅಲೆಗಳೇನಾಗುತ್ತೆ, ನಮ್ಮನ್ನು ದಡ ಸೇರಿ ಬಿಡೋದಿಲ್ಲ. ಇವತ್ತು ನಾವು ಭಗವಂತನನ್ನು ಚಿಂತನೆ ಮಾಡಿ ನಾವು ಭಗವಂತನ ಅಪರೋಕ್ಷೀಕರಿಸಿಕೊಳ್ಳೋಣ ಅಂತಂದ್ರೆ ಮುಪ್ಪು ಬಂದಾಗ ವಾರ್ಧಕ್ಯದಲ್ಲಿ ಸಾಧ್ಯ ಆಗೋದಿಲ್ಲ. ಒಂದು ಗಂಟೆ ಏಕಾಂತರ ಚಿತ್ತದಿಂದ ನಾನು ಕೂತು ನಾನು ಚಿಂತನೆ ಮಾಡ್ತೇನೆ, ಶ್ರವಣ ಮಾಡ್ತೇನೆ, ಓದ್ತೇನೆ, ಪಾರಾಯಣ, ಗ್ರಂಥ ಪಾರಾಯಣ ಮಾಡ್ತೇನೆ ಅಂತಂದ್ರೆ ಆಗೋದಿಲ್ಲ. ಬೆನ್ನು ಬರುತ್ತೆ, ಸೊಂಟ ನೋವು ಬರುತ್ತೆ, ಸ್ವಲ್ಪ ಹೊತ್ತಿಗೆ ಕಣ್ಣು ಕಾಣದಾಗತ್ತೆ, ಮಂಜಾಗತ್ತೆ. ಇಲ್ಲ, ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಹಾಗೂ ಹೀಗೂ ಚೇರ್ ಮೇಲೆ ಎಲ್ಲೋ ಕುತ್ಕೊಂಡು ಉಪನ್ಯಾಸವನ್ನು ಕೇಳೋಣ ಅಂತಂದ್ರೆ ಅದೂ ಆಗೋದಿಲ್ಲ. ಯಾಕೆ? ಕಿವಿಗಳು ಮಂದಾಗ್ತಾ ಹೋಗುತ್ತೆ, ವಯಸ್ಸಾಗ್ತಾ ಇದ್ದಂತೆ. ಹೀಗೆ ಮುಪ್ಪಿನ ಕಾಲದಲ್ಲಿ ಬರ್ತಾ ಅನೇಕ ದೋಷಗಳು ಬಾಧಿಸ್ತಾ ಹೋಗುತ್ತೆ. ಆಮೇಲೆ ಸ್ವಲ್ಪ ತಿಳ್ಕೊಂಡಿರ್ತಾನೆ, ಮರಣ ಬರುತ್ತೆ. ಮರಣ ಬಂದ ಮೇಲೆ ಮತ್ತೆ ಅವನು ಎಲ್ಲ ಲೋಕಗಳಲ್ಲಿ ಸಂಚಾರ ಮಾಡಿ ಮತ್ತೆ ಬರಬೇಕು ತಾಯಿಯ ಗರ್ಭಕ್ಕೆ. ಎಲ್ಲ ಎಲ್ಲ ಸಂಚಾರ ಮಾಡಿ ಮೇಘ, ವೃಷ್ಟಿ, ಮಳೆ, ಅದರಿಂದ ಧಾನ್ಯ, ಪುರುಷ, ಅದರಿಂದ ತಾಯಿ, ತಾಯಿಯಲ್ಲಿ ಬಂದು 9 ತಿಂಗಳು ಗರ್ಭದಲ್ಲಿದ್ದು ಅಲ್ಲೆಲ್ಲ ದುಃಖಗಳನ್ನು ಅನುಭವಿಸಬೇಕು. ಅದಾದ್ಮೇಲೆ ಭೂಮಿಗೆ ಬಂದ ಮೇಲೆ ಗರ್ಭದಲ್ಲಿದ್ದಾಗ ಏನೋ ಮತ್ತೆ ಪೂರ್ವಜನ್ಮಗಳ ಸ್ಮರಣೆ, ಈ ಜನ್ಮದಲ್ಲಿ ನಾನು ಹಾಗೆ ಮಾಡೋದಿಲ್ಲ, ಭಗವಂತನ ಚಿಂತನೆ ಮಾಡ್ತೇನೆ ಅಂತ ಸ್ವಲ್ಪ ಜ್ಞಾನಿಯಾದ ಆಲೋಚನೆ ಮಾಡ್ತಾ ಇರ್ತಾನೆ. ಭೂಮಿಗೆ ಇಳಿದು ಬಂದ ಹೊತ್ತಿನಲ್ಲಿ ಎಲ್ಲ ಮತ್ತೆ ವಿಸ್ಮರಣೆ. ವಿಸ್ಮರಣೆ ಎಷ್ಟರ ಮಟ್ಟಿಗೆ ಏನೋ ಗೊತ್ತಾಗೋದಿಲ್ಲ. ಅಪ್ಪ ಅಮ್ಮ ಅನ್ನೋದು ಮೊದಲಿಗೆ ತಿಳುವಳಿಕೆ ಇರೋದಿಲ್ಲ, ಅಷ್ಟರ ಮಟ್ಟಿಗೂ ಎಚ್ಚರ ಇರೋದಿಲ್ಲ. ಆಮೇಲೆ ಅವನು ಒಂದು ಹಂತಕ್ಕೆ ಬರಬೇಕು ಅಂದ್ರೆ ಸಾಧಾರಣ 20 ವರ್ಷ ದಾಟಿರತ್ತೆ. 20 ವರ್ಷ ದಾಟುವ ತನಕ ಅವನಿಗೆ ಸರಿಯಾದ ವಿವೇಕ ಬಂದಿರೋದಿಲ್ಲ, ಆ ಹಂತ ಬಂದಿರತ್ತೆ. 20 ವರ್ಷ ಆಗುವಷ್ಟೊತ್ತಿಗೆ ಮತ್ತೆ ತಾರುಣ್ಯ, ಮತ್ತೆ ಭೋಗಗಳು, ಮತ್ತೆ ಭೋಗಗಳಿಂದ ಎಚ್ಚೆತ್ತುಕೊಂಡು ಇಲ್ಲ ನಾನು ಇದರಲ್ಲೇ ಮುಳುಗುತ್ತಾ ಇದ್ರೆ ಏನಾಗೋದಿಲ್ಲ, ಸ್ವಲ್ಪ ಅವ್ರನ್ನ ಚಿಂತನೆ ಮಾಡಬೇಕು ಅಂತ ಅನ್ನೋ ಅಷ್ಟೊತ್ತಿಗೆ ಆಗಲೇ ವೃದ್ಧಾಪ್ಯದ ಸೂಚನೆಗಳು ಕಂಡು ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ಇದೆಲ್ಲವೂ ಕೂಡ ನಮಗೆ ಈ ಜನ್ಮದಲ್ಲಿ ಸ್ವಲ್ಪ ಮಾಡೋಣ ಅಂತಂದ್ರೆ ಮತ್ತೆ ಬೇರೆ ಬೇರೆ ಬಾಧೆಗಳು, ಮತ್ತೊಂದು ಜನ್ಮದಲ್ಲಿ, ಹೀಗೆ ಅನೇಕ ಜನ್ಮಗಳನ್ನು ನಾವು ತಿರುಗ್ತಾ ಈ 6 ಅಲೆಗಳೇನಿವೆ ನಾವು ದಡವನ್ನು ಸೇರಿ ಬಿಡೋದೇ ಇಲ್ಲ. ಅದು ಎತ್ತೆತ್ತಿ ಮತ್ತೆ ಸಮುದ್ರದ ಮಧ್ಯದಲ್ಲಿ ನಮ್ಮನ್ನು ಹಾಕ್ತಾ ಇವೆ. ಇವುಗಳನ್ನ ನಾವು ಈ ಜನ್ಮದಲ್ಲಿ ಒಂದಿಷ್ಟೇನೋ ಓದಿರ್ತೇವೆ, ತಿಳ್ಕೊಂಡಿರ್ತೇವೆ, ಮಾಡಿರ್ತೇವೆ. ಮುಂದಿನ ಜನ್ಮಕ್ಕೆ ಬರುವಾಗ ಮತ್ತೆ ನಾವಿಟ್ಟು ಓದಿದ್ದು, ಕೇಳಿದ್ದು, ತಿಳಿದದ್ದು ಎಲ್ಲವೂ ಕೂಡ ಮರ್ತವಾಗಿರುತ್ತೆ. ಮತ್ತೆ ಮೊದಲಿಂದ ಆ ಎಂದು ಶುರು ಮಾಡಬೇಕು. ಹೀಗೆ ನಮ್ಮ ಆ ಅಲೆಗಳೇನು ಮಾಡುತ್ತೆ, ಎತ್ತಿ ಮತ್ತೆ ಮಧ್ಯದಲ್ಲೇ ಎತ್ತ ಹಾಕ್ತಾ ಇದೆ. ನಾವು ದಡ ಸೇರೋದು ಬಹಳ ಕಷ್ಟ ಸಾಧ್ಯವಾಗಿದೆ ಕೃಷ್ಣ. ಅದರ ಜೊತೆಗೆ ಈ ಎಲೆಗಳ ಜೊತೆಗೆ ನಮ್ಮ ಈ ಬೆನ್ನ ಮೇಲೆ ಒಂದಿಟ್ಟು ಭಾರವೂ ಕೂಡ ಇದೆ. ಎಂತಹ ಭಾರ ಅಂತಂದ್ರೆ ದಾರಾಗಾರಾದಿ ಭಾರಾಹ. ನಾವೇನೋ ಇದ್ದ ಕಾಲದಲ್ಲಿ, ಇದ್ದ ಅವಧಿಯಲ್ಲೇ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದೇವೆ, ಅದರಲ್ಲೇ ನಾವು ಸ್ವಲ್ಪವನ್ನ ಸಾಧನೆ ಮಾಡಿಕೊಳ್ಳೋಣ ಅಂತಂದ್ರೆ ರೀ, ನಾನು ಹೇಳಿದೆ ನಿಮಗೆ ಅದನ್ನು ತಗೊಂಬರ್ರಿ ಅಂತ. ಮತ್ತೆ ನೀವು ಆ ಜಪಕ್ಕೆ ಪಾರಾಯಣ ಕೂತಿದ್ದಿರಲ್ಲ, ಮೊದಲು ಹೋಗಿ ಆ ಕೆಲಸ ಮಾಡ್ಕೊಂಬನ್ನಿ, ಆಮೇಲೆ ನೀವು ಪಾರಾಯಣ ಆಗಲಿ ಅಂತ ಹೇಳ್ತಾರೆ. ಆಯ್ತು, ಮುಗಿತಲ್ಲಿಗೆ ಅವತ್ತಿನ ಸಾಧನೆ ಅಲ್ಲಿಗೆ ಮುಗಿಯಿತು. ಮತ್ತೆ ನಾಳೆ, ನಾಳೆ ಆಗಟ್ಟು ಮತ್ತೆ ಇನ್ನೊಂದು ಮಗಳಿಗೆ ಶುರು ಆಗತ್ತೆ. ಏನ್ರಿ, ನಾನೇ ಎತ್ಕೊಳ್ಬೇಕಾ, ನೀವು ಸ್ವಲ್ಪ ಎತ್ಕೋಬಾರದ ಅಂತ ಹಠ ಶುರು ಆಗತ್ತೆ. ಹೀಗೆ ಮಕ್ಕಳು, ಮನೆ, ಕೆಲಸ, ಇದರಲ್ಲೇ ದಾರ ಗಾರಾದಿ ಭಾರಾಹ. ಈ ಭಾರಗಳಿಂದ ಮತ್ತೆ ಸಾಧನೆ ಆಗೋದಿಲ್ಲ. ಅದಲ್ಲದೇನೆ, ಇಲ್ಲ ಏನೇ ಇದ್ರು ಕೂಡ ಹೆಂಡತಿ ಮಕ್ಕಳು ಎಲ್ಲ ಇದ್ರು ಕೂಡ ಅದನ್ನೆಲ್ಲವನ್ನು ಕೂಡ ಕಳಚಿಟ್ಟು ನಾನು ಸಾಧನೆ ಮಾಡ್ತೇನೆ, ನಾನು ದೀಕ್ಷಾಬದ್ಧನಾಗ್ತೇನೆ ಅಂತಂದ್ರೆ ಅದು ಹಾಗೆ ಆಗೋದಿಲ್ಲ. ಅದು ಯಾಕೆಂದ್ರೆ ಅದನ್ನು ಹಿಡಿದು ಒಂದು ಹಗ್ಗ ಕಟ್ಟಿಬಿಟ್ಟಿದ್ದಾರಂತ. ಪ್ರೇಮ ಪಾಶ ಈರಣಿ ಬದ್ಧಾಹ, ಸ್ನೇಹ ಪಾಶದಿಂದ ಕಟ್ಟಿಬಿಟ್ಟಿದ್ದಾರೆ. ಮಗು ಅಲ್ಲಿ ಅಳ್ತಾ ಇದೆ, ತನ್ನ ಪಡೆದ ಮಗು ಅಳ್ತಾ ಇರುತ್ತೆ, ನೀನ್ ಪಾರಾಯಣ ಮಾಡೋದ್ರದ್ದು ಆಗೋದಿಲ್ಲ. ಯಾಕೆ? ಆ ಮಗು ಹತ್ತಿರ ಇವನ ಜೀವ ಚುಟ್ಟು ಅನ್ನಿಸ್ ಆಗತ್ತೆ, ಆ ಮಗುವಿನ ಅಳುವನ್ನು ಕೇಳಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಪ್ರೇಮ ಪಾಶ ಈರಣಿ ಬದ್ಧಾಹ. ಆದ್ದರಿಂದ ಕೃಷ್ಣ, ಇಂತಹ ಸಮುದ್ರದಲ್ಲಿ, ಆಳದಲ್ಲಿ ನಾವು ಮುಳುಗಿಬಿಟ್ಟಿದ್ದೇವೆ. ಇದರಿಂದ ದಡ ಸೇರುವ ದಾರಿ ಇಲ್ಲ. ಒಳ್ಳೆಯ ದೋಣಿ, ಶ್ರೇಷ್ಠವಾದ ಧ್ವಜ ಉಳ್ಳ, ಅದು ಬಲಿಷ್ಠವಾದಂತಹ ದೋಣಿ ಅಂತಂದ್ರೆ ಅದು ನೀನು. ನಿನ್ನ ಪಾದ ಕೃಷ್ಣ ತತ್ ಪಾದ ಪೋತಂ, ನಿನ್ನ ಪಾದ ಅದರಲ್ಲಿ ಪತಾಕ ಇದೆ ನೋಡಿ, ಆ ಧ್ವಜ ಚಿಹ್ನಿತವಾಗಿದೆ. ಧ್ವಜ ಚಿಹ್ನಿತವಾದಂತಹ ನಿನ್ನ ಪತಾಕ, ನಿನ್ನ ಪಾದ ಏನಿದೆ ಅದು ಶ್ರೇಷ್ಠವಾದ, ಭದ್ರವಾದ, ಸುಭದ್ರವಾದಂತಹ ದೋಣಿ. ಆ ದೋಣಿ ಸಮುದ್ರದ ದಡವನ್ನು ಬಂದು ಸೇರಿಸಬೇಕು ನಮಗೆ ಅಂತ ಅಕ್ರೂರ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನಿಗೆ ಬಹಳ ದುಃಖ ಆಗ್ತಾ ಇದೆ, ತಡಿಲಿಕ್ಕೆ ಆಗ್ತಾ ಇಲ್ಲ ಅಕ್ರೂರನಿಗೆ. ಅಕ್ರೂರ ಹೇಳ್ತಾನೆ, ಪ್ರಾಯೋ ವ್ರಜ ಸ್ತ್ರೀ ಜನದತ್ತ ಶಾಪೋ ಮಾಮಸ್ಪೃಶತ್ಯೇನ ಭವನ್ ವಿಯುಂತೆ. ಲಾವಣ್ಯ ವಾರನ್ವಿಧಿ ಪೂರ್ಣಮೂರ್ತಿ ಶ್ರೇಯೋ ವಿನಾ ಪುಣ್ಯಮುಪಾರ್ಜಯತ್ ಕಹ. ಅಕ್ರೂರ ಹೇಳ್ತಾನೆ, ಕೃಷ್ಣ ನೀನು ಬಿಟ್ಟು ಹೋಗ್ತಾ ಇದ್ದಿ ನನಗೆ, ಇದು ಬಹಳ ಸಂಕಟ ಆಗ್ತಾ ಇದೆ. ಹೌದು, ಯಾಕೆಂತಂದ್ರೆ ನನಗೆ ಶಾಪ ಅಂಟುಕೊಂಡಿದೆ ಅಂತ ಹೇಳ್ತಾನೆ ಅಕ್ರೂರ. ಯಾರ ಶಾಪ? ಗೋಕುಲದ ಅಬಲಯ್ಯರ ಶಾಪ ನನಗೆ ಅಂಟುಕೊಂಡಿದೆ. ಅಷ್ಟು ಜನ ನಿನ್ನ ಭಕ್ತರು, ನಿನ್ನನ್ನು ಒಂದು ಕ್ಷಣವೂ ಬಿಟ್ಟಿರಲಾರರು. ಅಂತಹ ಆ ಭಕ್ತರನ್ನೆಲ್ಲ ಬಿಡಿಸಿ ಅವರಿಂದ ದೂರ ಮಾಡ್ಕೊಂಡು ನಿನ್ನನ್ನು ಕರ್ಕೊಂಡು ಬಂದೆಲ್ಲ, ಆವಾಗ ಎಷ್ಟು ನೊಂದಿರ್ತಾರ ಅವರೆಲ್ಲ, ದುಃಖ ತಪ್ತಾರಾಗ ಅವರೆಲ್ಲ ಶಾಪ ಹಾಕಿರ್ತಾರೆ. ಈ ಅಕ್ರೂರ್ ನಮ್ಮನ್ನ ಕೃಷ್ಣನಿಂದ ಕೃಷ್ಣರು ನಮ್ಮಿಂದ ದೂರ ಮಾಡಿದ್ದಾನೆ. ಆದ್ದರಿಂದ ಈ ಅಕ್ರೂರನಿಗೆ ಆದಷ್ಟು ಬೇಗ ಭಗವಂತ ದೂರನಾಗಲಿ, ಅವನಿಗೆ ಭಗವಂತ ಅವನ ಜೊತೆಗೆ ಇರದಂತಾಗಲಿ ಅಂತ ಒಬ್ಬೊಬ್ಬ ಗೋಪಿಕಾ ಸ್ತ್ರೀ ಶಾಪ ಹಾಕಿದರೆ ಸಾಕು, ಆ ಎಲ್ಲಾ ಗೋಪಿಕಾ ಸ್ತ್ರೀ ಶಾಪ ಹಾಕಿದರೆ ಅದನ್ನು ಚೆನ್ನಾಗಿ ತಟ್ಟಿದೆ ಕೃಷ್ಣ, ಆದ್ದರಿಂದ ಇವತ್ತು ನನಗೆ ದೂರ ಆಗ್ತಾ ಇದ್ದೀನಿ ನೀನು ಅಂತ ಅಕ್ರೂರ ದುಃಖದಪ್ತನಾಗಿ ಅವನು ಭಗವಂತನ ಹತ್ರ ತನ್ನ ದುಃಖವನ್ನು ತೊಡಕೊಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಅವನು ಪ್ರಾರ್ಥನೆ ಮಾಡ್ತಾನೆ ಕೃಷ್ಣನ ಹತ್ರ. ಕೃಷ್ಣ, ಆಯ್ತು, ನಾವು ಸಂಸಾರದಲ್ಲಿ ಹೇಗಿರುತ್ತೇವೆ ಗೊತ್ತಿಲ್ಲ, ಏನು ಎಷ್ಟರ ಮಟ್ಟಿಗೆ ಸಾಧನೆ ಮಾಡ್ತೇವೆ ಗೊತ್ತಿಲ್ಲ, ಆದ್ರೆ ನಾನು ಕೆಲವೊಂದನ್ನು ಕೇಳ್ತೇನೆ, ಇಷ್ಟೊಂದು ನೀನು ಕೊಟ್ಟು ಬಿಡು ಅಂತ ಹೇಳ್ತಾನೆ. ಏನದು?
ಪುಣ್ಯಶ್ರೇಣ್ಯತಿ ದೂರಮಪ್ಯನು ದಿನಂ ಮುಖಂ ಸತಂ ದೂಷಣೇ ಸ್ವಂಧಂ ಮೀನ ದೃಗೀಕ್ಷಣೇ ಶುಭಧಿರಂ ತದ್ಭಿನ್ನ ಗೋಷ್ಠೀಶು ಮಾಂ ಪಂಗುಂ ಪಾಪಕರ ಪ್ರಯಾಣ ಕರಣೇ ಪಾಣಿಂಚ ತತ್ಕರಮಸು ಕ್ಲೀಬಂ ಗ್ರಾಮ್ಯರತೋ ಮುಕುಂದ ಕುರು ಮಾಂ ಮೂಢಂ ತದೀಯ ಸ್ಮೃತೋ.
ಕೃಷ್ಣ, ನಾವು ಪುಣ್ಯದ ಕೆಲಸಗಳನ್ನು ಮಾಡದಿದ್ರೂ ಚಿಂತೆ ಇಲ್ಲ, ಆದರೆ ನಾವು ಕೆಟ್ಟ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ ಅಂತಾದರೆ ಆವಾಗ ನಾವು ಭಗವಂತನ ನಿಂದನೆಯನ್ನು ಅಥವಾ ಕೆಟ್ಟ ಹಾಳು ಹರಟೆಯನ್ನು ಕೇಳೋದು ಅಂತಾದರೆ ನನ್ನ ಕಿವಿ ಬಿದ್ದೋಗಿ, ತೊಂದರೆ ಇಲ್ಲ. ಅನೇಕ ಪುರಾಣಗಳನ್ನು ಕೇಳುವಲ್ಲಿ ನನ್ನ ಕಿವಿ ಬಲಿಷ್ಠವಾಗಿದೆ ಅನ್ನೋದಕ್ಕಿಂತ ಕೆಟ್ಟ ಹರಟೆಯನ್ನ ಅಥವಾ ಭಗವಂತನ ನಿಂದನೆಯನ್ನ ಭಗವದ್ಭಕ್ತರ ನಿಂದನೆಯನ್ನ ಕೇಳ್ತಾ ಇದೆ ಅಂತಾದರೆ, ಅಲ್ಲಿ ನಡೀತಾ ಇದೆ ಅಂತಾದರೆ ಅಂತ ಸಂದರ್ಭ ನನ್ನ ಕಿವಿ ಬಿದ್ದು ಹೋಗಲಿ, ಅದು ಕಿವಿಡಾಗಿ ಬಿಡಲಿ. ಪರ ಸ್ತ್ರೀಯರನ್ನ ನೋಡೋ ವಿಷಯದಲ್ಲಿ ನನ್ನ ಕಣ್ಣು ಕುರುಡಾಗಿ ಬಿಡಲಿ, ನೋಟ ನನ್ನದು ಇಲ್ಲ ಅಂತಾಗಿ ಬಿಡಲಿ. ಭಗವಂತನ ಭಕ್ತರ ನಿಂದನೆ ಮಾಡಲಿಕ್ಕೆ ಹೊರಟಿದೆ ಅಂತಾದರೆ ಹಾಗಾದರೆ ನನ್ನ ನಾಲಿಗೆ ಬಿದ್ದು ಹೋಗಲಿ, ನಾನು ಮೂಕನಾಗಿ ಬಿಡಲಿ. ನನ್ನ ಕೈಗಳು ಕೆಟ್ಟದ್ದನ್ನು ಸ್ವೀಕಾರ ಮಾಡುತ್ತೆ, ಮಾಡಬಾರದ್ದನ್ನು ಮಾಡುತ್ತೆ ಅಂತಾದರೆ ಆವಾಗ ಕೈಗಳು ಬಿದ್ದು ಹೋಗಲಿ. ಕಾಲುಗಳು ಅದು ಬೇಡದ ಕಡೆಗೆ ಅಲ್ಲಿಗೆ ಹೋಗ್ತಾ ಇದೆ ಅಂತಾದರೆ ಅಂತಹ ಸಂದರ್ಭದಲ್ಲಿ ನಾನು ಹೆಳವನಾಗಿಬಿಡ್ಲಿ, ಕಾಲಿಲ್ಲ ಅಂತ ಆಗಿಬಿಡ್ಲಿ ನನಗೆ ಅಂತ ಹೀಗೆ ಆಲೋಚನೆ ಮಾಡ್ತಾ, ನಾನು ಭಾರಿ ಬುದ್ಧಿವಂತ, ಎಲ್ರು ಎಂಥ ಮೇಧಾವಿ ಇದ್ದಾನೆ ಅಂತ ಅನಿಸ್ಕೊಳ್ಳೋದಕ್ಕಿಂತ ಗ್ರಾಮ್ಯ ಚಿಂತನೆಗಳನ್ನು ಮಾಡೋ ವಿಷಯದಲ್ಲಿ ನಾನು ಮೂರ್ಖನಾಗಿಬಿಡ್ಲಿ, ಚಿಂತೆ ಇಲ್ಲ ಅಂತ ಹೇಳ್ತಾರೆ ಅಕ್ರೂರ. ಹೇಳ್ತಾನೆ, ಅಂತಹ ವಿಷಯದಲ್ಲಿ ಗ್ರಾಮ್ಯ ವಿಷಯಗಳನ್ನು ನಾನು ಚಿಂತನೆ ಮಾಡ್ತೇನೆ ಅಂತಾದರೆ ಮೂಢಂ ತದೀಯ ಸ್ಮೃತವು, ಹಾಗಾದ್ರೆ ನಾನು ಮೂಢನಾಗಿ ಬಿಡಲಿ, ಮೂರ್ಖನಾಗಿ ಬಿಡಲಿ, ದಡ್ಡನಾಗಿರಲಿ, ಚಿಂತೆ ಇಲ್ಲ, ಆದರೆ ಕೆಟ್ಟ ಆಲೋಚನೆಗಳು ನನ್ನ ಮನಸ್ಸಿಗೆ ಬರದಿರಲಿ ಅಂತ ಅವನು ಅಕ್ರೂರ ಜೊತೆ ಪ್ರಾರ್ಥನೆ ಮಾಡ್ತಾನೆ.
ಕಾಮಸ್ತೆಂಘ್ರಿ ಯುಗರ್ಚರೇ ಮಲಧಿಯಂ ಲೋಭಸ್ಸು ಪುಣ್ಯಾರ್ಜನೆ ಮಾತ್ಸರ್ಯಂ ಚರಿತಾನು ಕೀರ್ತನ ಸುಧಾ ಪನನ್ಮದ ಶತ್ರುಷು ಕ್ರೋಧೋ ಭಕ್ತ ಜನೇಶು ರಾಗ ಉದಯ ಶ್ರೀವಿಠಲನ್ಯತ್ರನು ಯಚ್ಛತ್ರುರ್ನಹಿ ಶತ್ರುರುಚ್ಚ ನಿಲಯಸ್ಯನ್ಯಸ್ಯ ಶತ್ರುರ್ಭವೇತ್.
ಇದು ಸ್ವಲ್ಪ ವಿಚಿತ್ರವಾದಂತಹ ಸ್ತೋತ್ರಗಳು ವಾದಿರಾಜರದ್ದು. ರಾಜರು ಹೇಳಿದ್ರೆ ಎಲ್ಲರೂ ಕೂಡ ನನ್ನ ಕೈಗಳು ಬಲಿಷ್ಠವಾಗಿರಲಿ, ಕಾಲುಗಳು ಬಲಿಷ್ಠವಾಗಿರಲಿ ಅಂತೆಲ್ಲ ಕೇಳಿದರೆ ರಾಜರು ಹೇಳ್ತಾರೆ, ಇಲ್ಲ ನನ್ನ ಕೈ ಬಿದ್ದು ಹೋಗಲಿ, ಕಾಲು ಬಿದ್ದು ಹೋಗಲಿ, ಹೀಗೆ ಅಂತ ಕೇಳಿ. ಈ ಮುಂದಿನ ಶ್ಲೋಕದಲ್ಲಿ ರಾಜರು ಹೇಳ್ತಾರೆ, ನನಗೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದೆಲ್ಲವೂ ಕೂಡ ನನಗೆ ಬರಲಿ ಅಂತ ಕೇಳ್ತಾ ಇರ್ತಾರೆ. ಇದೇನಿದು ಎಲ್ಲ ಕಾಮಕ್ರೋಧಾದಿಗಳು ಹೋಗಬೇಕು ಅಂತ ಕೇಳಿದರೆ ಇದೇನು ಕಾಮಕ್ರೋಧಾದಿಗಳು ಬರಬೇಕು ಅಂತ ಹೇಳ್ತಾ ಇದ್ದಾರಲ್ಲ. ಹೌದು, ಕಾಮ ಇರಬೇಕು. ಯಾವುದರಲ್ಲೇ ಕಾಮ? ತೇ ಅಂಗ್ರಿ ಯುಗಾರ್ಚನೆ, ನಮಗೆ ಕಾಮನೆ ಇರಬೇಕಂತೆ, ಹೆಬ್ಬಯಕೆ ಇರಬೇಕು. ಯಾವುದರಲ್ಲಿ? ಭಗವಂತನ ಪಾದ ಪೂಜನೆಯಲ್ಲಿ ಕಾಮನೆ ಇರಬೇಕಂತೆ. ನಾನು ಭಗವಂತನ ಪಾದ ಪೂಜೆಯನ್ನು ಮಾಡಬೇಕು, ಭಗವಂತನಿಗೆ ಅರ್ಚನೆ ಮಾಡಬೇಕು, ನಾನು ಇಷ್ಟು ತುಳಸಿ ಅರ್ಚನೆ ಮಾಡಬೇಕು, ಮನೆ ಸುತ್ತಮುತ್ತವನ್ನ ಗಿಡಗಳನ್ನ ನೆಟ್ಟು ಅದರಲ್ಲಿ ಬಂದಂತಹ ನಾಗದಳ ತುಳಸಿ ಹೂ ಅದನ್ನ ಭಗವಂತನಿಗೆ ಅರ್ಚನೆ ಮಾಡಬೇಕು, ನನ್ನ ಕೈಯಲ್ಲಿ ಸಾಧ್ಯವಾದಷ್ಟು ಭಗವಂತನ ಗುಣಗಾನ ಮಾಡಬೇಕು. ಹೀಗಿಂತಹ ಕಾಮನೆಗಳು ನನ್ನಲ್ಲಿ ಹೆಚ್ಚಾಗ್ತಾ ಹೋಗಲಿ, ಕಾಮನೆ ಹೆಚ್ಚಾಗಲಿ. ಇನ್ನು ಕ್ರೋಧ, ಕ್ರೋಧವೂ ಕೂಡ ಬರಲಿ. ಯಾವುದರಲ್ಲಿ? ಅಭಕ್ತ ಜನೇಶ್, ಭಗವಂತನ ದ್ವೇಷಿಗಳೇನಿದ್ದಾರೆ ಅವರಲ್ಲಿ ಕ್ರೋಧ ಇರಲಿ, ಸಿಟ್ಟಿರಲಿ ಅಂತ ಹೇಳ್ತಿದ್ದ. ಭಗವಂತನ ದ್ವೇಷಗಳಲ್ಲೇ ಸಿಟ್ಟಿರಲಿ, ಭೀಮಸೇಂದ್ರ ಪ್ರತಿಜ್ಞೆ ಇತ್ತಂತ. ಪರೋಕ್ಷತೋಪಿ, ಯಾರು ಭಗವಂತನ ನಿಂದನೆಯನ್ನ ಪರೋಕ್ಷವಾಗಿ ಮಾಡ್ತಾನೆ, ಜಿಹ್ವಾಂ, ಅವನ ನಾಲಿಗೆಯನ್ನು ಕತ್ತರಿಸಿ ಹಾಕ್ತಾನೆ ಅಂತ ಭೀಮಸೇಂದ್ರ ಪ್ರತಿಜ್ಞೆ ಇತ್ತು. ಭಗವಂತನನ್ನ ನನ್ನ ಎದುರುಗಡೆ ಅವನು ಹೇಳಬೇಕಾಗಿಲ್ಲ, ಭಗವಂತನ ನಿಂದನೆ ಮಾಡಬೇಕಾಗಿಲ್ಲ. ಎಲ್ಲೋ ಹಿಂದೆ ನಿಂದನೆ ಮಾಡಿದ ನನ್ನ ಕಿವಿಗೆ ಬಿತ್ತಂದ್ರೆ ಸಾಕು, ನಾನು ಹೋಗಿ ಒಂದು ನಾಲಿಗೆಯನ್ನು ಕತ್ತರಿಸಿ ಹಾಕ್ತೇನೆ ಅಂತ ಭೀಮಸೇನರ ಪ್ರತಿಜ್ಞೆ. ಅಷ್ಟು ಭಗವಂತನ ಭಕ್ತರು ಭೀಮಸೇನ ದೇವರು. ಹಾಗೆ ಅಂತಹ ದೀಕ್ಷೆ ಇರಬೇಕು. ಭಗವಂತನ ದ್ವೇಷಗಳಲ್ಲಿ ನಮಗೆ ಆ ಕ್ರೋಧ ಇರಬೇಕು, ಸಿಟ್ಟು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇವತ್ತಿನ ಸಮಾಜ ದೃಷ್ಟಿಯಿಂದ ನಾವು ಆಲೋಚನೆ ಮಾಡೋದಾದ್ರೆ ನಾವು ಯಾಕೆ ಸಿಟ್ಟಿರಬೇಕು? ನಮಗೆ ನಿಮ್ಮ ಪಾಡಿ ನಿಮಗೆ ಭಗವಂತನಲ್ಲಿ ಭಕ್ತಿ ಇದೆಯೋ ಸಾಕು, ನೀವು ಭಗವಂತನಲ್ಲಿ ಭಕ್ತಿಯನ್ನು ಮಾಡಿ, ನೀವು ಭಗವಂತನ ಆರಾಧನೆ ಮಾಡಿ. ಆದರೆ ಇನ್ನೊಬ್ಬ ಭಗವಂತನ ಬೈತಾನೆ ಅಂತಾದ್ರೆ ನಿಮ್ಗೆ ಯಾಕೆ ಅವನ ಮೇಲೆ ಸಿಟ್ಟು? ಅವನಿಗೇನ್ ಬೇಕಾದ ಅವನು ಮಾಡ್ಕೋತಾನೆ, ತನ್ನ ಪಾಡ್ತಾನೆ ಮಾಡ್ಕೋತಾ ಇರ್ತಾನೆ, ನಿನಗೆ ಯಾಕೆ ಅವನ ಮೇಲೆ ಸಿಟ್ಟು ಅಂತ ಇತ್ತು. ಸಹಜವಾಗಿ ಎಲ್ಲರೂ ಆಲೋಚನೆ, ಎಲ್ಲ ಯುವ ಸಮಾಜದಲ್ಲಿ ಅಥವಾ ಚಿಂತಕರು ಅಂತ ಅನಿಸಿಕೊಂಡಂಥವರ ಸಮಾಜದಲ್ಲಿ ಸಹಜವಾಗಿ ಹೇಳುವಂತಹ ಮಾತುಗಳು. ಆದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡೋಣ. ಇವತ್ತು ನನ್ನ ಹತ್ರ ಬಂದು ಯಾರನ್ನೇ ನಮ್ಮ ಹತ್ರ ಬಂದು, ನಮಗೆ ನಮ್ಮ ತಂದೆಯ ಮೇಲೆ ಬಹಳಷ್ಟು ಪ್ರೀತಿ ಇದೆ, ಪ್ರೀತಿ ಇದೆ. ನಮ್ಮ ತಂದೆಯನ್ನು ಬೈತಾ ಇದ್ದಾರೆ, ಚೆನ್ನಾಗಿ ಬೈತಾ ಇದ್ದಾರೆ. ನಾವೇನ್ ಮಾಡ್ತೇವೆ? ಚೆನ್ನ ಬೈದ್ರೆ ಏನ್ ಮಾಡ್ತೇವೆ ನಾವು? ಸಾಧ್ಯ ಆಯ್ತು ಒಂದು ಕಪಾಳೆ ಕೊಡ್ತೇವೆ, ಇಲ್ಲ ಅಲ್ಲಿ ಹೊರಟೋಗ್ತೇವೆ, ನಮ್ಮ ಕೈಲಿ ಆಗೋದಿಲ್ಲ ಅಂತಾದ್ರೆ ನೀನ್ ಸುಮ್ಮನೆ ನನ್ನ ತಂದೆ ನನ್ಗೆ ಬೈಬೇಡ, ನನ್ನ ಎದುರು ಬೈಬೇಡ ಅಂತ ಹೇಳ್ತೇವೆ. ಇಲ್ಲ ಹೊರಟೋಗ್ತೇವೆ, ಇಂಥ ಕೆಲಸ ಮಾಡುತ್ತೆ. ಯಾಕೆ? ನಮ್ಮ ತಂದೆಯ ಬಗ್ಗೆ ಅಥವಾ ನಮ್ಮ ತಾಯಿಯ ಬಗ್ಗೆ ಅಷ್ಟೊಂದು ಪ್ರೀತಿ ನಮಗಿದೆ, ಅಷ್ಟೊಂದು ಅಂತಃಕರಣ ನಮಗೆ, ಆ ಗೌರವ ಶ್ರದ್ಧೆ ನಮಗೆ ಇದೆ. ಆದ್ರೆ ನಮ್ಮ ತಂದೆ ತಾಯಿಯ ನಿಂದನೆ ನಾವು ಕೇಳಿ ಸಹಿಸ್ಲಿಕ್ಕೆ ಆಗೋದಿಲ್ಲ, ನಮಗೆ ಸಿಟ್ಟು ಬರುತ್ತೆ. ತಂದೆ ತಾಯಿಯ ನಿಂದನೆಯನ್ನ, ಮಿತ್ರರ ನಿಂದನೆಯನ್ನ, ಆತ್ಮೀಯರ ನಿಂದನೆಯನ್ನ ಕೇಳಿ ಸಹಿಸ್ಲಿಕ್ಕೆ ನಮ್ಗೆ ಆಗೋದಿಲ್ಲ. ದೇವರ ನಿಂದನೆ ಮಾಡ್ತಿದ್ದಾನೆ, ಅವನ್ ಮಾಡ್ತಾನೆ ಅವನ ಪಾಡಿಗೆ, ನಮ್ಗೆ ಯಾಕೆ ಚಿಂತೆ ಅಂತ ನಮ್ಮ ಮನೋಭಾವನೆ. ಅಂದ್ರೆ ದೇವರ ಬಗ್ಗೆ ನಮ್ಗೆ ಎಷ್ಟು ಶ್ರದ್ಧೆ ಇದೆ ಅಂತ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂದ್ರೆ ದೇವರ ಬಗ್ಗೆ ನಿಜವಾದ ಪ್ರೀತಿ, ನಿಜವಾದ ಗೌರವ ಅದು ನಮ್ಮಲ್ಲಿಲ್ಲ ಅಂತ ಅನ್ನೋ ಭಾವನೆ ಬರ್ತಾ ಇತ್ತು. ಆದ್ದರಿಂದ ಭಗವಂತನ ದ್ವೇಷಗಳಲ್ಲಿ ನಮಗೆ ಸಿಟ್ಟಿರಬೇಕು. ಕ್ರೋಧ ಅಭಕ್ತ ಜನೇಶು ಅಂತ ಹೇಳ್ತಿರ್ತಾರೆ. ಭಗವಂತನ ದ್ವೇಷಗಳಲ್ಲಿ ಸಿಟ್ಟಿರಬೇಕು, ಲೋಭ ಇರಬೇಕು. ಯಾವುದರಲ್ಲಿ ಲೋಭ? ಲೋಭ ಸುಪುಣ್ಯಾರ್ಜನೆ, ಭಗವಂತನ ಅರ್ಚನೆಯಲ್ಲಿ ಅದರಲ್ಲೆಲ್ಲ ಲೋಭ ಇರಬೇಕು. ಸುಪುಣ್ಯಾರ್ಜನೆ ಮಾತ್ಸರ್ಯಂ, ಒಳ್ಳೆಯ ಪುಣ್ಯ ಸಂಪಾದನೆ ವಿಷಯದಲ್ಲಿ ಮಾತ್ಸರ್ಯ ಇರಬೇಕಂತ, ಹೊಟ್ಟೆ ಕಿಚ್ಚಿರಬೇಕಂತ. ಹೊಟ್ಟೆ ಕಿಚ್ಚಂದ್ರೆ ಅದು ಹೇಗೆ? ಅವನು ಅಷ್ಟು ಮಾಡ್ತಾನೆ ಅಲ್ಲ, ಅವನು ನಾನು ನೋಡ್ಲಿಕ್ಕೆ ಒಂದೇ ರೀತಿ, ನಾವು ಒಟ್ಟಿಗೆ ಬೆಳೆದವರು, ನಮ್ಮಂತೆ ಇದ್ದಾನೆ. ಆದ್ರೆ ಅವನು ಇಷ್ಟೆಲ್ಲ ಮಾಡ್ಕೊಳ್ತಿದ್ದಾನೆ, ನಾನು ಯಾಕೆ ಮಾಡ್ಲಿಕ್ಕೆ ಆಗೋದಿಲ್ಲ? ನಾನು ಮಾಡಬೇಕು. ಇವತ್ತು ಅವನೆಲ್ಲ ಹಾಗಿದ್ದಾನೆ, ಭಗವಂತನ ಕಥೆಗಳನ್ನು ಕೇಳ್ತಾನೆ, ಭಗವಂತನ ಚಿಂತನೆ ಮಾಡ್ತಾನೆ, ಇಷ್ಟು ಸಂಪಾದನೆ ಮಾಡ್ತಾನೆ, ಇಷ್ಟು ಪುಣ್ಯಗಳನ್ನು ಸಂಪಾದನೆ ಮಾಡ್ತಾನೆ. ಅವನು ಯಾಕೆ ಇಷ್ಟು? ನಾನು ಒಂದೇ, ಆದ್ರೆ ಏಕಾದಶಿ ಉಪವಾಸವನ್ನು ಮಾಡ್ತಾನೆ, ನನಗೆ ಯಾಕೆ ಏಕಾದಶಿ ಉಪವಾಸ ಮಾಡ್ಲಿಕ್ಕೆ ಆಗೋದಿಲ್ಲ? ಇದೇ ಮಾನವ ಶರೀರ, ಇದೇ ಪಂಚಭೌತಿಕ ಶರೀರ, ನನಗೆ ನಿಶಕ್ತಿ ಆಗತ್ತೆ, ಯಾಕಾಗತ್ತೆ? ಅವನು ಯಾಕೆ ಆಗೋದಿಲ್ಲ? ಹಾಗೆ ನಾನು ಯಾಕೆ ಮಾಡಬಾರ್ದು ಏಕಾದಶಿ ಉಪವಾಸ, ಚಾತುರ್ಮಾಸ ಇರ್ತವನು ಯಾಕೆ ಮಾಡಬಾರ್ದು? ಹೀಗೆ ಸುಪುಣ್ಯಾರ್ಜನೆ ಮಾತ್ಸರ್ಯಂ, ಭಗವಂತನ ಆ ಪುಣ್ಯ ಸೇವೆಗಳನ್ನ ಮಾಡೋ ವಿಷಯದಲ್ಲಿ ನಮಗೆ ಮಾತ್ಸರ್ಯ ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಮಾಡೋದಲ್ಲ, ಎರಡು ಅಂಶ ಇದೆ ಅದರಲ್ಲಿ. ಮಾತ್ಸರ್ಯ ಬೇಕಂದ್ರೆ ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡಬೇಕು ಅಂತನೋ ಭಾವನೆ ಒಂದು, ಅವರಿಗೆ ಹಿಂಸೆನೆ ಮಾಡೋದು ಇನ್ನೊಂದು. ಹಿಂಸೆನೆ ಮಾಡೋ ಸ್ವಭಾವ ಇರಬಾರದು, ನಾವು ಅವ್ರಕ್ಕಿಂತ ಹೆಚ್ಚು ಸಂಪಾದನೆ ಮಾಡಬೇಕು ಅಂತನೋ ವಿಷಯದಲ್ಲಿ ನಮಗೆ ಮಾತ್ಸರ್ಯ ಇರಬೇಕು. ಚರಿತಾನು ಕೀರ್ತನ ಸುಧಾ ಪಾನಾತ್ ಮದಃ, ಮದ ಇರಬೇಕಂತೆ. ಹೇಗೆ? ಹರಿಕಥಾ ಶ್ರವಣದಿಂದ ಮತ್ತಾನೆಯೊಂದದಿ ಸಂಚರಿಸುವಂತ ಜಗನ್ನಾಥದಾಸರು ಹೇಳ್ತಾರೆ. ಭಗವಂತನ ಕಥೆಯನ್ನ ಕೇಳಿ ಮತ್ತನಾಗಿರಬೇಕಂತ. ಹೇಗೆ ಆ ಮದ್ಯವನ್ನ ಪಾನ ಮಾಡಿದ್ರೆ ಅಮಲ ಇರತ್ತಂತ ಅಂತಾರಲ್ಲ, ಹಾಗೆ ಭಗವಂತನ ಕಥಾ ಪಾನ ಮಾಡಿದ್ರೆ ಅಮಲ ಇರಬೇಕಂತ, ಮತ್ತ ನಾಗಬೇಕು ಅಂತ ಹೇಳ್ತಾ ಇದ್ದಾರೆ. ಸುಧಾ ಪಾಣಾತ್ ಮದಃ ಶತ್ರುಷು ಕ್ರೋಧ, ಹೀಗೆ ಅದೆಲ್ಲವೂ ಕೂಡ ನಮಗೆ ಇರಲಿ ಅಂತ ಬಯಸ್ತಾ ಇದ್ದಾರೆ. ಹೀಗೆ ಕಾಮಾದಿಗಳನ್ನ ಬಯಸ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ, ಈ ಕಾಮಾದಿಗಳು ಬೇಡವೂ ಹೌದು ಬೇಕೂ ಹೌದು ಅಂತ ಹೇಳ್ತಾರೆ. ಯಾಕೆಂದ್ರೆ ನಾವು ಭಗವಂತನಿಗೆ ಹತ್ತರಾದರೆ ಕಾಮಾದಿಗಳು ನಮಗೆ ಅನುಕೂಲವಾಗ್ತವೆ, ನಾವು ಭಗವಂತನಿಗೆ ದೂರರಾದರೆ ಕಾಮಾದಿಗಳು ನಮಗೆ ಶತ್ರುಗಳಾಗ್ತಾರೆ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ, ಇವತ್ತು ನಮಗೆ ರಾಜ ಅಥವಾ ದೊಡ್ಡ ವ್ಯಕ್ತಿ ಒಬ್ಬ ನಮಗೆ ಆತ್ಮೀಯನಾಗಿದ್ದಾನೆ ಅಂತಾದ್ರೆ ನಮಗೆ ವಸ್ತುತಃ ಅವರು ಶತ್ರುಗಳು, ಇನ್ನೊಬ್ಬರ ಶತ್ರುಗಳು, ಇನ್ನೊಬ್ಬರು ನಮಗೆ ಶತ್ರುಗಳಾದರೂ ಕೂಡ ನಾವು ರಾಜನಿಗೆ ಹತ್ತಿರದವರು ಅಂತ ಅವನೇನ್ ಮಾಡ್ತಾನೆ, ಅವನು ನಮ್ಮಲ್ಲಿ ಒಳ್ಳೆ ಮಾತಾಡ್ಕೊಂಡೇ ಬರ್ತಾನೆ, ನಮಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡೇ ಬರ್ತಾನೆ. ಯಾಕೆ? ರಾಜನಿಗೆ ಹತ್ತಿರದವರು ಅಂತ. ಹಾಗೆ ನಾವು ಭಗವಂತನಿಗೆ ನಾವು ದಾಸರು ಅಂತಾದ್ರೆ, ಭಗವಂತನಿಗೆ ಆತ್ಮೀಯರು ಅಂತಾದ್ರೆ, ಅವ ಕಾಮಾದರು ನಮಗೆ ಶತ್ರುಗಳಾದರೂ ಕೂಡ ಅವರು ಮಿತ್ರರಾಗ್ತಾರೆ ಅಂತ ರಾಜರು ಸೊಗಸಾಗಿ ಹೇಳ್ತಾ ಇದ್ದಾರೆ. ಹೀಗೆ ಅದನ್ನು ಪ್ರಾರ್ಥನೆ ಮಾಡ್ತಾ, ಹಾಗೆ ನಮಗೆ ರುದ್ರದೇವರು ನಮ್ಮ ಮನಸ್ಸನ್ನ ಯಾವತ್ತೂ ಕೂಡ ಭಗವಂತನಲ್ಲಿ ಇರುವಂತೆ ಮಾಡಲಿ. ನಿಮ್ಮ ಶತ್ರುವಿನ ಮಿತ್ರನನ್ನಾಗಿ ನಮ್ಮ ಮನಸ್ಸನ್ನು ಮಾಡೋದು ಬೇಡ. ರುದ್ರದೇವರ ಶತ್ರು ಯಾರು? ಮನ್ಮಥ, ಕಾಮ. ಯಾಕೆ? ಕಣ್ಣಿನಿಂದ ಮನ್ಮಥನ ಸುಟ್ಟು ಹಾಕಿದ್ದಾರೆ. ಶತ್ರುವಿನ ಮಿತ್ರನನ್ನ ನಮ್ಮನ್ನು ಮಾಡೋದು ಬೇಡ ಅಂತ ಕೇಳ್ತಾ, ಸೂರ್ಯ ನಮ್ಮ ಕಣ್ಣುಗಳನ್ನು ಯಾವತ್ತೂ ಕೂಡ ಭಗವಂತನ ಮೂರ್ತಿಗಳನ್ನು ನೋಡುವಂತಾಗಲಿ ಅಂತೆಲ್ಲ ಪ್ರಾರ್ಥನೆ ಮಾಡ್ತಾ ರಾಜರು ಹೇಳ್ತಾರೆ. ನಮಗೆ ಒಳ್ಳೆ ಭಗವಂತ ರಮಣಿಯನ್ನ ಕರುಣಿಸಲಿ, ಒಳ್ಳೆ ಮದುವೆ ಮಾಡಲಿ ನಮಗೆ ಅಂತ ಹೇಳ್ತಾ ಇದ್ದಾರೆ. ಎಂತಹ ಮದುವೆ ಅಂತಂದ್ರೆ, ಸ್ವಾಮಿನ್ ವಿಠಲ ಸಜ್ಜನ ಶ್ವಶುರತ ಪ್ರಾಪ್ತಂ ದಿಗಂತಾಂಬರ ಉತ್ಕ್ರಾಂತಾವಪಿ ಯೋಗಿಣಿ ಮನನ ಸಜ್ಞಾನಾದಿ ವಿರಭೂಷಿತ ಮೋಕ್ಷಾಪತ್ಯವತೀಂ ವಿರಕ್ತಿ ರಮಣೀಂ ಸಂಶ್ಲಿಷ್ಯತೋ ಹರ್ಣಿಶಂ ಕಾಲೋ ಗಚ್ಚತು ನನ್ಯಥಾ ಕುರುತದ ಕಾಮೋ ಯದಾ ಲಂಬತೆ. ಸನ್ಯಾಸಿಗಳಾದ ವಾದಿರಾಜರು ನೀವು ಸ್ವಾಮಿಗಳು ಎದುರು ಕೂತ್ಕೊಂಡು ಏನೋ ಮದುವೆ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಆಚಾರ್ಯ ಅಂತ ಹೇಳಿದ್ದು ವಾದಿರಾಜರಾದ್ರಿಂದ ಹೇಳಲಿಕ್ಕೆ ಏನು ಬಾಧಕ ಇಲ್ಲ. ವಾದಿರಾಜರು ಹೇಳ್ತಾ ಇದ್ದಾರೆ ನಮಗೆ ದೇವರು ಒಳ್ಳೆ ಮದುವೆ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಎಂಥ ಮದುವೆ, ಯಾರದು ಹೆಣ್ಣು ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ ವಿರಕ್ತಿ ರಮಣೀಂ ಅಂತ. ವಿರಕ್ತಿ ಎಂಬುವಂತಹ ರಮಣಿ ನಮಗೆ ದೊರಕಲಿ ಅಂತ ಹೇಳ್ತಾ ಇದ್ದಾರೆ. ವಿರಕ್ತಿ ಯಾಕೆ, ಸ್ತ್ರೀಲಿಂಗ ನೋಡಿ, ವಿರಕ್ತಿ ಅಂತ ಸ್ತ್ರೀಲಿಂಗದ ಶಬ್ದ ಅದು. ಆದ್ದರಿಂದ ವಿರಕ್ತಿ ಎಂಬುವಂತ ಸ್ತ್ರೀ ನಮಗೆ ದೊರಕಲಿ. ಈ ನಮಗೆ ಹಾಗಾದ್ರೆ ಮಾವ ಯಾರು ಅಂತಂದ್ರೆ ಹೇಳ್ತಾರೆ, ಒಳ್ಳೆಯ ಮಾವ, ಒಳ್ಳೆಯ ಕುಲದಲ್ಲಿ ಬಂದಿರುವಂತಹ ಮಾವನಿಂದ ಬಂದಿರಬೇಕು. ಹಾಗೆ ಈ ನಾರಿಗೆ ತಂದೆ ಯಾರು ಅಂದ್ರೆ ನಮಗೆ ಮಾವನಾಗಬೇಕಾದವ ಯಾರು ಅಂತಂದ್ರೆ ಸಜ್ಜನರು ಅಂತ ಹೇಳ್ತಾ ಇರ್ತಾರೆ. ಸಜ್ಜನರ ಉಪದೇಶಗಳಿಂದ ನಮಗೆ ವೈರಾಗ್ಯ ಹುಟ್ಟಬೇಕು ಅನ್ನೋ ದೃಷ್ಟಿಯಿಂದ, ನಮಗೆ ವೈರಾಗ್ಯ ದೊರಕಬೇಕು ಅನ್ನೋ ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದಾರೆ. ಸಜ್ಜನ ಶ್ವಶುರತ ಪ್ರಾಪ್ತ, ಸಜ್ಜನರೆಂಬುವಂತಹ ಮಾವನಿಂದ ಹುಟ್ಟಿದ ವೈರಾಗ್ಯ ವಿರಕ್ತಿ ಎಂಬುವಂತಹ ರಮಣಿ ನಮಗೆ ದೊರಕಲಿ. ಅವಳಿಗೆ ಒಳ್ಳೆಯ ವಸ್ತ್ರ ಬೇಕು, ಒಳ್ಳೆಯ ವಸ್ತ್ರದಿಂದ ಅಲಂಕೃತಳಾಗಿರಬೇಕು ನಾರಿ. ಇದ್ಯಾವುದು ವಸ್ತ್ರ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸಜ್ಜನ ಶ್ವಶುರತ ಪ್ರಾಪ್ತಾಂ ದಿಗಂತಾಂಬರ, ದಿಕ್ಕುಗಳೇ ವಸ್ತ್ರ ಅಂತ ಹೇಳ್ತಾ ಇದ್ದಾರೆ. ಅಂತಂದ್ರೆ ದಿಕ್ಕುಗಳ ಕೊನೆಯ ವಸ್ತ್ರ, ದಿಕ್ಕುಗಳೆಂಬುವಂತಹ ವಸ್ತ್ರದಿಂದ ಅಲಂಕೃತಳಾದಂತಹ ನಾರಿ. ಅಂದ್ರೆ ಏನರ್ಥ, ನಮಗೆ ವಿರಕ್ತಿ ಬಂದಿದೆ ಬಂದಿದೆ ಅಂತ ನಾಲ್ಕು ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ನಮಗೆ ವಿರಕ್ತಿ ಬಂದಿದೆ ಅಂತಂದ್ರಲ್ಲ, ನಾವು ನಾಲ್ಕಾರು ದಿಕ್ಕಿನಲ್ಲಿ ಸಂಚಾರ ಮಾಡಿದರೆ ಅವಾಗೇನೊಂದು ಪಕ್ವವಾದಂತಹ ವೈರಾಗ್ಯ ಬರ್ತಾ ಇದೆ, ಅದು ನಿಜವಾದಂತಹ ವೈರಾಗ್ಯ. ಆದ್ದರಿಂದ ದಿಗಂತಾಂಬರ, ಅದಕ್ಕೆ ಒಳ್ಳೆಯ ವಸ್ತ್ರ ಅಂತಂದ್ರೆ ಯಾವುದು ಅಂತಂದ್ರೆ, ಮನೆಯಲ್ಲಿ ನಾಲ್ಕು ಕೋಣೆ ಮಧ್ಯದಲ್ಲಿ ಇದ್ದಂತಹ ವಸ್ತ್ರ ಅಂತಂದ್ರೆ ಅದು ಮನೆಯ ವಸ್ತ್ರ. ಆದರೆ ಒಳ್ಳೆಯ ಹೊರಗಡೆ ತಿರುಗಾಡಲಿಕ್ಕೆ ಯೋಗ್ಯವಾದಂತಹ ರೇಷ್ಮೆ ವಸ್ತ್ರ ಆಗಬೇಕು ಅಂತಂದ್ರೆ ಅದು ನಾಲ್ಕು ಕಡೆ ತಿರುಗಾಡಿ ಬಂದಿರುವಂತಹ ವೈರಾಗ್ಯ ಆಗಿರಬೇಕು. ದಿಗಂತಾಂಬರಾಂ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವಳು ಶ್ರೇಷ್ಠವಾದ ರಮಣಿ, ಸಾಧಾರಣ ರಮಣಿ ಅಲ್ಲ, ಎಲ್ಲ ರಮಣಿಯರನ್ನ ಮೀರಿಸಿರುವ ರಮಣಿ. ಎಂಥ ರಮಣಿ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಉತ್ಕ್ರಾಂತಾವಪಿ ಯೋಗಿನೀಂ. ಉಳಿದ ಹೆಂಡತಿ ಆದರೆ ಇರುವ ತನಕ, ತಾನಿರುವ ತನಕ, ಪತಿ ಇರುವ ತನಕ ಜೊತೆಗೆ ಇರುವಂಥವಳು. ಆದರೆ ಈ ರಮಣಿ ಅಂಥವಳಲ್ಲ, ಇವಳು ಉತ್ಕ್ರಾಂತಾವಪಿ ಯೋಗಿನಿ, ನಾವು ಬಿಟ್ಟು ಹೋದರೂ ಕೂಡ ಜೊತೆಗೆ ಬರ್ತಾಳೆ ಅಂಥವಳು. ಆದ್ದರಿಂದ ಉತ್ಕ್ರಾಂತಾವಪಿ ಯೋಗಿನಿ ಮನನಸ ಜ್ಞಾನಾದಿ ವೀರ ಭೂಷಿತ, ಅದಕ್ಕೆ ಅಲಂಕಾರಗಳು ಯಾವುದು ಅಂತ ಹೇಳ್ತಾರೆ. ಬರೀ ನಾರಿ ಇದ್ರಲ್ಲ, ಅದಕ್ಕೆ ಒಳ್ಳೆ ಅಲಂಕಾರಗಳು, ಒಳ್ಳೆ ಆಭರಣಗಳು ಬೇಕು. ಯಾವುದು ಅಲಂಕಾರ ಅದಕ್ಕೆ ಅಂತಂದ್ರೆ ಜ್ಞಾನ ಭಕ್ತಿ, ಅದಕ್ಕೆ ಅಲಂಕಾರಗಳು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಭಕ್ತಿ ಮೊದಲಾದಂತಹ ಅಲಂಕಾರಗಳಿಂದ ಭೂಷಿತಳಾದಂತಹ ನಾರಿ ವಿರಕ್ತಿ ಎಂಬಂತಹ ರಮಣಿ ನಮಗೆ ದೊರಕಲಿ. ಈ ಹೆಣ್ಣು ಸಾಧಾರಣ ಅಲ್ಲ, ಬಂಜೆ ಅಲ್ಲ. ಈ ಹೆಣ್ಣಿಗೆ ಒಳ್ಳೆಯ ಮಗು ಇದೆ, ಒಳ್ಳೆಯ ಗಂಡು ಸಂತಾನ ಇದೆ. ಯಾವುದದು ಅಂತಂದ್ರೆ ಮೋಕ್ಷಾಪತ್ಯವತೀಂ. ಈ ವಿರಕ್ತಿ ಎಂಬಂತಹ ರಮಣಿಯ ಕೂಸು ಅಂತಂದ್ರೆ ಅದು ಮೋಕ್ಷ ಎಂಬುವಂತಹ ಕೂಸು. ಅಂತಹ ಮೋಕ್ಷ ಎಂಬುವಂತಹ ಕೂಸಿಗೆ ಜನ್ಮವನ್ನು ಕೊಡುವಂತಹ ರಮಣಿ ನಮಗೆ ದೊರಕಲಿ ಅಂತ ರಾಜರು ಪ್ರಾರ್ಥನೆ ಮಾಡ್ತಾ, ಅಕ್ರೂರ ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೆ ಹೇಳ್ತಾ ಇನ್ನೊಂದನ್ನು ಹೇಳ್ತಾನೆ, ಇದೊಂದು ರಮಣಿಯ ಬಗ್ಗೆ ಹೇಳಿದ್ರು, ನಮಗೊಂದು ಒಳ್ಳೆ ತಾಂಬೂಲ ಇರಲಿ, ಯಾವಾಗಲೂ ಜಗಿಯುವಂತಹ ಒಂದು ಒಳ್ಳೆ ತಾಂಬೂಲ ನಮಗೆ ಇರಲಿ ಅಂತ ಕೇಳ್ತಾ ಇದ್ದಾರೆ. ಇದೇನ್ ತಾಂಬೂಲ ಇದು, ಅದ್ಯಾಕೆ ತಾಂಬೂಲದ ಮೇಲೆ ಅಪೇಕ್ಷೆ ಆಯ್ತಂದ್ರೆ ಅದಂತಿಂತ ತಾಂಬೂಲ ಅಲ್ಲ. ಯಸ್ಮಿನ್ ವಿಠಲ ನಾಮ ವರ್ಣ ಯುಗಲಂ ಸತ್ವರ್ಣ ಚೂರ್ಣೇ ಪರೋ ವರ್ಣ ಪೂಗ ಫಲಂ ಗುಣೋಘ ಗಣನ ಕರ್ಪೂರ ಖಂಡಂ ಮಹತ್ ಭಿಕ್ಷುಟ್ಲಾಘ್ಯ ಮನಂಗ ವೈರಿ ತದಿದಂ ಸಂಸರ್ಪಿ ರಾಗಾಪಹಂ ಜಕ್ಷತ್ ಸಂಸ್ಕೃತಿ ರೋಗಮೇಶ್ಯತಿ ಕಥಂ ತಾಂಬೂಲ ಮಾಕಸ್ಮಿಕಂ. ಅದ್ಭುತವಾದ ತಾಂಬೂಲ ಇದು. ಇದು ವಿಠಲ ಎಂಬುವಂತಹ ನಾಮ ತಾಂಬೂಲ ಅಂತ ಹೇಳ್ತಾರೆ. ಇದನ್ನ ಅದ್ಭುತವಾದ ತಾಂಬೂಲ ವಿಠ ಅಂತಿದೆ ನೋಡಿ, ಅಲ್ಲಿ ವಿ ಅಂತಂದ್ರೆ ಬಿಳೆದೆಲೆ, ವಿ ಅಂತಂದ್ರೆ ಬಿಳೆದೆಲೆ, ವಿ ಹೀಗೆ ಬಿಳೆದೆಲೆ ಅದು, ವಿ ಅಂತಂದ್ರೆ ಬಿಳೆದೆಲೆ. ಠ ಅಂತಂದ್ರೆ ಚೂರ್ಣ ಸುಣ್ಣ, ಠ ಅಂತಂದ್ರೆ ಪುಡಿ, ಠ ಅಂದ್ರೆ ಶೂನ್ಯ ಅಂದ್ರೆ ಸುಣ್ಣ ಅಂತ ಅರ್ಥ, ಪುಡಿ ಪುಡಿ ಅಂತ ಸುಣ್ಣ ಅಂತ ಅರ್ಥ. ವಿ ಅಂತಂದ್ರೆ ಬಿಳೆದೆಲೆ, ಠ ಅಂತಂದ್ರೆ ಸುಣ್ಣ. ಇನ್ನ ಲ ಅಂತಂದ್ರೆ ಅದು ಅಡಿಕೆ, ಲಾ ಬಿಠ ಲ ಅಂತಿದೆಲ್ಲ, ವಿ ಅಂತಂದ್ರೆ ಬಿಳೆದೆಲೆ, ಠ ಅಂತಂದ್ರೆ ಸುಣ್ಣ, ಲ ಅಂತಂದ್ರೆ ಅಡಿಕೆ. ಇಷ್ಟು ಸೇರಿದ್ರೆ ಆಯ್ತು, ತಾಂಬೂಲ ಆಯ್ತು. ಅದಕ್ಕೆ ಹೇಳ್ತಾರೆ ಇದೇನ್ರಿ ತಾಂಬೂಲ, ಇದು ಸ್ವಾರಸ್ಯ ಅಲ್ಲ, ಬರೀ ವಿಳೆದೆಲೆ ಅಡಿಕೆ ಸುಣ್ಣ ಇಷ್ಟೇ ತರದ ಸ್ವಾರಸ್ಯ ಅಲ್ಲ ಅಂತ ಹೇಳ್ತಾರೆ. ತ್ರಯೋದಶ ಗುಣೋಪೇತ ತಾಂಬೂಲ ಅಂತ ಹೇಳ್ತಾರೆ. ತಾಂಬೂಲಕ್ಕೆಲ್ಲ ಅದಕ್ಕೆ ಸ್ವಲ್ಪ ಪಚಕರ್ಪೂರ, ಕೇಸರ, ಹಾಗೆ ಏಲಕ್ಕಿ, ಲವಂಗ ಇದನ್ನೆಲ್ಲ ಹಾಕಬೇಕು. ಇದನ್ನೆಲ್ಲ ಹಾಕಿದ್ರೆ ಘಮ ಘಮ ಅಂತ ಅನ್ನುವಂತಹ ತಾಂಬೂಲ ಹಾಕಿದ್ರೆ ಅದು ಸರಿ ಅಂತ ತಾಂಬೂಲ, ಭಗವಂತ ನೈವೇದ್ಯಕ್ಕಾಗಲಿ ಯಾವ್ದಕ್ಕಾದ್ರೂ ಇಂತಹ ತಾಂಬೂಲ ಇರಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಬರೀ ವಿಠಲ ಅಂತನೋ ನಾಮ, ಅದು ಒಳ್ಳೆ ತಂಬೂಲ, ಅದು ತಂಬೂಲವೇ. ಆದರೆ ಅದರಲ್ಲಿ ಒಳ್ಳೆ ತಂಬೂಲ ಅಂತಂದ್ರೆ ಗುಣೌಹ ಗಣನ, ಭಗವಂತನ ಗುಣ ಚಿಂತನೆ ಏನಿದೆ, ಒಂದೊಂದು ಗುಣಗಳನ್ನು ಚಿಂತನೆ ಮಾಡೋದೇನಿದೆ ಅದು ಒಂದೊಂದು ಇದಕ್ಕೆ ಅಂಶಗಳು ಸೇರ್ಕೊಳ್ಳುತ್ತಂತೆ, ಕೇಶರ ಪಚಕರ್ಪುರ ಎಲ್ಲ ಆಗತ್ತಂತೆ. ಹಾಗೆ ಭಗವಂತನ ಗುಣ ಚಿಂತನೆ ಪೂರಕವಾದಂತಹ ವಿಠಲ ನಾಮಸ್ಮರಣೆ ಏನಿದೆ, ಈ ತಾಂಬೂಲ ಇದನ್ನ ಏಕಾದಶಿನ ಹಾಕೊಳ್ಬಹುದು, ಚಾತುರ್ಮಾಸದಲ್ಲಿ ಹಾಕೊಳ್ಬಹುದು, ಸನ್ಯಾಸಿಗಳು ಹಾಕೋಬಹುದು, ಬ್ರಹ್ಮಚಾರಿಗಳು ಹಾಕೋಬಹುದು. ಅಂತಹ ಎಲ್ಲರಿಗೂ ವಿಹಿತವಾದಂತಹ ಯೋಗ್ಯವಾದ ತಾಂಬೂಲ, ಅಂತಹ ಶ್ರೇಷ್ಠವಾದ ತಾಂಬೂಲ ಆಕಸ್ಮಿಕಂ. ಆದರೆ ಉಳಿದ ತಾಂಬೂಲಕ್ಕಿಂತ ವೈಶಿಷ್ಟ್ಯ, ಒಂದು ವೈಶಿಷ್ಟ್ಯ ಏನು, ಎಲ್ಲರಿಗೂ ಯಾವಾಗಲೂ ವಿಹಿತವಾದಂತಹ ತಾಂಬೂಲ. ಅದರ ಜೊತೆಗೆ ಉಳಿದ ತಾಂಬೂಲ ತಿಂದ್ರೆ ಒಂದು ತಾಂಬೂಲ ಹಾಕೊಂಡ್ರು, ಎರಡು ತಾಂಬೂಲ ಹಾಕೊಂಡ್ರು, ಹಾಗೆ ತಾಂಬೂಲ ಹಾಕೋತಾಗ ನಾಲಿಗೆ ದಪ್ಪ ಆಗತ್ತೆ, ಮಾತಾಡ್ಲಿಕ್ಕೆ ಆಗೋದಿಲ್ಲ, ಇಂಥ ಸಮಸ್ಯೆಗಳೆಲ್ಲ ಹಲವಾರಿದೆ. ಆದ್ರೆ ಈ ತಾಂಬೂಲ ಹಾಕಿದ್ರೆ ರೋಗ ಬರೋದಿಲ್ಲ, ರೋಗ ಹೋಗತ್ತಷ್ಟೆ, ಭವರೋಗವೇ ಪರಿಹಾರ ಆಗುವಂತಹ ಶ್ರೇಷ್ಠ ತಾಂಬೂಲ, ಅಂತಹ ತಾಂಬೂಲ ನಮಗೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾನೆ ಅಕ್ರೂರ. ಹೀಗೆ ಪ್ರಾರ್ಥನೆ ಮಾಡ್ತಾ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ. ಸ್ವಂತಂ ತದೇವ ಯತ್ತಿಂಘ್ರಿ ಕಮಲ ಕಮಲೇ ಚಂಚರೀಕತಿ ಸ್ವಂತ ಕಾರೀತರನ್ಮನ್ನೆ ಭ್ರಮದ್ ಭುಜಗ ಸನ್ನಿಭಂ. ಸ್ವಾಮಿ, ನಮ್ಮ ಮನಸ್ಸು ಸ್ವಾಂತ ಅಂತ ಅನಿಸ್ಕೊಂಡಿರಲಿ ಅಂತ ಹೇಳ್ತಾರೆ. ಸ್ವಾಂತ ಅಂತ ನಮ್ಮ ಮನಸ್ಸು ಅನಿಸ್ಕೊಂಡಿರಲಿ ಅಂದ್ರೆ ಏನರ್ಥ, ಮನಸ್ಸಿಗೆ ಸ್ವಾಂತಂ ಹೃತ್ ಮಾನಸಂ ಮನಃ ಅಂತೆಲ್ಲ ಪರ್ಯಾಯ ಪದಗಳು. ಮನಸ್ಸಿಗೆ ಇನ್ನೊಂದು ಹೆಸರು ಸ್ವಾಂತ ಅಂತ. ಸ್ವಾಂತ ಅಂತ ಯಾವಾಗ ಆಗತ್ತೆ ಸ್ವಾಂತ? ಸ್ವ ಅಂದ್ರೆ ಭಗವಂತ, ಭಗವಂತನ ಹತ್ತಿರ ಮನಸ್ಸು ಇತ್ತಂದ್ರೆ ಅದು ಸ್ವಾಂತ ಆಗತ್ತೆ. ಎತ್ತೇ ಅಂಘ್ರಿಕಮಲೆ ಚಂಚರೀಕತಿ, ಯಾವ ಮನಸ್ಸು ಭಗವಂತನ ಪಾದಕಮಲಗಳಲ್ಲಿ ಚಂಚರೀಕತಿ ಅಂತ, ಅದು ದುಂಬಿ ದುಂಬಿ ಅಂತ ಇರುತ್ತೋ ಅದನ್ನ ಸ್ವಾಂತ ಅಂತ ಕರೀತಾರೆ. ದುಂಬಿ ಕಮಲದ ಹತ್ರ ಹೋಗುತ್ತೆ ನೋಡಿ, ಕಮಲದ ಹತ್ರ ದುಂಬಿ ಹೋಗುತ್ತೆ, ಆ ಕಮಲದ ರಸವನ್ನು ಹೀರುತ್ತೆ, ಸ್ವಲ್ಪ ತಲ್ಲೇ ಇದ್ದ ರಸವನ್ನು ಹಿರುತ್ತಾ ಇರುತ್ತೆ, ಆಮೇಲೆ ಮತ್ತೆ ದುಂಬಿ ಎದ್ದು ಹೋಗುತ್ತೆ, ದುಂಬಿ ಎದ್ದು ಹೋಗಿ ಸ್ವಲ್ಪ ತಿರುಗಾಡ್ಕೊಂಡು ಮತ್ತೆ ಅದೇ ಕಮಲದಲ್ಲಿ ಬರುತ್ತೆ, ಅದೇ ಕಮಲದಲ್ಲಿ ಮತ್ತೆ ಬಂದು ಮತ್ತೆ ರಸವನ್ನು ಹಿರುತ್ತಾ ಇರುತ್ತೆ, ಮತ್ತೆ ಎದ್ದು ಹೋಗುತ್ತೆ, ಹೀಗೆ ಯಾವಾಗ ಸಾಕಾಗುತ್ತೆ ಮತ್ತೆ ಹೋಗುತ್ತೆ ಮತ್ತೆ ಬರುತ್ತೆ, ಹಾಗೆ ಮತ್ತೆ ಅದರಲ್ಲಿ ಕೊಡುತ್ತೆ. ಹಾಗೆ ನಮ್ಮ ಮನಸ್ಸು ಏನಾಗಬೇಕು, ಭಗವಂತನ ಪಾದದಲ್ಲಿ, ಪಾದ ಎಂಬುವಂತಹ ಕಮಲದಲ್ಲಿ ನಮ್ಮ ಮನಸ್ಸು ದುಂಬಿಯಂತಾಗಬೇಕು. ದುಂಬಿಯಂತೆ ಏನು ಮಾಡಬೇಕು, ದುಂಬಿಯಂತೆ ಭಗವಂತನ ಪಾದ ಚಿಂತನೆ ಮಾಡಬೇಕು. ಎಷ್ಟು ಸಾಧ್ಯನೋ, 10 ನಿಮಿಷನೋ, 15 ನಿಮಿಷನೋ, 1 ಗಂಟೆ, ಎಷ್ಟು ಸಾಧ್ಯನೋ ಅಷ್ಟು ಚಿಂತನೆ ಮಾಡಬೇಕು. ಇಲ್ಲ, ಮನಸ್ಸಿಗಿನ್ನ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ, ಏಕಾಗ್ರತೆ ಭಗ್ನ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಮತ್ತೆ ವಿಶ್ರಾಂತಿ, ಮತ್ತೆ ಕೊಡಬೇಕಂತ, ಮತ್ತೆ ಭಗವಂತನ ಚಿಂತನೆ ಕೊಡಬೇಕು, ಮತ್ತೆ ಭಗವಂತನ ಚಿಂತನೆ ಮಾಡ್ತಾ ಇರಬೇಕು, ಮತ್ತೆ ವಿಶ್ರಾಂತಿ. ಹೀಗೆ ಆ ದುಂಬಿ ಹೇಗೆ ಕಮಲದ ರಸವನ್ನು ಹಿರ್ತಾ ಇರುತ್ತೋ ಹಾಗೆ ಭಗವಂತನ ಪಾದ ಕಮಲದಲ್ಲಿ ಚಂಚರೀಕತಿ ಅಂತ ಆ ಶಬ್ದವನ್ನು ಬಳಸ್ತಾರೆ ವಾದಿರಾಜರು. ನಮ್ಮ ಮನಸ್ಸು ಹಾಗೆ ಭಗವಂತನ ಪಾದದಲ್ಲಿ ಇರಬೇಕು, ಆವಾಗ ಅದು ಸ್ವಾಂತ ಆಗತ್ತೆ. ಇಲ್ಲ ಅಂತಾದ್ರೆ ಸ್ವಾಂತ ಅಲ್ಲ, ಜೊತೆಗೆ ಇನ್ನೊಂದು ಅಕ್ಷರ ಸೇರಿಕೊಳ್ಳುತ್ತೆ, ಕ ಸೇರಿಕೊಳ್ಳುತ್ತೆ, ಸ್ವಾಂತ ಕ ಆಗತ್ತೆ ಅಂತ ಹೇಳ್ತಾರೆ. ನಮಗೆ ಅಂತ ಕ ಆಗತ್ತೆ, ಮನಸ್ಸು ಅವಾಗ ಸ್ವಾಂತ ಇರೋದಿಲ್ಲ, ಸ್ವಾಂತ ಕ ಆಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಹೀಗೆ ಅವನು ಹೇಳ್ತಾ, ಸ್ವಾಮಿ ನಮ್ಮ ಮನಸ್ಸು ನಿನ್ನ ಪಾದಕವನ್ನು ಚಿಂತನೆ ಮಾಡ್ತಾ ಇರಲಿ ಅಂತೆಲ್ಲ ಪ್ರಾರ್ಥನೆ ಮಾಡಿಕೊಂಡಾಗ, ಆವಾಗ ಕೃಷ್ಣ ಅವನಿಗೆ ಅನುಗ್ರಹವನ್ನು ಮಾಡ್ತಾ ಒಳ್ಳೆಯ ಮಾತುಗಳಿಂದ ಅವನಿಗೆ ಆಶೀರ್ವಾದವನ್ನು ಮಾಡಿ, ಭಗವಂತ ಅನುಗ್ರಹವನ್ನು ಮಾಡಿ ಮಧುರಾ ನಗರಿಯ ಪ್ರವೇಶ ಮಾಡಿದ್ದಾನೆ. ರೋಮ್ನಾಂ ಹರ್ಷಣ ಕಾರಿಣಿ ಶ್ರವಣ ತತ್ಪಬೋಘ ವಿಧ್ವಂಸಿನಿ ಪ್ರೇಮ್ನಾ ಚಿಂತಯತಂ ವಿಚಿತ್ರ ವಿಮಲ ಶ್ಲಾಘ್ಯಾರ್ಥ ಸಂದಾಯಿನಿ ಸಂಜಾತೆ ಭವಿ ರುಗ್ಮಿಣೀಶ ವಿಜಯೇ ಸತ್ವಾದಿ ರಾಜೋದಿತೆ ಸಂಜಾತ ಸುರ ಮಂಡಲೀಶು ದಶಮಃ ಸರ್ಗೋ ಮುದಾಂ ಸತ್ಕೃತಃ. ಹೀಗೆ ಭಗವಂತನ ಚರಿತ್ರೆ ರೋಮಾಂಚನಕಾರಿಯಾದದ್ದು, ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವಂಥದ್ದು, ಭಾವುಕರಾದ ಚಿಂತಕರಿಗೆ ಅನೇಕ ಅಭೀಷ್ಟಗಳನ್ನು ಪೂರೈಸ್ತಾ ಇದೆ, ಹಾಗೆ ಭಕ್ತಿಯಿಂದ ಚಿಂತನೆ ಮಾಡುವವರಿಗೆ ಅನೇಕ ಶ್ಲೋಕಗಳಿಗೆ ಪದಗಳಿಗೆ ಅರ್ಥವನ್ನ ತೋರಿಸಿಕೊಡ್ತಾ ಇದೆ. ಅಂತಹ ಶ್ರೇಷ್ಠವಾದ ರಾಜರು ರಚಿಸಿರುವ ಭಗವಂತನ ವಿಜಯ, ಭಗವಂತನ ವಿಜಯ ಆಗುವಾಗ ದೇವತೆಗಳು ಉತ್ಸವವನ್ನ ದೇವತಾ ಲೋಕದಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ರುಗ್ನೇಶ್ ವಿಜಯದಲ್ಲಿ ಹತ್ತು ಸರ್ಗಳು ಮುಕ್ತಾಯಗೊಂಡಿದೆ. ನಂತರದಲ್ಲಿ ಮಧುರಾ ನಗರಿಯಲ್ಲಿ ಏನೇ ಮಾಡಿದ ಕೃಷ್ಣ ಇತ್ಯಾದಿ ಕಥಾವಾಗ ನಾಳೆ ಮುಂದುವರಿಸೋಣ. ತತ್ವದಲ್ಲಿ ಗುರುಗಳು, ಜ್ಞಾನಿಗಳು, ವಯೋವೃದ್ಧರು, ಜ್ಞಾನವೃದ್ಧರು, ಅನೇಕ ಶಾಸ್ತ್ರ ಚಿಂತನೆಯನ್ನ ಮಾಡಿದಂಥವರು, ಅಂತಹ ಗುರುಗಳು ಅದನ್ನು ತಿಳಿಸಿಕೊಡಬೇಕು ನಮಗೆ.
ಮಂಟಪ ಕೆಳಗಡೆ ಒಂದು ಸ್ಟೂಲ್ ಇದೆ, ಮಂಟಪ ಕೆಳಗಿಟ್ಟು ಸ್ಟೂಲ್ ಇದೆ, ಸ್ಟೂಲ್ ಶ್ರೀ ಗುರುಜನ ಪರಮಾತ್ಮ ಪರಮಾನಂದ ಹೇಳಿದ್ದಾರೆ.
ಮೈದಾನ ಕಲ್ಪಾಯ ಮೈದಾನ ಕಾಂಗ್ರೆ ಇಷ್ಟು ನಾವು ಕೃಷ್ಣ ಜೊತೆಗೆ ಇದ್ದು ಅನ್ನೋ ಭಾವನೆ ನಮ್ಮಲ್ಲಿ ಮೂಡಿಕೊಂಡಿದೆ. ಯಾಕೆಂದರೆ ಇದು ಕೇಳ್ತಕ್ಕಂಥ ಒಂದು ಶೈಲಿ, ನಮ್ಮಲ್ಲಿ ಭಾವನೆ ಉಂಟು ಮಾಡ್ತಕ್ಕಂಥ ಒಂದು ರೀತಿ ಏನಿದೆ, ಬಹುಶಃ ನಾವೀಗ ಪುನಃ ಅದು ನಿರ್ಧರಿಸಲ್ಲ, ಹತ್ತಿರ ವಾಪಸ್ ಬಂದಾಯ್ತು ಕೃಷ್ಣನ ಜೊತೆ ಬಿಟ್ಟು ವಾಪಸ್ ಬಂದು ಆಗಿದ ಇವರ ಪ್ರವಚನ ಮುಗಿದ ತಕ್ಷಣ ನಾವೀಗ ತಿರುಗ ಬ್ಯಾಕ್ ಟು ಪವಿಲಿಯನ್ ಅಂತಲ್ಲ ಬಂದರು ಸ್ಥಿತಿ ಬಂದಿದೆ. ಭಾಳ ಚೆನ್ನಾಗಿ ಕೃಷ್ಣನ ದರ್ಶನ ಸಾಕ್ಷಾತ್ಕಾರ ಮಾಡ್ತಕ್ಕಂಥದ್ದು ಅಷ್ಟುವರೆಗೆ ಏನಾಯಿತು ಅದು ನಮ್ಮ ಕಣ್ಣು ಮುಂದೆ ಇರುವಂಥ ಒಂದು ದೃಶ್ಯವನ್ನು ಕಾಣಿಸ್ತೀವಿ. ಇದು ಅವರ ಕೌಶಲ್ಯ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಚಿಕ್ಕ ವಯಸ್ಸಾದ್ರೂ ವಿಚಾರ ಪಡೆದಿದ್ದಾರೆ, ವಿಚಾರ ಮಾಡಿದ್ದಾರೆ. ಇನ್ನು ಕೆಲವು ವಿಷಯಗಳಲ್ಲಿ ನಾವು ಉದ್ಘೋಷಣೆ ಮಾಡಬೇಕಂತಹದ್ದು, ಇದು ಕೇಳಿ ಕೇಳಿದ ಮೇಲೆ ಪುನಃ ಅದು ಮರೆಯೋದಲ್ಲ, ಮೆಲುಕಾಗ್ತಾ ಇದ್ದರು ಅವ್ರು ಏನು ಹೇಳ್ತಾರೆ ಅದನ್ನು ಆಲೋಚನೆ ಮಾಡ್ತಾ ಇದ್ರೆ ಪೂಜೆ ಕೆಲವು ಕಾಲದ ಮೇಲೆ ನಮಗೆ ಸ್ವಲ್ಪ ಅದರ ಜ್ಞಾನ ಉಂಟಾಗ್ತದೆ. ಜ್ಞಾನ ಉಂಟಾದ ಮೇಲೆ ನೀವು ಸ್ವಲ್ಪ ತಿಳುವಳಿಕೆ ಬರ್ತದೆ. ಈ ಮನುಷ್ಯ ಜನ್ಮ ಬಂದಿರ್ತಕ್ಕಂಥದ್ದು ಸಾಧಾರಣ ಅಲ್ಲ. 84 ಲಕ್ಷ ರಾಶಿ ಯೋನಿನಲ್ಲಿ ಜನ್ಮ ಸಾಡು ಬಂದ ಈ ಶರೀರ ತಾನನ್ನ ತನ್ನದಲ್ಲ, ಮುಂದೆ ಬಾಹುಗೊಲ್ಲ ಅಂತ. ಮುಂದೆ ಬಾಹುಗೊಲ್ಲ ಅನ್ನೋದು ಏನು ಅರ್ಥ? ಈ ವೈಷ್ಣವ ಜನ್ಮ ಏನು ಬಂದಿದೆ ಈಗ, ಈ ವೈಷ್ಣವ ಜನ್ಮ ಬರೋದು ಬರೋದ್ರಿಂದ ಬರುತ್ತೆ. ಸಾಮಾನ್ಯವಾಗಿ ವೈಷ್ಣವ ಜನ್ಮ ಬಂದಿದೆ ಅಂತಂದರೆ ಅದೇ ಕೊನೆಯ ಒಂದು ಜನ್ಮ. ಇಲ್ಲಿ ಮುಂದಕ್ಕೆ ಮೋಕ್ಷಕ್ಕೆ ಹೋಗ್ತಕ್ಕಂಥ ಜನ್ಮ ಇದು. ಇಂಥ ಜನ್ಮ ಬಂದಾಗ ಕಾಲವನ್ನು ವ್ಯರ್ಥ ಕಳೆದು ನಮ್ಮ ಜನ್ಮ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮುಂದೆ ಬಾಹುಗೊಲ್ಲ ಅನ್ನೋದು ಬರ್ಕೊಳ್ಳೋದಾಗಿ ಈ ಜನ್ಮ ಮುಂದೆ ಬರಲಿ ಅಥವಾ ಸಾಧನೆ ಆಗೋರು ಈ ಜನ್ಮ ಬರಲಿ ಅನ್ನುವ ರೀತಿಯಲ್ಲಿ ನಾವು ಅದನ್ನು ಸಾಧನೆ ಮಾಡ್ಕೋಬೇಕಾಗಿದೆ. ಅಂಥ ಒಂದು ಇದಕ್ಕೆ ನಮ್ಮಲ್ಲಿ ಒಂದು ಭಾಳ ವಿಚಾರ ಹೇಳಿದರು. ಅರಿಷಡ್ವರ್ಗಗಳು ಅಂತೇನಿದೆ, ಕಾಮಕ್ರೋಧಾದಿಗಳು, ಅದನ್ನು ಸಮನ್ವಯ ಮಾಡೋಕೆ ಅದಕ್ಕೆ ಪ್ರಕೃತವಾದ ಸಂಬಂಧವಾದಂಥ ಅರಿಷಡ್ವರ್ಗಗಳು ಬೇರೆ, ಭಗವಂತನ ಕಡೆ ಇರ್ತಕ್ಕಂಥ ಅರಿಷಡ್ವರ್ಗಗಳನ್ನು ಭಗವಂತನ ಕಡೆ ನಾವು ಅದನ್ನು ತಿರುಗಿಸಿದರೆ ಬಹುಶಃ ನಮಗೆ ಭಗವಂತನ ಜ್ಞಾನ ಉಂಟಾಗ್ತದೆ. ಅದು ಹೇಗೆಂದರೆ ಭರ್ತೃಹರಿ ಮುಂದೆ ಮಾತಾಡ್ತಾನೆ, ಈಹೈ ಮಧುರಗೀತಂ ನೃತ್ಯಮೇ ದಸೋಯಂ ಸ್ಫುರತಿ ಪರಿಮಳೋಯಂ ಸ್ಪರ್ಶಯೇಷ ಸ್ತನಾನಾಂ ಇತಿಹೇತ ಪರಮಾರ್ಥೈ ವಂಚಿತೆ ಬ್ರಾಹ್ಮ್ಯಮಾಣ ಸ್ವಹಿತ ಕರ್ಮ ದೂರ್ತೈ ಪಂಚಗೇರ್ ವಂಚಿತೋಸ್ಮಿ ಅಂತ. ಈಗೇನು ಹಿಂದೆ ಹೇಳ್ಕೊಡಿದಾನೆ ಪರಮಾತ್ಮ, ಕಣ್ಣು ಕಿವಿ ನಾಲ್ಕೇ ಕೆ ಜಿ ಬಾಯಿ ಕಾಲು ಎಲ್ಲ ಏನು ಕೊಟ್ಟಿದ್ದಾನೆ, ಇದನ್ನು ವಿಷಯಗಳ ಕಡೆ ಬಿಡಿದಾಗಿ ಪರಮಾತ್ಮ ಕಡೆ ಕಣ್ಣು ಕೊಟ್ಟಿರೋದು ಪರಮಾತ್ಮನ ಅವನ ರೂಪವನ್ನು ಚಿಂತನೆ ಮಾಡ್ತಕ್ಕಂಥದ್ದು ನೋಡ್ಬೇಕಂತಂದು, ಕಿವಿ ಕೊಟ್ಟಿರೋದು ಪರಮಾತ್ಮನ ವಿಚಾರವನ್ನು ಗುಣಗಾನವನ್ನು ಮಾಡ್ತಕ್ಕಂಥದ್ದು ಕೇಳೋದು, ಇನ್ನು ಬಾಯಿ ಕೊಟ್ಟಿರೋದು ಪರಮಾತ್ಮನ ಒಂದು ಗುಣವನ್ನು ಗಾನ ಮಾಡ್ತಕ್ಕಂಥದ್ದು, ಇನ್ನು ಕೈಗಳು ಪರಮಾತ್ಮನ ಪಾದಸ್ಪರ್ಶ ಮಾಡ್ತಕ್ಕಂಥದ್ದು, ಕಾಲುಗಳು ತೀರ್ಥಯಾತ್ರೆ ಮಾಡ್ತಕ್ಕಂಥದ್ದು, ಇನ್ನು ಇರ್ತಕ್ಕಂಥ ಗ್ರಹಣೆಂದ್ರೆ ಏನಿದೆ ಪರಮಾತ್ಮ ಒಳ್ಳೆ ಪರಿಮಳಾದಿ ಪುಷ್ಪಗಳನ್ನು ಅರ್ಪಣೆ ಮಾಡಿ ಅದರ ಗ್ರಹಣ ಮಾಡ್ತಕ್ಕಂಥದ್ದು, ಇನ್ನು ರಸನೇಂದ್ರಿಯ ಏನಿದೆ ಜಿಕ್ಕೇಂದ್ರಿಯ ಜಿಕ್ಕೇಂದ್ರಿಗೆ ಪರಮಾತ್ಮನಿಗೆ ಒಳ್ಳೆ ಅವನಿಗೆ ಇಷ್ಟವಾದಂಥ ಪದಾರ್ಥಗಳನ್ನು ಸಮರ್ಪಣೆ ಮಾಡಿ ಅದರ ರಸವನ್ನು ನಾವು ಆಸ್ವಾದ ಮಾಡಿ, ಹೀಗೆ ನಮ್ಮ ಇಂದ್ರಿಯಗಳನ್ನು ಪರಮಾತ್ಮನ ಕಡೆ ಬಿಟ್ಟು ಈಶ್ವರನಿಗೆ ಬಿಟ್ಟರೆ ನಾವು ಈ ಜನ್ಮಗುಂಜಿಗೆ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೇವೆ. ಅದರಿಂದ ಏನು ಕಾಲ ಬಂದಿದೆ ಆ ಕಾಲವನ್ನು ಸರಿಯಾಗಿ ಉಪಯೋಗಿಸ್ಬೇಕು. ಇದು ಒಂದು ಸ್ವಾರಸ್ಯ ಏನೆಂದರೆ, ನಾಲ್ಕು ಯುಗಗಳಲ್ಲಿ ಕೃತ ತ್ರೇತ ದ್ವಾಪರ ಕಲಿ ಅಂತ ನಾಲ್ಕು ಯುಗಗಳು, ಅದು ಪರಿವರ್ತನೆ ಆಗ್ತಿರ್ತದೆ. ಕೃತಿಯುಗದಲ್ಲಿ ಧರ್ಮ ಪೂರ್ತಿ ಇರ್ತದೆ, ತ್ರೇತಾಯುಗದಲ್ಲಿ ಧರ್ಮ ಒಂದು ಭಾಗ ಇರ್ತದೆ, ಮೂರು ಭಾಗ ಧರ್ಮ ಇರ್ತದೆ, ಒಂದು ಭಾಗ ಅಧರ್ಮ. ದ್ವಾಪರದಲ್ಲಿ ಸಮ ಅಧರ್ಮ ಧರ್ಮ ಸಮ, ಕಲಿಯುಗದಲ್ಲಿ ಮೂರು ಪಾಲು ಅಧರ್ಮ ಒಂದು ಪಾಲು ಧರ್ಮ. ಇಂಥ ಕಲಿಯುಗದಲ್ಲಿ ನಮಗೆ ಜನ್ಮ ಕೊಡ್ತೇನೆ. ಕಲಿಯುಗ ಸಮಾನ ಯುಗವಿಲ್ವಯ್ಯ ಅಂತ ದಾಸರು ಹೇಳ್ತಾರೆ. ಇನ್ನು ಮೂರು ಅಧರ್ಮ ಒಯ್ಕೊಂಡು ಒಂದೇ ಧರ್ಮ ಇರೋ ಕಾಲದಲ್ಲಿ ಈ ಸಮಾನವಾದ ಯುಗ ಇಲ್ಲ ಅಂತ ಹೇಳಬೇಕಾದ್ರೆ, ಕೃತ ತ್ರೇತ ದ್ವಾಪರ ಕಲಿ ಅಂತ ನಾಲ್ಕು ಯುಗಗಳಲ್ಲಿ ಮನುಷ್ಯನ ಆಯಸ್ಸು ಕೃಷಿಯಿಂದ 1,00,000 ವರ್ಷ, ಅದು ತ್ರೇತಾಯುಗದಲ್ಲಿ 10,000 ವರ್ಷ, ದ್ವಾಪರದಲ್ಲಿ 1,000 ವರ್ಷ, ಕಲಿಯುಗದಲ್ಲಿ ಒಂದೇ 100 ವರ್ಷ. ಇಷ್ಟು ವರ್ಷಗಳು ಸಾಧನೆ ಮಾಡಿದ ಮನುಷ್ಯರಿಗೆ 100 ವರ್ಷದಲ್ಲಿ ಸಾಧನೆ ಮಾಡಿ ಕಲಿಯುಗ ಸುಮಾರವಾದ ಯುಗ ಇಲ್ಲ ಅಂತ ಹೇಳಬೇಕಾದ್ರೆ ಏನಿದ್ರು ಸ್ವಾರಸ್ಯ ಅಂದರೆ, ಬಹಳ ಮಾರ್ಮಿಕವಾಗಿದೆ ಇದು. ಕೃತ ತ್ರೇತ ದ್ವಾಪರ ಯುಗಗಳಲ್ಲಿ ಏನು ಸಾಧನೆ ಮಾಡಿದರೂ ಅವನು ಯಾವುದು ಅಂತಿಮ ಗುರಿ ಏನಿದೆ ಮೋಕ್ಷ, ಅದು ಪ್ರಾಪ್ತಿ ಇಲ್ಲ. ಪ್ರತಿಯುಗದಲ್ಲಿ ಅವನು ಸಾಧನೆ ಮಾಡಿದರೆ ಕೇವಲ ಅನಿವಾರ್ಯ ಅಷ್ಟು ಸಿದ್ಧಿ ಆಗ್ತದೆ. ಒಂದು ತ್ರೇತಾಯುಗದಲ್ಲಿ ಮಾಡಿದರೆ ಜ್ಞಾನ ತತ್ವಜ್ಞಾನ ಬರ್ತದೆ. ದ್ವಾಪರದಲ್ಲಿ ಪರಮಾತ್ಮನ ಪೂಜೆ ಮಾಡ್ತಕ್ಕಂಥ ಒಂದು ಅವಕಾಶ ಸಿಗ್ತದೆ. ಕಲಿಯುಗದಲ್ಲಿ ಆದರೂ ಚತುರ್ಭುಜ ಧರ್ಮ ಅಂತ ಕಾಮ ಮೋಕ್ಷ ಅಂತ ನಾಲ್ಕು ಏನು ಪುರುಷಾರ್ಥ ಇದೆ ಅದು ಕಲಿಯುಗದಲ್ಲಿ ಪ್ರಾಪ್ತ. ಕಾಲ ಅಲ್ಪ, ಮಹತ್ವವಾದ ಫಲ. ಇದು ಹೇಗೆ ಸಂಪಾದನೆ ಮಾಡೋದಂದರೆ, ನಮಗೆ ಕೊಟ್ಟಿರ್ತಕ್ಕಂಥ ಆಯಸ್ಸನ್ನು ಒಂದೊಂದು ಕ್ಷಣವೂ ವ್ಯರ್ಥ ಮಾಡದೆ ಪರಮಾತ್ಮನಿಗೆ ಗಮನ ಕೊಡ್ತಕ್ಕಂಥದ್ದಕ್ಕೆ ಏನಿದೆ ಅಂದರೆ, ಈಗಾಗಲೇ ವಿಠಲ ಅಂತ ಒಂದು ಶಬ್ದ ಉಪಯೋಗಿಸಿದರು. ವಿಠಲ ಅಂತಂದರೆ ವಾ ಈ ಚ ಠ ಮತ್ತು ಲ. ವಾ ಅಂತಂದರೆ ವೈಬಂಧನೆ, ವೈಗಂಧನೆಯು ಅಂತ. ಮತ್ತು ಈ ಇಂದ್ರ ಇದೇ ಪರಮೇಶ್ವರಿಗೆ ಟ ಅಂತಂದರೆ ಕರ್ಮ ಇಂದ್ರಿಯಗಳಲ್ಲಿ ಟ ಅಂತಂದು ವಾಕ್ ಪಾಣಿ ಪಾದ ಪಾಯ ಪ್ರಸ್ಥ ಅಂತ 5 ಇಂದ್ರಿಯಗಳಿಂದೆ ಅದರಲ್ಲಿ ಟ ಅಂತನ್ನೋದು ವಾಕ್. ಎರಡನೇದು ಪಾಣಿ ಅಂದರೆ ಪರಮಾತ್ಮನನ್ನು ಈ ಸಂಸಾರದಲ್ಲಿ ಲ ಅಂತಂದರೆ ಲಕ್ಷ್ಮೀದೇವಿ ಅಂದರೆ ಪ್ರಕೃತಿ. ಪ್ರಕೃತಿ ಸಂಬಂಧವಾದಂಥ ಈ ವೈಬಂಧನ ಬಂಧನದಿಂದ ನಾವು ಏನು ಬಂಧಿಸಲ್ಪಟ್ಟಿದ್ರೆ ಇದನ್ನು ಕಳ್ಕೋಬೇಕಾದ್ರೆ ವಾಕ್ ಸ್ತೋತ್ರ ಮಾಡ್ತಕ್ಕಂಥ ಒಂದು ತ ಕೈಯಲ್ಲಿ ತಾಳ ಹಾಕೋದು, ಪಾಣಿ ಪಾದ ಕೀರ್ತಿ ಹಾಕಿ ಮತ್ತು ಕುಣಿಯೋದು ನಂತರ ಮಾಡ್ತಕ್ಕಂಥದ್ದು, ಇದೆಲ್ಲ ಮಾಡಿದರೆ ನಾವು ಈ ಸಂಸಾರದಿಂದ ಬಿಡುಗಡೆ ಮಾಡೋದಕ್ಕೆ ಅನುಕೂಲವಾಗುತ್ತೆ ಅಂತಂದು ಇದರಿಂದ ಈ ಮಾನಕವಾಗಿ ವಿಠಲ ಅಂತ ಹೇಳಿದ್ದಾರೆ. ಅದು ಸಂಖ್ಯಾಶಾಸ್ತ್ರ ಪ್ರಕಾರ ವಾ 4, ಈ 3, ಟ 1, ಟ 2, ದ 3, ಈ ಒಟ್ಟು ಕೂಡ 13 ಆಗ್ತದೆ. 13 ಅಂದರೆ 3, 1, 4 ಮೋಕ್ಷ ಸಿಗ್ತದೆ ಅಂತ. ಆ ವಿಠಲ ಪದದಲ್ಲಿ ಮೋಕ್ಷಕ್ಕೆ ಪ್ರಾಪ್ತಿ ಅಂತ ಇದು ಕಾರಣ ಅಂದರೆ, ಅವನ ನರ್ತನ ಮಾಡ್ತಕ್ಕಂಥದ್ದು ತಾಳ ಹಾಕಬೇಕು, ತಾಳ ಬೆಳಗ್ಗೆ ಕುಣಿಬೇಕು ಮತ್ತು ಪರಮಾತ್ಮ ನೋಡ್ತಾ ಇರಬೇಕು. ಈ ಮಾಡ್ತಕ್ಕಂಥದ್ದು ಮಾಡಿದರೆ ಆಗ ನಮಗೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅನ್ನೋ ಒಂದು ವಿಚಾರನ ಬಹಳ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಇನ್ನು ನಮ್ಮಲ್ಲಿ ಇರ್ತಕ್ಕಂಥ ಅಭಿಷೇಕಗಳು ಏನಿದೆ ಕಾಮಕ್ರೋಧಗಳು, ಇದನ್ನು ನಾವು ಗೆಲ್ಲಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅದು ಪ್ರತಿ ಕ್ಷಣದಲ್ಲೂ ನಮ್ಮನ್ನು ಬಾಧಿಸ್ತಾ ಇದೆ. ಯಾಕೆಂದರೆ ಇಲ್ಲಿ ತನಕ ಪ್ರತಿ ಸಂಬಂಧ ಇದೆ, ಪ್ರಾಕೃತವಾದ ಶರೀರ ಇದೆ, ಅಲ್ಲಿವರೆಗೂ ನಮ್ಮನ್ನು ಬಿಡೋದಿಲ್ಲ. ಅದು ಇದನ್ನು ಹೇಗೆ ದಾಟಬೇಕು, ಈ ಸಂಸಾರ ಚಕ್ರದಿಂದ ದಾಟಬೇಕಾದ್ರೆ ಬಹಳ ಅತ್ಯಲ್ಪ ಕಾಲ, ಸೂಕ್ಷ್ಮಕಾಲ. ಬೇರೆ ಯುಗಗಳಲ್ಲಿ ಹೇಳಿದಾಗೆ ಏನು ಸಂಪಾದನೆ ಮಾಡ್ತೇವೋ ಅದು ಕಲಿಯುಗದಲ್ಲಿ ಬಹಳ ಸೂಕ್ಷ್ಮವಾಗಿದೆ. ಆ ಸೂಕ್ಷ್ಮವಾಗಿರ್ತಕ್ಕಂತಹ ಕಾಲದಲ್ಲಿ ಭಗವಂತನ ಚಿಂತೆ ಭಗವಂತನಲ್ಲೇ ನಾವು ಬೆಳೆದುವಾಗಬೇಕು ಅಂತ ಇದಕ್ಕೆ ಪ್ರಯತ್ನ ಮಾಡಿದ್ರೆ ಒಂದು ಕ್ಷಣ ವ್ಯರ್ಥ ಮಾಡಿದೆ. ಪ್ರತಿ ಕ್ಷಣವೂ ಭಗವಂತನ ಸಮೀಪಕ್ಕೆ ಹೋಗ್ತಕ್ಕಂಥ ಪ್ರಯತ್ನ ಮಾಡಿದೆ ಅಂದರೆ ಅದು ಮಾಡಿದ ಮಾತ್ರ ಈ ಕಲಿಯುಗದಲ್ಲಿ ಜನ್ಮ ಸಾಧ್ಯ. ಅದರಿಂದ ಕಲಿಯುಗ ಸಮಾನವಾದ ಯುಗ ಇಲ್ಲ ಅಂತ. ಇಲ್ಲಿ ಏನು ಸಂಪಾದನೆ ಮಾಡ್ತೇವೆ, ಏನು ನಾವು ಜ್ಞಾನ ಪಡಿತೇವೆ, ಆ ಜ್ಞಾನದಿಂದ ನಮ್ಮ ಮುಖ್ಯ ಭಕ್ತಿ ವೈರಾಗ್ಯ ಜ್ಞಾನ ಅಂತ. ವೈರಾಗ್ಯದಲ್ಲಿ ವಿಷಯದಲ್ಲಿ ವೈರಾಗ್ಯ, ಭಕ್ತಿ ಪರಮಾತ್ಮನ ಭಕ್ತಿ, ಭಕ್ತಿ ಅಂತ ಅನ್ನೋದು ಸ್ನೇಹ. ಸ್ನೇಹ ಅಂತ ಅನ್ನೋದು ಉತ್ತಮರಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಭಕ್ತಿ ಅಂತ ಕರಿತೇವೆ, ಸಮರಲ್ಲಿ ಮಾಡ್ತಕ್ಕಂಥದ್ದಕ್ಕೆ ಸ್ನೇಹ ಅಂತ ಕರಿತೇವೆ, ನಮ್ಮನ್ನು ಅವರಲ್ಲಿ ಮಾಡ್ತಕ್ಕಂಥದ್ದು ವಿಶ್ವಾಸ ಅಂತ ಕರಿತೇವೆ. ಇದು ಆ ಭಕ್ತಿ ತಂದು ನಮ್ಮಕ್ಕಿಂತ ಉತ್ತಮರಲ್ಲಿ ಮಾಡೋದು ಅಂತ ಅನ್ನೋದು ಯಾವಾಗೈತೋ ಅದನ್ನು ಆ ಭಕ್ತಿ ಮಾಡಿ ವೈರಾಗ್ಯ, ವಿಷಯಗಳ ಕಡೆ ವೈರಾಗ್ಯ, ಯಾವುದೋ ವಿಷಯದಲ್ಲಿ ಗಮನ ಕೊಡೋದಾಗೆ ಕೇವಲ ಪರಮಾತ್ಮನ ಮಾತ್ರ ನಾವು ಇದ್ದರೆ ಆಗ ಅದು ವೈರಾಗ್ಯ ಅಂತ ಅನ್ಸ್ಕೊಳುತ್ತೆ. ಯಾವ ಈಗಲೂ ಸಮಾಧಿ ವ್ಯವಸ್ಥೆಯಲ್ಲಿದ್ದಾಗ ಬೇರೆ ಜಾಣನಾದರೂ ಮಾಡಲು ಅವನು ಕೇಳಿಸಲ್ಲ, ಅಂದರೆ ಈ ವಿಷಯದ ಕಡೆ ಗಮನ ಇಲ್ಲ. ಮನಸ್ಸು ಎರಡು, ಒಂದು ಸ್ವರೂಪದ ಮನಸ್ಸು, ಇನ್ನೊಂದು ಈ ಜಡದೇಹದ ಮನಸ್ಸು. ಈ ಜಡದೇಹದ ಮನಸ್ಸು ಸ್ವರೂಪದ ಮನಸ್ಸು ಏಕತ್ರ ಸೇರಿ ನಮಗೆ ಇದೆಲ್ಲ ಭಾರ ಕೊಡ್ತಾ ಇದೆ. ಈ ಮನಸ್ಸನ್ನು ಬೇರೆ ಮಾಡಬೇಕು, ಜಡದೇಹದ ಮನಸ್ಸನ್ನು ಸ್ವರೂಪದ ಮನಸ್ಸನ್ನು ಬೇರೆ ಮಾಡಬೇಕು. ಡಾಕ್ಟ್ರ್ ಹತ್ರ ನಾವು ಹೋಗಿ ಆಪರೇಷನ್ ಮಾಡ್ಕೋಬೇಕಾದ್ರೆ ಆಪರೇಷನ್ ಮಾಡ್ಕೊಳ್ಳೋಕ್ಕೆ ದೇಹನ ಕೊಯ್ಯೋಕಾಲಕ್ಕೆ ಭಾಳ ಕಷ್ಟ ಆಗ್ತದೆ, ಸಹಿಸೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಅನಸ್ತೇಷ ಕೊಡ್ತಾರೆ. ಅವಾಗೇನು ಮಾಡ್ತಾರೆ, ದೇಹದ ಮನಸ್ಸು ಪರಮಾತ್ಮ ಸ್ವರೂಪ ಏನು ಸ್ವರೂಪ ಮನಸ್ಸು ಇವು ಏನು ಕೊಯ್ತಾ ಇದೆ ಗೊತ್ತಾಗಲ್ಲ. ಅವ್ರಿಗೆ ಅವ್ನು ಏನೇ ಮಾಡಲಿ ಡಾಕ್ಟರ್ ಏನು ಗೊತ್ತಾಗಲ್ಲ, ಇದ್ರೂ ಅದೇನಾದ್ರು ಬಂತು ಅಂದರೆ ತಿರುಗಿ ಬಾಧೆ. ಹಾಗೆ ಆ ಏನು ಮನಸ್ಸಿನ ದೂರ ಮಾಡ್ತೇವೆ, ಪ್ರಕೃತಿ ಸಂಬಂಧವಾದ ಮನಸ್ಸು, ದೈಹಿಕ ಸಂಬಂಧವಾದಂಥ ಮನಸ್ಸನ್ನು ನಾವು ದೂರ ಮಾಡಿದರೆ ಆಗ ನಮಗೆ ಮೋಕ್ಷ ಪ್ರಾಪ್ತಂತೆ. ಅದರಿಂದ ಈ ಜಡದೇಹದಿಂದ ಏನು ಪ್ರಯೋಜನ ಇದೆ, ಏನು ಪ್ರಯೋಜನ ಇಲ್ಲ ಎಂದು ಬಹಳ ಸ್ವಾದಿಷ್ಟವಾಗಿ ಹೇಳಿದ್ದಾರೆ. ಅದರಿಂದ ಆ ಜಡದೇಹವನ್ನು ದೂರಪಡಿಸಬೇಕು, ಒಂದೊಂದಾಗಿ ದೂರ ಮಾಡಿದರೆ ಆಗ ನಮಗೆ ನಮ್ಮ ಸ್ವರೂಪ ಮನಸ್ಸನ್ನು ಏಕತ್ರ ನಿಲ್ಲಿಸುತ್ತೆ. ಇದೊಂದು ವೃತ್ತಾಂತ ಹೇಳ್ತಾರೆ, ಲೋಲಾಯಮಾನಂ ಗೋವಿಂದಂ ಧೃತಸ್ಥಂ ಮನಸೂನಂ ಧೃತಾರೂಢಂ ಕೇಶಂ ಧೃತ ಪುನರ್ಜನ್ಮನ ವಿದ್ಯತೆ ಅಂತ. ಈ ಮನಸ್ಸು ಬಹಳ ಚಂತನ ಸ್ವಭಾವ, ಷಟಕಾಗಿದ್ದಾಗೆ ಅಲ್ಲಿ ಇಲ್ಲಿ ಇಲ್ಲಿಂದಲೇ ತಿರುತ್ತಾ ಇರುತ್ತೆ. ಅದು ಒಂದು ಕಡೆ ನಿಲ್ಲಲ್ಲ, ಯಾಕೆಂದರೆ ಸ್ವಭಾವ ಅಂತ. ಬೇವಿನ ಕಾಯಿ ಕೈ ಅಂತಂದರೆ ಸ್ವಭಾವ ಇರುತ್ತೆ, ಕೈ ತೆಗಿಬೇಕಾಗ್ತದೆ, ಮನಸ್ಸಿನ ಸ್ವಭಾವ ಅಂತಂದ. ಅದಕ್ಕೆ ಯಾರು ಸೃಷ್ಟಿ ಮಾಡಿದ್ದು, ಭಗವಂತ. ಆ ಭಗವಂತನಲ್ಲಿ ಅಲ್ಲಿ ಇಲ್ಲಿ ಚಲನೆ ಮಾಡ್ತಕ್ಕಂಥದ್ದು ಬಿಟ್ಟು ಫಲವಂತನಿಗೆ ಬಿಟ್ಟರೆ ಅವನು ಹುಚ್ಚಿತ್ತಕ್ಕೆ ಹುಲ್ಲಾಗಿದ್ದ ಸಾಕ್ತಾನೆ ಅಂತ. ಅವನು ತಾನು ಹುಟ್ಟಿದ್ದಾನೆ, ಅದಕ್ಕೋಸ್ಕರ ಸಾಕಬೇಕು. ತನ್ನ ಇದ್ಬಿಟ್ರೆ ಅಲ್ಲಿ ಇಲ್ಲಿ ಹೋಗೋದಿಲ್ಲ. ಅದಕ್ಕೆ ಮನಸ್ಸಿಗೆ ಕಾರಣ ಅಂತದ್ದು ಸ್ಕಂದ, ಆ ಸತ್ಯಕ್ಕೆ ನಿಯಾಮಕ. ಅದಕ್ಕೆ ಭಗವಂತ ನಿಯಾಮಕ ಗೋವಿಂದ. ಗೋವಿಂದ ಅಂದರೆ ಇದು ವೇದವನ್ನು ತೆರಬೇಕಂಥವನು. ಈ ಮನಸ್ಸಿನ ಯಾವ ಸ್ಕಂದ ಅಂತಂದರೆ, ಆ ಸ್ಕಂದ ಅಂತಂದರೆ ಸೇನಾಧಿಪತಿ ಇದು ಹೆಸರು ಅವನಿಗೆ. ಸೈನ್ಯ ಅರಿಷಡ್ವರ್ಗಗಳಿದೆ, ಇದು ದೊಡ್ಡ ಸೈನ್ಯ. ಅದು ಆ ಸೈನ್ಯವನ್ನು ಭಾಷೆ ಮಾಡ್ತಕ್ಕಂಥದ್ದು ಸಮಸ್ಯೆ ಅಂತ ಸ್ಕಂದ. ಅವನಿಗೆ ಆರು ಮುಖಗಳಿದೆ. ಈ ಆರು ಮುಖಗಳಲ್ಲಿ ಒಂದು ಆರು ಮುಖಗಳಲ್ಲಿ ಷಡ್ಗುಣೇಶ್ವರ ಸಂಪನ್ನ ಪರಮಾತ್ಮನ ತಿಳಿಸ್ಕೊಡ್ತಾನೆ. ಇನ್ನು ಆರು ಮುಖದಲ್ಲಿ ಕಾಮಕುಲ ಇತ್ಯಾದಿ ಷಡ್ಗೋಷಗಳಿದೆ, ಹರಿಷಡ್ಗುಣ ಅದನ್ನು ತಿಳಿಸುತ್ತೆ. ಈ ಹರಿಷಡ್ಗಳನ್ನು ದೂರ ಮಾಡ್ತಕ್ಕಂಥದ್ದಕ್ಕೆ ಪರಮಾತ್ಮನ ಮನಸ್ಸಿದೆ ಗೋವಿಂದ. ಯಾವ ಗೋವಿಂದನ ಆಜ್ಞೆಯಿಂದ ಅದು ದೂರ ಮಾಡಿ ಪರಮಾತ್ಮನ ಮನಸ್ಸಿನ ಹಾಗೆ ಷಡ್ಗುಣೇಶ್ವರ ಸಂಪನ್ನ ಪರಮಾತ್ಮನ ಮನಸ್ಸಿನ ಹಾಗೆ ಮಾಡೋದಕ್ಕೆ ಆ ಸೇನಾಧಿಪತಿ ಅವನು ಕಾರಣ. ಇನ್ನು ಅದಾದಮೇಲೆ ಮನಸ್ಸಾದಮೇಲೆ ಇನ್ನೇನು ಚಿಂತೆ ಇಲ್ಲ. ಶಿವಶೇಖರಿಗೆ ಉಪಸ್ಥಾನ ಕೊಡ್ತಾರೆ. ಇದು ಶಿವಶೇಖರ ತಂದೆ ತಾಯಿಗಳು ಮಕ್ಕಳಾಗಿರೋಲ್ಲ ಅವರು. ಆಗ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಮಕ್ಕಳಬೇಕು ಅಂತ ಹೇಳ್ತಾನೆ. ದೇವತೆಗಳು ಬಂದು ಮಕ್ಕಳನ್ನು ಕೊಡ್ತಾನೆ. ಒಂದು ಕಂಡೀಷನ್ ಏನು ಬಂದರೆ, ನೀನು ಹುಟ್ಟಿದ ಮಗು ನಮ್ಗೆ ಕೊಟ್ಟುಬಿಡಬೇಕು ಅಂತಾನೆ. ನೀನು ಹುಟ್ಟಿದ ಮಗು ಕೊಡ್ಬೋದ್ರೆ ಈ ಮಕ್ಕಳು ಯಾಕೆ ಕೊಡ್ತೀನಿ ಅಂದರೆ, ಆಗ ಮಕ್ಕಳಾಗುವಂಥ ಒಂದು ಇಚ್ಛೆಯಿಂದ ಆಗ ನೀನು ತೊಕ್ಕೊಳ್ತಾನೆ. ಆಗ ನೀನು ತೊಕ್ಕೊಂಡ್ಮೇಲೆ ಅವ್ನು ಮಕ್ಕಳಾಗುತ್ತೆ, ಅವ್ರು ಬಂದು ಕೇಳ್ತಾರೆ. ಆವಾಗ ಇಲ್ಲಿ ಶೋಕೋಪಚಾರ ಮಾಡ್ಕೊಳ್ತೇನೆ ನಾನು ಚೆನ್ನಾಗಿ ಅನ್ಬೋದು ನಾನು ಮಕ್ಕಳು ಇದಾಗಬೇಕಿದೆ. ಆಯಿತು ಬಿಡ್ತಾನೆ. ಈಗ ಆಯಿತು, ಕೆಲವು ದಿವಸ ಕಳಿಸು, ಮದುವೆ ಆಯಿತು, ಮುಗಿ ಆಯಿತು, ಎಲ್ಲ ಆಯಿತು. ಈಗ ಅವಳಿ ಮಕ್ಕಳಾಯ್ತು, ಇನ್ನೊಂದು ಮಗು ಆಯಿತು, ಇನ್ನೊಂದು ಮೂರು ಜನ ಮಕ್ಕಳಾದ. ಆಗ ನೋಡಿದ್ರು, ಓಹೋ ಇವನೇನು ಕೊಡೋಗಿಲ್ಲ, ಭಗವಂತ ಕಿತ್ಕೊಳ್ಳೋದು ಕೊಡ್ತಾನೆ, ನೀನು ಕೊಡ್ತೇನೆ ನಾವು ಕಿತ್ಕೊಳ್ಳೋಗಿಲ್ಲ ಅಂತ. ಆವಾಗ ತಂದೆಗೆ ಹೆಣ್ಮಗಳು ನೆನಪಿತ್ತು, ತಾಯಿಗೆ ಚಿಕ್ಕ ಮಗು ನೆನಪಿತ್ತು. ಈ ಮಧ್ಯೆ ಚಂದ್ರಶೇಖರ ತಂದೆ ತಾಯಿ ಇಬ್ಬರಿಗೂ ಬೇಡದು, ನಾನು ಬೇಡದು ಅಂದರೆ ಹೆಚ್ಚು ಪ್ರೀತಿ ಇಲ್ಲ ಅಂತ. ಆಗ ಇವನು ಹೋಗ್ತಾನೆ, ಇವನು ತೊಗೊಂಡೋಗಿ ಆ ಯಾಗದಲ್ಲಿ ಇವನ್ನ ಬಲಿ ಕೊಡಬೇಕು. ಬಲಿ ಕೊಡೋಕೆ ಯೂಪ ಸ್ತಂಭಕ್ಕೆ ಕಟ್ತಾನೆ. ಯೂಪ ಸ್ತಂಭಕ್ಕೆ ಕಟ್ಟಿದಾಗ ಅವ್ರಿಗೇನು ಅಷ್ಟು ಗೊತ್ತಾಗಲ್ಲ. ಯಾವಾಗ ಇವರು ಎಲ್ಲ ಸಿದ್ಧತೆ ಮಾಡಿ ಇವನು ಬಲಿ ಕೊಡಬೇಕು ಅಂತ ಸಿದ್ಧತೆ ಮಾಡ್ತಾ ಇದ್ದಾರೆ, ಆಗ ಅವನಿಗೆ ದುಃಖ ಆಗ್ತದೆ, ಮನಭಯ ಬರ್ತದೆ. ಆಗ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ದೇವರನ್ನು ಪ್ರಾರ್ಥನೆ ಮಾಡಿದಾಗ ಅವನಲ್ಲಿ ಅವ್ರನ್ನ ಕಟ್ಟಿರ್ತಾರೆ ಮೂರು ಪಾತ್ರದಿಂದ, ಸತ್ತರೆ ಸ್ತಮೋಗುಣಗಳಿಂದ ಮೂರು ಪಾತ್ರ ಕಟ್ಟಿರ್ತಾರೆ. ಆ ಪಾಶ ಯಾವಾಗ ಬಂಧನಕ್ಕಿಟ್ಟೆ ಅದನ್ನು ಈ ನೂರು ಕೂಳಲ್ಲಿ ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರನೇ ರೂಪು ಪ್ರಾರ್ಥನೆ ಮಾಡೋಕ್ಕಂದ್ರೆ ಒಂದೊಂದು ಪಾತ್ರ ಬಿಟ್ಟೋಗುತ್ತೆ. ಬಿಟ್ಟೋದ್ಮೇಲೆ ಆ ಯಾವಾಗ ಬಂಧನದಿಂದ ದೂರ ಆದ ಅವನು ಬಲಿ ಕೊಡೋಗಿಲ್ಲ. ಅದೊಂದು ನಿಯಮ ಪ್ರಕೃತಿ ಸಂಬಂಧವಾದದ್ದೇ ಬರೀ ದೇ ಇದರಿಂದೇನಿದೆ ಮೋಕ್ಷದಲ್ಲಿ ಬಲಿ ಕೊಡೋದು ಇದೇನು ಇದೇ ಇಲ್ಲ, ಅದನ್ನು ಅವನು ಬಿಡಬೇಕಾಗುತ್ತೆ. ಅವನು ಬಿಡಿಸುತ್ತಾನೆ. ಬಿಟ್ಟ ಮೇಲೆ ಅವನಿಗೆ ಮನಸ್ಸಿನ ಮನಭಯ ತಪ್ಪು ಮಂಚದ ಮೇಲೆ ಕೂತ್ಕೊಂಡು ಆರಾಮಾಗುತ್ತಾನೆ. ಆ ಮಂಚಸ್ಥ ಮೈಸೂರು ನಮ್ಮಂದರೆ ಊರ್ಣ ಭಾಷ, ಊರ್ಣ ಭಾಷೆ ಆಗಿರ್ಬೋದು ಮೈಸೂರು ನಾನು ನಿಯಮಕ ಮೈಸೂರು ಆರಾಮ ಕೃಷ್ಣ. ಮುಂದೆ ಆಯಿತು ಬ್ಯಾಬಿಟ್ ಹೇಳ್ತು ಮುಂದೆ ಗತಿ ಏನು ಮೋಟ್ಕೊಂಡು ರಸಾರೂಢ ಕೇಶವ ದೃಷ್ಟ ಪುನರ್ಜನ್ಮ ನಡೀತೈತೆ ಅಂತ. ಈ ಶರೀರ ಒಂದು ರಸ, ಈ ರಸದಲ್ಲಿರ್ತಕ್ಕಂಥ ಕೇಶವನ್ನ ನೋಡಿದರೆ ಪುನರ್ಜನ್ಮ. ಆಗ ಆ ಕೇಶವನ್ನ ಧ್ಯಾನ ಮಾಡಿ ಅವನು ನೋಡ್ತಾನೆ, ನೋಡ್ತಾ ಈ ಬಂಧನದ ಒಳಗಾಗಿ ಮೋಕ್ಷ ಪಡಿತಾನೆ ಅಂತ ಹೇಳಿದ್ರೆ ನಾವು ಈ ಮೂರು ಪಾಶುಗಳೇನಿದೆ ಆ ಪಾಶುಗಳಿಂದ ಸರ್ಕಾರದ ಸ್ತಮಗಳು ಇಂದ ಪಾಶಿನ ಬಿಡುಗಡೆ ಆಗಬೇಕು. ಆ ಬಿಡುಗಡೆ ಆಗೋದಕ್ಕೆ ಮುಖ್ಯವಾಗಿರ್ಬೇಕಂದು ಜ್ಞಾನ ಭಕ್ತಿ ವೈರಾಗ್ಯ. ಈ ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಮುಖ್ಯ ಕಾರಣ ಶ್ರವಣ ಮನನ ನಿಧಿಧ್ಯಾಸನ ಇತ್ಯಾದಿ ಏನಿದೆ ಅದಕ್ಕೆ ಒಳ್ಳೆ ಕಾಲ ಬೇಕು. ಯಾವಾಗಲೂ ಕೇಳ್ತಾಂದ್ರ ಆಡಿಟ್ಟಲ್ಲಿ ಹೋಗು, ನೀವು ಹೋಗಿ ಕೆಲಸದ ಮೇಲೆ ಹೋದ್ಮೇಲೆ ಇದ್ರ ಕಡೆ ಗಮನ ಇರೋಲ್ಲ. ಇಲ್ಲಿ ಗಮನ ಮಾಡ್ಕೊಂಡು ಬರಬೇಕಾದ್ರೆ ಒಂದು ಒಳ್ಳೆ ಕಾಲ ಬೇಕು. ಮನೆಗೆ ಬರ್ತೀರಾ ಅಂದ್ರೆ ಸ್ವಲ್ಪ ಚಿಂತೆ ಮಾಡ್ತೀರ, ಅದನ್ನು ದೂರ ಮಾಡಿ ಹೇಗೆ ಮಾಡ್ತೀರೋ ಹಾಗೆ ಈ ನಮ್ಮ ಜೀವನದಲ್ಲಿ ಒಂದು ವರ್ಷದಲ್ಲಿ ಹನ್ನೆರಡು ತಿಂಗಳಲ್ಲಿ ನಾಲ್ಕು ತಿಂಗಳು ಚಾತುರ್ಮಾಸ ಅಂತ. ಈ ಚಾತುರ್ಮಾಸದಲ್ಲಿ ಒಂದೇ ಕಡೆ ಕೂತ್ಕೊಂಡು ಸಾಮಾನ್ಯಗಳು ಮಳೆಗಾಲ ಹುಳ ಹುಟ್ಟಿದ್ದೆ ಐವತ್ತು ಅನುಸಾರವಾಗಿ ಕರೆಗೆ ಹೋಗೋದು ಬಾರ ಅಂತ. ಅದೊಂದು ಕಾರಣ. ಅದೇ ಮುಖ್ಯ ಕಾರಣ ಯಾವುದಪ್ಪ ಅಂದರೆ ಈ ಮಳೆಗಾಲದಲ್ಲಿ ನಮಗೆ ಜೀವನ ಮಾಡೋದಕ್ಕೆ ಬೇಕಾದ ಮುಖ್ಯ ಅನ್ನ. ಅನ್ನ ಬೆಳಿಬೇಕು ಅಂತಂದರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡಿ ಅದನ್ನು ರೂಢಿಸ್ಕೊಂಡು ಈ ಆಹಾರವನ್ನು ತಗೊಂಡ್ರೆ ನಮಗೆ ಹನ್ನೆರಡು ತಿಂಗಳು ಏಳು ತಿಂಗಳು ತಿನ್ಕೊಂಡಿರ್ಬೋದು, ಹನ್ನೆರಡು ತಿಂಗಳು ಇರ್ಬೋದು ಜೀವನ ಮಾಡ್ಕೋಬೋದು. ಅನ್ನ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅಂತ ಅನ್ನದಿಂದ ಆನಂದ ಉಂಟಾಗೋದು ಅಂತ ಆನಂದ ಕಾರಣ ಅಂತ ಕಾಲ ಏನಂದರೆ ಬಿತ್ತನೆ ಮಾಡ್ತಕ್ಕಂಥದ್ದು. ಬಿತ್ತನೆ ಮಾಡಿ ಆಹಾರ ತಗೊಂಡ್ರೆ ಜೀವನ ಮಾಡ್ತಾರೆ. ಇದು ಕೇವಲ ದೇಹದಾರಿತ್ಯ ದೇಹಕ್ಕೆ. ಆದರೆ ಈಗ ಮಾಡ್ತಕ್ಕಂಥ ಅದೇನಪ್ಪ ಅಂದರೆ ಈ ಕಾಲದಲ್ಲಿ ಜ್ಞಾನಾಕ್ಷ ಎಂಬ ಬೀಜವನ್ನು ಬಿತ್ತಬೇಕು. ಅದನ್ನು ಬಿತ್ತನೆ ಮಾಡಿ ಅದರಿಂದ ಬರ್ತಕ್ಕಂಥ ವಿಷಯ ಏನಿದೆ ಚಂದ್ರ ಮನೋನಿಯಾಮಕ ಮನಸ್ಸಿಗೆ ಈ ಜ್ಞಾನವನ್ನು ಪ್ರತಿಭೆ ಬೆಳೆಕೊಡ್ತಕ್ಕಂಥದ್ದು ಸಸ್ಯಗಳನ್ನು ಬೆಳೆಕೊಡ್ತಕ್ಕಂಥ ಚಂದ್ರನಾಗು ಶರೀರ ಋತುವಿನಲ್ಲಿ ಬೆಳೆ ಕೊಡ್ತಾನೆ. ಅದನ್ನು ಆಮೇಲೆ ಹಾರ್ವೆಸ್ಟ್ ಮಾಡ್ಕೊಂಡು ತಿಂತಾನೆ. ಹಾಗೆ ಈ ಒಂದು ಕಾಲದಲ್ಲಿ ಮುಖ್ಯವಾಗಿ ನಾವು ಏನು ಮಾಡಬೇಕಂದ್ರೆ ಈ ಜ್ಞಾನಾಕ್ಷವನ್ನು ಬೀಜವನ್ನು ಬಿತ್ತನೆ ಮಾಡಬೇಕು. ಆ ಬಿತ್ತನೆ ಮಾಡಿ ಅದರ ಅರ್ಥ ಅನುಭವಿಸಬೇಕು ಅಂತ ಒಂದು ಕಾಲದಲ್ಲಿ ಈ ಏನು ಹೇಳಿದ್ದೀರಾ ಇದೆಲ್ಲ ತುಂಬ ಕಾಲಕ್ಕಂಥದ್ದೇ. ಅದಕ್ಕೆ ಏನು ಬೇಕೋ ಅಂತ ವ್ಯವಸ್ಥೆ ಮಾಡಿದ್ದೀರ. ಅದು ಕೇಳೋರಿಗೂ ಕೇಳೋರಿರಬೇಕು, ಕೇಳೋರಿಗೆ ಕೇಳೋರಿಗೆ ವಿಷಯ ಸರಿ ಇರಬೇಕು. ಇದೆಲ್ಲ ಇದ್ರ ತಾನೇ ಅದಕ್ಕೆ ಬೆಲೆ. ಹಾಗೆ ಮುರುಳಿಂಕ್ ಅನ್ನೋದು ಕೃಷ್ಣನಿಗೂ ಅನ್ವಯಿಸುತ್ತೆ. ಕೃಷ್ಣ ಮುರುಳಿಂಕ್ ಒಂದು ಹೆಸರಿದೆ. ಇನ್ನು ಹೇಳೋರು ಕೇಳೋರು ಇವರು ಹೇಳ್ತಕ್ಕಂಥದ್ರಲ್ಲಿ ಅವರಿಗೆ ವಾಕ್ಶುದ್ಧಿ ಇದೆ, ಹೇಳ್ತಕ್ಕಂಥ ಒಂದು ಏನು ವಿಚಾರ ಹೇಳ್ತಾರೆ ಅದರ ನಿಶ್ಚಿತವಾಗಿ ಚೆನ್ನಾಗಿ ಬಿಡಿಸಿ ಬಿಡಿಸಿ ಹೇಳ್ತಕ್ಕಂಥ ಒಂದು ಭಕ್ತಾನುಕೂಲ ಸ್ವಕ್ತಾನುಕೂಲ. ಇದಕ್ಕೆ ವಿಷಯ ಅನುಕೂಲಗಳು. ವಿಷಯ ಯಾವುದಪ್ಪ ಅಂದರೆ ರುಕ್ಮಿಣಿ ಸೂರ್ಯ. ರುಕ್ಮಿಣಿ ಸೂರ್ಯ ಅಂತ ಅನ್ನೋದು ಕೇವಲ ಈ ಪ್ರಕೃತಿ ಸಂಬಂಧದಂಥ ವಿಷಯ ತೋರ್ತಕ್ಕಂಥ ಪಾರಮಾರ್ಥ ವಿಷಯ. ಆ ರುಕ್ಮಿಣಿದೇವಿಯನ್ನು ಕೃಷ್ಣ ಹೇಗೆ ಮದುವೆ ಮಾಡಿಕೊಂಡ, ಯಾವ ರೀತಿ ಮದುವೆ ಮಾಡಿಕೊಂಡ ಅಂತ ವಿಚಾರದಲ್ಲಿ ಅದನ್ನು ವರ್ಣೆ ಮಾಡ್ತಕ್ಕಂಥದ್ದೇ ಒಂದು ವಿಶಿಷ್ಟವಾದ್ದು ಅಂತ. ರುಕ್ಮಿಣಿ ವಿಜಯ ಅಂತಿದೆ. ವಿಜಯ ಅಂತಂದರೆ ವಿಶೇಷವಾದ ಜಯ. ಜಯ ಅಂತಂದರೆ ಜಾ ಅಂತೂ ಜಾ ಅನ್ನೋದು ಜನಾರ್ದನ ರೂಪಿ ಪರಮಾತ್ಮ. ಅವನು ಸಂಸಾರಿಸಿಕೊಂಡು ಬಿಡುಗಡೆ ಮಾಡ್ತಕ್ಕಂಥದ್ದು ಯಾವ ಪ್ರಾಪಣೆ ಸಂಸಾರಿಸಿಕೊಂಡು ಬಿಡುಗಡೆ ಮಾಡಿ ಹೋಗ್ತಾನೆ. ಮುಂದೆ ಜಾ ಅಂತನ್ನೋದು ಮೂರು, ಯಾ ಅನ್ನೋದೊಂದು ಮೂರು, ಒಂದು ನಾಲ್ಕು ಮೋಕ್ಷದ ದಿಂದ ರುಕ್ಮಿಣೀಶ್ವರ್ಯ ಕೇಳಿ ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅದರಿಂದ ಇಂಥ ಕಾಲದಲ್ಲಿ ಈ ಸಂಜಯದಲ್ಲಿ ಕಾಲ ಎಲ್ಲ ಬಂದರೂ ಯಾರವರಿಗಿಟ್ಟು ಈ ರುಕ್ಮಿಣೀಶ್ವರ್ಯನ ಕೇಳೋದಕ್ಕೆ ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಖಂಡಿತವಾಗಿ ಮೋಕ್ಷ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಕಾರಣಿಸ್ಕೊಂಡು
ಒಳ್ಳೆ ಸುದ್ದಿ ಘಟ್ಟ ಚೆನ್ನಾಗಿ